ಬಂದ ತಕ್ಷಣ ಅದು ಯೋಗ ಹೇಳ್ಕೊಡ್ತಾರೆ. ಯೋಗಕ್ಕೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಮಧ್ವಾಚಾರ್ಯ ಫಾರ್ ಯೂತ್ ನಾವು ಇಟ್ಟಿರೋದೇ ಹೊರತು ಬೇರೆ ಅಲ್ಲ. ಸೊ ಮಧ್ವಾಚಾರ್ಯರ ಒಂದು ದರ್ಶನದಿಂದ ನಮಗೆ ಮನಃಶಾಂತಿಯ ಉಪಾಯ ಏನು ಸಿಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದ್ದರಿಂದ ಆ ಅರ್ಥದಲ್ಲಿ ಯೋಚನೆ ಮಾಡಬೇಕು. ಮುಖ್ಯವಾಗಿ ನಮಗೆ ಇವತ್ತಿನ ದಿವಸ ವಾಟ್ ಈಸ್ ರಿಲ್ಯಾಕ್ಸೇಷನ್, ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲ್ ರಿಲ್ಯಾಕ್ಸೇಷನ್. ಇವತ್ತು ನಮಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಹೇಳ್ತೇವೆ, ಮಾತಾಡ್ತೇವೆ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾವಾಗ ಸ್ಟ್ರೆಸ್ ಡೆವಲಪ್ ಆದರೆ ರಿಲ್ಯಾಕ್ಸ್ ಮಾಡ್ಕೋಬೇಕಷ್ಟೇ. ಫಿಸಿಕಲ್ ಸ್ಟ್ರೆಸ್ ಬೇರೆ, ಮೆಂಟಲ್ ಸ್ಟ್ರೆಸ್ ಬೇರೆ, ಎರಡು ಅರ್ಥ ಮಾಡ್ಕೋಬೇಕು. ಫಿಸಿಕಲ್ ಸ್ಟ್ರೆಸ್ ಬೇರೆ, ಮೆಂಟಲ್ ಸ್ಟ್ರೆಸ್ ಬೇರೆ. ಫಿಸಿಕಲ್ ಸ್ಟ್ರೆಸ್ಗೆ ರೆಸ್ಟ್ ಕೊಟ್ಟರೆ ಸರಿ ಹೋಗ್ಬಿಡುತ್ತೆ, ಜನರಲ್ಲಿ ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ. ಮೆಂಟಲ್ ಸ್ಟ್ರೆಸ್ಗೆ ರೆಸ್ಟ್ಲೆಸ್ನೆಸ್ ಹೆಸರು ಅದಕ್ಕೆ. ಮೆಂಟಲ್ ರೆಸ್ಟ್ಲೆಸ್ ರೆಸ್ಟ್ ಕೊಡೋ ಚಾನ್ಸೇ ಇಲ್ಲ. ರೆಸ್ಟ್ಲೆಸ್ನೆಸ್ ಇಟ್ಸೆಲ್ಫ್ ಈಸ್ ಮೆಂಟಲ್ ಸ್ಟ್ರೆಸ್. ಆದ್ದರಿಂದ ರೆಸ್ಟ್ ಕೊಟ್ಟರೆ ಹೋಗೋದು ಸಾಧ್ಯನೇ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಫಿಸಿಕಲ್ ಸ್ಟ್ರೆಸ್ ಬೇರೆ, ಮೆಂಟಲ್ ಸ್ಟ್ರೆಸ್ ಬೇರೆ. ಫಿಸಿಕಲ್ ಸ್ಟ್ರೆಸ್ ಎಂಬುದು ಯಾವಾಗಲೂ ಕೂಡ ಕೇವಲ ವಿಶ್ರಾಂತಿಯಿಂದ ಹೋಗುತ್ತೆ. ನೈವಾತ್ರ ವಿಶ್ರಮಣಮ ಇಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ. ಓಡ್ಕೊತ ಬಂದಿರ್ತಾನೆ, ಏಜುಸಿರು ಬಿಡ್ತಾ ಇರ್ತಾನೆ. ಏನ್ ಮಾಡ್ತೀರಿ, ಸ್ವಲ್ಪ ಕುದೋ ಕುದೋ ಅಂತ ಹೇಳ್ತೀರಿ, ಕುಡಿಸ್ತೀರಿ, ಫ್ಯಾನ್ ಹಾಕ್ತೀರಿ, ಮಾಡ್ತೀರಿ, ಶಾಂತ ಮುದೋಯ್ತಾರೆ. ಈ ಫೇಲ್ ಆಗಿ ಬಂದಿರ್ತಾನೆ, ಫ್ಯಾನ್ ಹಾಕಿ ಬಿಟ್ಟಿರಾಗತ್ತೇನು, ಏನು ಉಪಯೋಗ. ಸೊ ಮೆಂಟಲ್ ಸ್ಟ್ರೆಸ್ ಆಲ್ ಟುಗೆದರ್ ಡಿಫ್ರೆಂಟ್ ಫ್ರಮ್ ಫಿಸಿಕಲ್ ಸ್ಟ್ರೆಸ್. ಅದನ್ನ ಅರ್ಥ ಮಾಡ್ಕೋ. ಅದು ಎಲ್ಲೆಲ್ಲಿ ನಾವು ಸ್ಟ್ರೆಸ್ ರಿಲೀಫ್ ಅಂತ ಯೋಚನೆ ಮಾಡ್ತೇವೆ ಅದನ್ನು ಮೆಂಟಲ್ ಸ್ಟ್ರೆಸ್ ಅಂತ ಕಾನ್ಸಂಟ್ರೇಟ್ ಮಾಡೇ ಮಾಡ್ಬೇಕು. ರಿಲ್ಯಾಕ್ಸೇಷನ್ ಅಂದ್ರೆ ಏನೀಗ ಪ್ರಶ್ನೆ, ಫಿಸಿಕಲ್ ರಿಲ್ಯಾಕ್ಸೇಷನ್ ಅಂದ್ರೆ ಏನೀಗ, ಫಿಸಿಕಲ್ ರಿಲ್ಯಾಕ್ಸೇಷನ್ ಅಂದ್ರೆ ಏನು ಕ್ರಿಯೇಟ್ ಆಗಿತ್ತು ಅದು ಹೋಗಿಬಿಟ್ರೆ ಫಿಸಿಕಲ್ ರಿಲ್ಯಾಕ್ಸೇಷನ್ ಬಂದಾಗಲೇ. ಸೊ ಮೆಂಟಲಿ ರಿಲ್ಯಾಕ್ಸ್ ಆಗೋದು ಅಂದ್ರೇನು, ಅದು ಪೀಸ್ ಆಫ್ ಮೈಂಡ್ ಅರೈವ್ ಆಗಬೇಕು, ಅದು ಮುಖ್ಯ. ಪೀಸ್ ಆಫ್ ಮೈಂಡ್ ನಮಗೆ ಸಿಕ್ತು ಅಂದರೆ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಅಂತ, ಮೈಂಡ್ ಈಸ್ ರಿಲ್ಯಾಕ್ಸ್ಡ್. ಅದ್ರ ಬಗ್ಗೆ ನಾವು ಬಹಳ ಯೋಚನೆ ಮಾಡಬೇಕು. ಇವತ್ತಿನ ದಿವಸ ರಿಲ್ಯಾಕ್ಸೇಷನ್ ಅನ್ನೋ ಪದನ ಬಹಳ ಸೀರಿಯಸ್ ಆಗಿ ಉಪಯೋಗಿಸ್ಬೇಕು. ಈ ಎನಿಥಿಂಗ್ ಈಸ್ ನಾಟ್ ಕಳ್ತನ ಮಾಡಿದ್ರೆ ರಿಲ್ಯಾಕ್ಸ್ ಮಾಡ್ಕೊಂಡು ಏನರ್ಥ ಅದಕ್ಕೀಗ ಮಾಡಬಾರ್ದನ್ನು ಮಾಡಿ ರಿಲ್ಯಾಕ್ಸೇಷನ್ ಕ್ವಶ್ಚನ್ನೇ ಇಲ್ಲ. ಅದು ಪನಿಷಬಲ್ ಅಫೆನ್ಸ್ ಅದು, ಪನಿಷಬಲ್ ಆಫ್ ರಿಲ್ಯಾಕ್ಸ್ ಕ್ವಶ್ಚನ್ ಇಲ್ಲ. ನೆಕ್ಸ್ಟ್ ಹೋಗೊಂದು ಬೆಗ್ ಪಾರ್ಡನ್ ಅಂತ ಹೇಳ್ಬೇಕು ಅಷ್ಟೇ ಹೊರತು ಬೇರೆ ಮಾತಿಲ್ಲ. ಸೊ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಸ್ಟ್ರೈನ್ ಬರುತ್ತೆ, ಅದನ್ನು ಹ್ಯಾಂಗ್ ನೆನಪು ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರಶ್ನೆ ಬಂದಾಗ ಮೊದಲು ಫಿಸಿಕಲ್ ಪ್ರಶ್ನೆ ಇವತ್ತು ಜನಕ್ಕೆ ಬರೋದಕ್ಕೆ ಕಾರಣ ಏನು ಅಂದರೆ ಅವ್ಯವಸ್ಥೆ. ಅದಕ್ಕೆ ಕಾರಣ ಫಿಸಿಕಲ್ ಸ್ಟ್ರೆಸ್ಗೆಲ್ಲ ಕಾರಣ ಅವ್ಯವಸ್ಥೆ ಕಾರಣ. ಸುಲಭ ಮಾಡೋ ಕೆಲಸನ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತಾರೆ, ಅದು ಜಾಣತನ ಅಲ್ಲ. ಯಾವಾಗಲೂ ಕೂಡ ಆ ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ಫಿಸಿಕಲ್ ಸ್ಟ್ರೆಸ್ ಆದಷ್ಟು ಅವಾಯ್ಡ್ ಮಾಡಬೇಕು, ಆಕ್ಷನ್ ಅವಾಯ್ಡ್ ಮಾಡಬಾರ್ದು, ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು. ಸ್ಟ್ರೆಸ್ ಅವಾಯ್ಡ್ ಮಾಡೋದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯೋಗ ಕರ್ಮಸು ಕೌಶಲ. ಸ್ವಲ್ಪ ನಾವು ಅಪ್ಲಿಕೇಶನ್ ಆಫ್ ಮೈಂಡ್ ಸರಿ ಇತ್ತು ಅಂದರೆ ಫಿಸಿಕಲ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಬರುತ್ತೆ. ಎಷ್ಟೋ ಜನಗಳು ಅರ್ಥ ಮಾಡಿಕೊಳ್ಳಿ, ಸ್ವಲ್ಪ ನಾವು ಅದೇ ನಮ್ಗೆ ಆಮೇಲೆ ಅನಿಸುತ್ತೆ ಸ್ವಲ್ಪ ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಎಷ್ಟೋ ಸಲ ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಅದು ಮೇಜರ್ ಪ್ರಾಬ್ಲಮ್ ಅಲ್ಲ, ಫಿಸಿಕಲ್ ಸ್ಟ್ರೆಸ್ ಆ್ಯಕ್ಚುಲಿ ಮೇಜರ್ ಪ್ರಾಬ್ಲಮ್ ಅಲ್ಲ. ಎಷ್ಟೋ ದಿನ ಫಿಸಿಕಲ್ ಕೈಗಲ್ಲೋ ಎಂಬೋ ಏನೋ ಹೇಳ್ತಿರ್ತಾರೆ, ತಮಾಷೆ ಅಂದರೆ ಅದು ಫಿಸಿಕಲ್ ಸ್ಟ್ರೆಸ್ ಅಲ್ಲ, ಆ್ಯಕ್ಚುಲಿ ಮೆಂಟಲ್ ಸ್ಟ್ರೆಸ್ ಕನ್ವರ್ಟೆಡ್ ಇಂಟು ಫಿಸಿಕಲ್ ಸ್ಟ್ರೆಸ್. ಅದು ಡೇಂಜರಸ್, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಜೋರಾಗಿ ಓಡ್ತಾನೆ, ಸ್ಟ್ರೆಸ್ ಆಗುತ್ತೆ, ಸುಸ್ತಾಗ್ತಾನೆ, ವಾಸಿ ಕೊಡ್ತಾನೆ, ಸರಿ ಹೋಗ್ಬಿಡ್ತಾನೆ, ಮುಗಿದೋಯ್ತು. ಆದರೆ ಕಾಲು ನೋವು ಕೂತರೂ ಕಾಲು ನೋವಿದೆ, ನಿಂತರೂ ಕಾಲು ನೋವಿದೆ. ಇವತ್ತೆಲ್ಲ ಟ್ರೀಟ್ಮೆಂಟ್ ಯಾವುದು ಕೊಡ್ತಾರೆ ಗೊತ್ತಾ, ಫಿಸಿಕಲ್ ಟ್ರೀಟ್ಮೆಂಟೇ ಕೊಡೋದು ಎಲ್ಲರೂ ಕೂಡ ತಪ್ಪದು. ಆ್ಯಕ್ಚುಲಿ ಮೆಂಟಲ್ಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಮೇನ್ಲಿ. ಯಾವುದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಮಗೆ ತೊಂದರೆ ಕೊಡುತ್ತಲ್ಲ, ಬೇಸಿಕಲಿ ಅದು ಸೈಕಲಾಜಿಕಲ್, ಬೇಸಿಕಲಿ ಮೆಂಟಲ್. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮುಂದೆ ನೋಡಿ, ಯಾವಾಗಲೂ ಕೂಡ ಸ್ಟ್ರೆಸ್ಸಿನ ಮೂಲ ಕಾರಣ ಹುಡುಕ್ತದೆ. ಮೂಲತಃ ನಮ್ಮ ಯಾತಕ್ಕೆ ಮಾನಸಿಕವಾದಂತಹ ಒಂದು ನೆಮ್ಮದಿ ಕೆಡುತ್ತೆ ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಆಚಾರ್ಯರು ಕೊಡೋ ಉತ್ತರ ಬಹಳ ಚೆನ್ನಾಗಿರೋ ಉತ್ತರ. ನಮಗೆ ಯಾವಾಗಲೂ ದುಃಖ ಆಗೋದು ಯಾವಾಗ, ನೋವಾಗೋದು ಯಾವಾಗ ಅಂದರೆ ಮಗ್ನಸ್ಸಿಹಿ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂಭವೆ. ಅಜ್ಞಾನ ಅಂದರೆ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಇಸ್ ದಿ ಮೇನ್ ಕಾಸ್ ಆಫ್ ಆಲ್ ಮೆಂಟಲ್ ಸ್ಟ್ರೆಸ್ ಅಂತ ನೆನ್ಬಿಟ್ಕೊಂಡಿರ್ಬೇಕು. ಇಗ್ನೋರೆನ್ಸ್ ಅಂದರೆ ತಿಳುವಳಿಕೆ ಇಲ್ಲದೆ ಇರೋದು. ತಿಳುವಳಿಕೆ ಇಲ್ಲದೆ ಇರೋದು ನಮಗೆ ಸಂಧ್ಯಾವಂದಿ ಮಾಡೋದಕ್ಕೆ ಯಾವುದಕ್ಕೆ ನಮಗೆ ಬೇಜಾರಾಗುತ್ತೆ ಅಂತ ಕೇಳಿದರೆ ಅರ್ಥ ಆಗೋದಿಲ್ಲ, ಅವ ಬೇಜಾರಾಗುತ್ತೆ. ಅರ್ಥ ಆದರೆ ಟಿ ವಿ ನೋಡ್ತೀವಿ, ಬೇಜಾರಾಕಾಗಲ್ಲ, ಅರ್ಥ ಆಗುತ್ತೆ ಅವನಿಗೆ. 3 ತಾಸು ಕೂತ್ಕೊಂಡ್ರೆ ಫ್ರೆಶ್ ಆಗಿ ಕೂತಿರ್ತಾನೆ, ಹಾಗೆ ಅದು ಗೊತ್ತಾಯ್ತಾ, ಯಾಕೆ ಅರ್ಥ ಆಗ್ತಿರುತ್ತೆ ಅವನಿಗೆ. ಸಂಧ್ಯಾ 5 ನಿಮಿಷಕ್ಕೆ ಸುಸ್ತು ಹೊಡೆದು ಬಿಡ್ತಾರೆ, ಏನು ಗೊತ್ತಾಗಲ್ಲ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದು ಅಜ್ಞಾನ ಅಂಬೋದು ಮೇಜರ್, ನಮಗೆ ಮೇಜರ್ ಕಾಸ್ ಆದ್ದರಿಂದ ಅಜ್ಞಾನ ಅವಾಯ್ಡ್ ಮಾಡಲಿಕ್ಕೆ ಆಗದೆ ಹೋದರೆ ಎಂದೂ ಮೆಂಟಲ್ ಸ್ಟ್ರೆಸ್ ಹೋಗೋದೇ ಇಲ್ಲ ಎಂದ್ಬಿಟ್ಕೊಂಡ್ಬಿಡ್ತು. ಅರ್ಥ ಆಯ್ತಾ? ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಹೆಸಿಟೇಟ್ ಮಾಡ್ತಾರೆ, ಅದಕ್ಕೆ ಅರ್ಥ ಆಗೋದಿಲ್ಲ ಫಸ್ಟ್. ಅವರಿಗೆ ತುಂಬ ಅಳುತ್ತಾರೆ, ಓಡಾಡ್ತಾರೆ, ನಾಳೆ ಸ್ಕೂಲ್ ಅಂದ್ರೆ ಇವತ್ತೇ ಗಾಬರಿ ಆಗಿಬಿಡ್ತಾರೆ, ಎಲ್ಲ ಇರುತ್ತೆ. ಅರ್ಥ ಆಗಲಿ ಶುರು ಅಂದರೆ ಮನೆ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅವ್ರು, ಆಮೇಲೆ ಪಾಠ ಆಗ್ತಿರುತ್ತೆ, ಇಂಟ್ರೆಸ್ಟ್ ಬಂದುಬಿಟ್ಟಿದೆ, ಮನೆ ಕರೆದು ಬರೋದ್ರೆ ಹುಡುಗರಾಗ. ಇದು ಅರ್ಥ ಮಾಡ್ಕೋಬೇಕು. ಇವತ್ತ ಎಲ್ಲೋ ಕರೆಕ್ಟ್ ಮಾಡಕ್ಕೆ ಹೋಗಬಾರ್ದು, ಅಲ್ಲಿ ಕರೆಕ್ಟ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇವೆ ಅಂದರೆ ಆಟೋಮೆಟಿಕಲಿ ಮೆಂಟಲ್ ಸ್ಟ್ರೆಸ್ ಒಂದು ಸ್ಟೇಜ್ ಕಡಿಮೆ ಆಗ್ಬಿಡುತ್ತೆ. ನೀವು ಕಾರಲ್ಲಿ ಹೋಗ್ತಿರ್ತೀರಿ, ಕಾರ್ ಕೆಟ್ಟೋಗ್ಬಿಡುತ್ತೆ, ಎಲ್ಲ ನಿಮ್ಗೆ ಹೋಗುವಂಥ ಮೆಂಟಲಿ ಹೈಲಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಆದರೆ ಮೆಕ್ಯಾನಿಕ್ ನೋಡ್ತಾನೆ, ಅವ್ನು ಬಂದು ಏನು ನಗ್ನಗ್ದಾಗ ಏನು ಮಾಡಿಬಿಡ್ತಾನೆ, ಬಿಕಾಸ್ ನೋಸ್ತಿ ರೆಮಿಡಿ. ಮೊದಲೇದಾಗಿ ಇಗ್ನೊರೆನ್ಸ್ ಇರಬಾರ್ದು. ಇಗ್ನೊರೆನ್ಸ್ ಇದ್ರೆ ಅದಕ್ಕೆ ಆನ್ಸರ್ ಗೊತ್ತಿರಬೇಕು. ಆನ್ಸರ್ ಗೊತ್ತಿದ್ರೆ ಎಂದೂ ದುಃಖ ಆಗೋದೇ ಇಲ್ಲ. ನಮ್ಮ ಇವತ್ತು ನಡೀತಿರೋ ಎಲ್ಲ ಸೊಲ್ಯೂಷನ್ಸ್ ಏನು ಗೊತ್ತಾ, ಆ ಸ್ಟೇಟಸ್ಗೋ ಇಗ್ನೊರೆನ್ಸ್ ಮೇಂಟೈನ್ ಮಾಡಿ ಔಷಧಿ ಕೊಡ್ತಾರೆ, ಏನು ಉಪಯೋಗ ಅದರಿಂದ? ಅರ್ಥ ಆಯ್ತಾ? ಈಗ ನೀವು ಯಾವುದೇ ಇವತ್ತು ಕೌನ್ಸಿಲಿಂಗ್ ಕ್ಲಾಸಸ್ಗೆ ಹೋದರೆ ಅಲ್ಲಿ ಸಿಗೋ ಕೌನ್ಸಿಲಿಂಗ್ ಎಂಥದ್ದದು, ಓನ್ಲಿ ಫಿಸಿಕಲ್ ಕೌನ್ಸಿಲಿಂಗ್ ಫಾರ್ ಮೆಂಟಲ್ ಸ್ಟ್ರೆಸ್, ಇಟ್ ಈಸ್ ಆಫ್ ನೋ ಯೂಸ್ ಅಟ್ ಆಲ್. ಬಟ್ ಅವ್ರು ಯೂಸ್ಫುಲ್ ಅಂತ ಯಾತಕ್ಕೆ ಅನಿಸುತ್ತೆ ಅಂದರೆ, ಯಾತಕ್ಕೆ ಅನಿಸುತ್ತೆ ಅಂದರೆ ಅದಕ್ಕಿದು ಚೇಂಜ್ ಆಯ್ತಷ್ಟೇ, ಚೇಂಜ್ ಆಗಿದ್ದಕ್ಕೆ ಅನಿಸುತ್ತೆ, ಚೇಂಜ್ ಆಗಿದ್ದಕ್ಕೆ ಫೀಲ್ ಆಗಿದ್ದೆ ಹೊರತು ಅದು ಆ್ಯಕ್ಚುಲಿ ಏನಲ್ಲ, ರಿಯಲ್ ರೆಸಲ್ಯೂಷನ್ ಅಲ್ಲ ಅದು. ಇವತ್ತು ಗಾಯ ಆದವನಿಗೆ ಸುಟ್ಕೊಂಡ್ಬಿಟ್ಟಿರ್ತಾನೆ, ತಣ್ಣೀರು ಹಾಕ್ತಾನೆ, ಆ ತಣ್ಣ ಆರಾಮ ಅನಿಸುತ್ತೆ, ಅದ್ಬಿಟ್ಟಷ್ಟೇ ಮತ್ತೆ ನೋವು ಶುರುವಾಗುತ್ತೆ. ಸೊ ಟೆಂಪರರಿ ರಿಲೀಫ್ ಇಸ್ ನೋ ರಿಲೀಫ್ ಅಟ್ ಆಲ್. ಇವತ್ತು ಕೂಡ ಎಲ್ಲ ಕೌನ್ಸಿಲಿಂಗ್ ಮೆಥಡ್ ಕೂಡ ಟೆಂಪರರಿ. ಅಬ್ಸಲ್ಯೂಟ್ ರೆಮಿಡಿ ಅಂದರೆ ಗೇನಿಂಗ್ ನಾಲೆಡ್ಜ್, ಅದು ಇಂಪಾರ್ಟೆಂಟ್. ಸೊ ನಾಲೆಡ್ಜ್ ಇದ್ದು ಓನ್ಲಿ ರೆಮಿಡಿ ಫಾರ್ ಆಲ್ ಟೈಪ್ ಆಫ್ ಸ್ಟ್ರೆಸ್, ಆದ್ದರಿಂದ ಅದನ್ನು ಯೋಚನೆ ಮಾಡಿ. ವೈ ಡಸ್ ಸ್ಟ್ರೆಸ್ ಡೆವಲಪ್? ಬಿಕಾಸ್ ಆಫ್ ಇಗ್ನೋರೆನ್ಸ್, ತಿಳ್ಕೊಂಬಿಡು. ಬಿಕಾಸ್ ಆಫ್ ಇಗ್ನೋರೆನ್ಸ್ ಅಲ್ಲಿಂದ ಶುರುವಾಗುತ್ತೆ. ಟೈಪ್ಸ್ ಆಫ್ ಸ್ಟ್ರೆಸ್, ಏಜ್ ರಿಲೇಟೆಡ್ ಬೇರೆ, ಜಾಬ್ ರಿಲೇಟೆಡ್, ಸಿಚುಯೇಷನ್ ರಿಲೇಟೆಡ್, ಜಾಬ್ ರಿಲೇಷನ್, ಎಲ್ಲ ಟೈಪ್ ಉಂಟು. ಇವತ್ತು ವಯಸ್ಸಾಗ್ತಿರ್ಲಿಕ್ಕೆ ಬರೋ ಸ್ಟ್ರೆಸ್ಗಳು ಬೇರೆ, ಆಮೇಲೆ ಕೆಲಸಕ್ಕೆ ಸೇರಲು ಬರೋ ಸ್ಟ್ರೆಸ್ಗಳು ಬೇರೆ, ಸ್ಟೂಡೆಂಟ್ ಸ್ಟ್ರೆಸ್ಸೇ ಬೇರೆ, ಹೋಮ್ವರ್ಕ್ ಮಾಡಿಲ್ಲ ಆ ಟೈಪ್ ಸ್ಟ್ರೆಸ್, ಅವನಿಗೆ ಆಫೀಸ್ನಲ್ಲಿ ಫೈಲ್ ಕ್ಲಿಯರ್ ಮಾಡಿಲ್ಲ ಸ್ಟ್ರೆಸ್ ಇರುವಾಗ, ಇಲ್ಲೂ ಇದೆ ಅಲ್ಲೂ ಇದೆ, ಇಲ್ಲೂ ಇದೆ ಅಲ್ಲೂ ಇದೆ. ಆದರೆ ಇಲ್ಲಿ ಸ್ಟ್ರೆಸ್ ಇವೆ, ಅರ್ಥ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಆ ಸ್ಟೂಡೆಂಟ್ಗೆ ಅಷ್ಟು ಹೋಮ್ವರ್ಕ್ ಮಾಡಿ ಸ್ಟ್ರೆಸ್ ಹೋಗೋದು ಯಾವಾಗಾದರೆ ಮಾಡಿದ ತಕ್ಷಣ ಸಾಲೋಗಿ, ಮೈಂಡ್ ಸಾಲಾಗೋಯ್ತು. ಇವನಿಗೆ ಭಾರಿ ಪ್ರಾಬ್ಲಮ್ ಇದೆ, ಕೆಲಸದ ಫೈಲು ಇನ್ನೊಬ್ಬನು ಇವನೇ ಮಾಡೋಕ್ಕಲ್ಲ, ಕೆಲವು ರಿಲೇಟೆಡ್ ಇರುತ್ತೆ ಇಂಟರ್ನಲ್ಲಿ, ಅದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಸೊ ನಮಗೆ ಜ್ಞಾನದ ಬಗ್ಗೆ ಏನು ಸ್ಟ್ರೆಸ್ ಬರುತ್ತಲ್ಲ ಅದು ಒನ್ ಟು ಒನ್, ಅದು ಫೇಸ್ ಟು ಫೇಸ್. ಆದರೆ ಸಾಲ್ವ್ ಸೊಲ್ಯೂಷನ್ ಗುರುಗಳ ಥ್ರೋದ ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೆ, ಕೆಲಸ ಮುಗಿದೋಯ್ತು. ಅಂದರೆ ಜ್ಞಾನದ ಸಮಸ್ಯೆ, ಪ್ರಶ್ನೆ ಇರೋವರೆಗೂ ಸ್ಟ್ರೆಸ್ ಇರುತ್ತೆ, ಆನ್ಸರ್ ಬಂದ ತಕ್ಷಣ ಸ್ಟ್ರೆಸ್ ಹೋಗಿಬಿಡುತ್ತೆ. ಸೊ ಯಾವುದೇ ಪದ್ಧತಿಯಲ್ಲಿ ನಾವು ಮಾನಸಿಕ ನೆಮ್ಮದಿ ಕೊಡಬೇಕಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾದ್ದು ಟೂ ಟೈಪ್. ಒಂದು ನೋಯಿಂಗ್ ದಿ ಆನ್ಸರ್, ಅದಕ್ಕಿಂತ ಮುಂಚಿತವಾಗಿ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರಾಬ್ಲಮ್, ಅದು ಇಂಪಾರ್ಟೆಂಟ್. ನಮ್ಮ ಪ್ರಾಬ್ಲಮ್ಗೆ ಅರ್ಥ ಆಗೋದಿಲ್ಲ, ಇದು ರಿಯಲ್ ಪ್ರಾಬ್ಲಮ್ ಇರೋ ನಮಗೆ. ಎಲ್ಲೋ ನೋಯುತ್ತೆ, ಏನು ಡಾಕ್ಟರ್ ಔಷಧಿ ಕೊಡ್ತಾನೆ, ಎಲ್ಲೋ ನೋಯುತ್ತೆ ಡಾಕ್ಟರ್ ಏನು ಔಷಧಿ ಕೊಡ್ತಾನೆ ಪಾಪ ಅವನು, ಅದು ಡಿಫೈನ್ ಮಾಡಬೇಕು ಅವನು. ಅವಾಗ ಕೊಡ್ತಾರೆ, ಕಣ್ಣೋ ಬೇರೆ, ಕಾಲ್ನೋ ಬೇರೆ, ಕಿವಿನೋ, ಎಲ್ಲ ವೆರೈಟಿ ಆಗಿರುತ್ತಲ್ಲ. ನಮ್ಮ ಸಮಸ್ಯೆ ಅರ್ಥ ಮಾಡ್ಕೋಬೇಕು ಫಸ್ಟ್, ನಾವು ಅದೇ ನಮಗಾಗಿಲ್ಲ. ಇವತ್ತು ಸಮಸ್ಯೆ ಅರ್ಥವಾಗದೇ ಇರೋದು ನಮ್ಮ ನಿಜವಾದ ಸಮಸ್ಯೆ. ಅರ್ಥ ಆಯ್ತಾ? ಎಲ್ಲ ಸಮಸ್ಯೆಗಳ ಮೂಲ ಸಮಸ್ಯೆನೇ ಅರ್ಥವಾಗದೇ ಇರೋದು. ಅದಕ್ಕೆ ಸಂಸಾರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಇವತ್ತು ಉದಾಹರಣೆಗೆ ಜನವಾರ ಕೊಡ್ತಾರೆ ಅಂತ ಹೇಳಿ ಬಿಚ್ಚಿ ಅಂತ ಹೇಳ್ತಾರೆ, ಏನು ಮಾಡ್ತಾರೆ? ಸುರು ಬಿಚ್ಚಿ ಅಂತ ಕೂತು ಹರಿದೋಗುತ್ತೆ ಅಷ್ಟೇ. ಫಸ್ಟ್ ಅಲ್ಲಿ ಹುಡುಕ್ತಾನೋ ಆ ಬ್ರಹ್ಮಗಂಡು ಹುಡುಕ್ತಾರೆ, ಅಲ್ಲಿಂದ ಬಿಚ್ಚ ಸುಲಭ ಬಿಡುತ್ತೆ ಫಸ್ಟ್. ಅರ್ಥ ಆಯ್ತಾ? ಈಗ ಇವನ ಹತ್ರ ಹೋಗ್ತೀರಿ, ಮನೆ ಲಾಕ್ ಕೆಟ್ಟೋಗಿದೆ, ಆ ಕೀ ರಿಪೇರ್ ಮಾಡೋ ಹತ್ರ ಹೋಗ್ತೀರಿ, ಅವ್ರು ರಿಪೇರ್ ಮಾಡ್ಕೊಳ್ತೀರಿ, ಫಸ್ಟ್ ಏನೇ ಹೇಳ್ತಾನೋ ಬ್ರಿಂಗ್ ದಿ ಲಾಕ್ ಅಂತ ಹೇಳಿ ಫಸ್ಟ್. ಆಮೇಲೆ ಆ ಮನೆಗೆ ಕರ್ಕೊಂಡ್ಬರ್ತೀರ ಅವನ್ನ, ಫಸ್ಟ್ ತೆಗೆಯೋದಿಲ್ಲ, ಲಾಕ್ ನೋಡ್ತಾನೆ ಫಸ್ಟ್. ಅವನು ಲಾಕ್ ಸ್ಟಡಿ ಮಾಡ್ತಾನೆ, ಅವ್ನು ಎಷ್ಟು ಬುದ್ಧಿವಂತ ಇರ್ತಾನೆ ಅಂದರೆ ಒಂದು ಕೀ ತೆಗಿತಾನೆ, ಒಂದ್ಸತಿಗೆ ಓಪನ್ ಮಾಡ್ತಾನೆ, ಲಾಕ್ ನೋಡಿದ ತಕ್ಷಣ. ಅರ್ಥ ಆಯ್ತಾ ನಿಮಗೆ? ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರಾಬ್ಲಮ್ ಅಂದರೆ ದಟ್ ಈಸ್ ದಿ ಫಸ್ಟ್ ಸೊಲ್ಯೂಷನ್ ಫಾರ್ ಎನಿ ಸ್ಟ್ರೆಸ್. ಇವತ್ತು ನಾವು ಅದನ್ನು ಬಚ್ಚಿಟ್ಟು ಪ್ರಯತ್ನ ಹುಡುಕ್ತಿದ್ದೇವೆ, ತಪ್ಪಾಗುತ್ತೆ. ಎಷ್ಟೋ ದಿನ ಮನಸ್ಸು ಸರಿಯಿಲ್ಲ ಔಷಧಿ ಕೊಡಿ, ಮನಸ್ಸು ಸರಿ ಔಷಧಿ ಯಾಕೆ ಕೊಡೋದವ್ರಿ ಮೊದಲು? ಮನಸ್ಸು ಯಾಕೆ ಸರಿಯಿಲ್ಲ ಹೇಳಬೇಕು? ಮನೇದು ಏನು ಪ್ರಾಬ್ಲಮ್? ಗಂಡ ಹೆಂಡತಿ ಜಗಳನೋ, ಅಥವಾ ಮಕ್ಕಳ ಪ್ರಾಬ್ಲಮ್ಮು, ತಂದೆ ತಾಯಿಗಳ ಪ್ರಾಬ್ಲಮ್ಮು, ನಿಮ್ಮದೇ ಪ್ರಾಬ್ಲಮ್ಮು, ಯಾರಿಗೆ ಗೊತ್ತು? ಹೋಗ್ತಾನೆ. ಅದು ಫಸ್ಟ್ ಕ್ಲಿಯರ್ ಆಗಿ ಹೇಳಬೇಕು, ಆಗ ನಮ್ಮ ಸೊಲ್ಯೂಷನ್ ಶುರುವಾಗುತ್ತೆ, ಡಿಫರೆನ್ಸ್ ಗೊತ್ತಾಯ್ತಾ? ಅದನ್ನು ಅರ್ಥ ಮಾಡ್ಕೊತಾ ಹೋಗಿ ಎಷ್ಟೋ ಪ್ರಾಬ್ಲಮ್ ನಮಗೆ ಸುಲಭವಾಗಿ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ತಿಳಿತಾ? ಮುಂದೆ ವಯಸ್ಸಾದಾಗ ಮಾಡಿದ್ರೆ ಯೋಚನೆ ಮಾಡಬೇಕು. ವಯಸ್ಸಾದ ಬರತಕ್ಕಂಥ ಸ್ಟ್ರೆಸ್ಗಳೆಲ್ಲ ಮೊದಲು ಫಿಸಿಕಲ್ ಸ್ಟ್ರೆಸ್ ಶುರುವಾಗುತ್ತೆ. ವಯಸ್ಸಾದ ಮೇಲೆ ಬಾಡಿ ಆಗಿ ಕೋಆಪರೇಟ್ ಮಾಡೋದಿಲ್ಲ, ಸ್ಲೋಲಿ ಎಲ್ಲದರಲ್ಲೂ ಸ್ಲೋ ಆಗಲಿಕ್ಕೆ ಶುರುವಾಗ್ತಾರೆ. ಅವಾಗ ಏನು ಮಾಡಬೇಕಾಗ? ಮಾಡಿ ಮತ್ತೆ ಅರ್ಥ ಇಲ್ಲ, ಅದಕ್ಕೆ ತಕ್ಕಂತೆ ಜಾಬ್ ಚೇಂಜ್ ಮಾಡ್ಕೊತ ಹೋಗಬೇಕು. ಇವತ್ತು ನಾನು ಜಂಪ್ ಮಾಡಬೇಕು ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಏನು ಮಾಡೋದು ಆಗೋದಿಲ್ಲ ಅವರಿಗೆ. ಅದಕ್ಕೆ ಜಂಪ್ ಮಾಡೋದನ್ನು ಬಿಡು ಫಸ್ಟ್, ಅದು ಹೇಳಬೇಕು. ಅದು ಜಂಪ್ ಮಾಡೋದು ಬಿಟ್ಟುಬಿಡು ಅಂತ ಹೇಳಿ, ಓಡಾಡೋದು ಬಿಡಬೇಡ, ಜಂಪ್ ಮಾಡೋದು ಬಿಡ ಅಷ್ಟೇ. ಯಾಕೆ? ಸೊಲ್ಯೂಷನ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಬೇಕು, ಥಿಯರಿಟಿಕಲ್ ಸೊಲ್ಯೂಷನ್ ಇಸ್ ನೋ ಸೊಲ್ಯೂಷನ್ ಅಟ್ ಆಲ್. ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಂತ ಅಡ್ಜಸ್ಟ್ ಮಾಡ್ಕೊತ ಹೋಗಿ, ಭಾಳ ಸುಲಭ ಅದು. ಇವತ್ತು ನಿಮಗೆ ಪ್ರಾಬ್ಲಮ್ ಬರೋದು ಗೊತ್ತು, ಯೋಗಾಸನದಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು? 20-30 ವರ್ಷ ಇರ್ತೀರಿ, ಏನೇನೋ ಆಸನ ಹೇಳ್ಕೊಟ್ಬಿಡ್ತಾರೆ, ಖುಷಿಯಾಗುತ್ತೆ ನಿಮಗೆ. 60 ಮಾಡಲಿಕ್ಕೆ ಬರುತ್ತಾ ಒಂದಾರೆ ನಿಮಗೆ? ಮಾಡಲಿಕ್ಕೆ ಬರೋದಿಲ್ಲ, ಮುಗಿದು. 70 ಮಾಡಲಿಕ್ಕೆ ಬರೋದಿಲ್ಲ, ಉಪಯೋಗ ಏನಾದ್ರಿಂದ? ನೀವು ಕಲ್ತಿದ್ದೆಲ್ಲ ವೇಸ್ಟ್ ಆದಾಗ. ಆದರೆ ಗಾಯತ್ರಿ ಜಪ ಸಾಯೋವರೆಗೂ ಮಾಡ್ಬೋದು, ನೆನಪಿಟ್ಕೊಳ್ಳಿ. ಗಾಯತ್ರಿ ಜಪರಿ ಶುರು 8 ಕೇಳ್ಕೊಟ್ರೆ ಸಾಯೋವರೆಗೂ ಮಾಡ್ಬೋದು, ಎಂದೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ. ಅದಕ್ಕೆ ಅದು ಪರ್ಮನೆಂಟ್ ಸೊಲ್ಯೂಷನ್. ಅರ್ಥ ಆಯ್ತಾ? ಬಟ್ ಡೈರೆಕ್ಟ್ಲಿ ಮನಸ್ಸಿಗೆ ಅದು ನೋಡಿ, ಟ್ಯಾಬ್ಲೆಟ್ ತೊಗೋತಾನೆ, ಆಮೇಲೆ ಮೇಲೆ ಆಯಿಂಟ್ಮೆಂಟ್ ಹಚ್ಕೋತಾನೆ, ಟ್ಯಾಬ್ಲೆಟ್ ತೊಗೋತಾರೆ, ಇಂಜೆಕ್ಷನ್ ತೊಗೊಳ್ತಾರೆ. ಮೂರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಆಯಿಂಟ್ಮೆಂಟ್ ವರ್ಕ್ ಮಾಡೋ ರೀತಿನೇ ಬೇರೆ, ಟ್ಯಾಬ್ಲೆಟ್ ವರ್ಕ್ ಮಾಡೋದು ಇಟ್ ಟೇಕ್ಸ್ ಸಮ್ ಟೈಮ್, ಇಂಜೆಕ್ಷನ್ ಇನ್ಸ್ಟೆಂಟಾಗಿ ಕ್ಯೂರ್ ಮಾಡೋದು. ಗೊತ್ತಾಯ್ತಾ? ಕೆಲವು ಇಂಜೆಕ್ಷನ್ ಎಷ್ಟಂದ್ರೆ ಸೈನೈಡ್ ಕೊಡಿ, ಇಮ್ಮಿಡಿಯೇಟ್ ಸ್ಪಾಟ್ ಡೆತ್ ಬರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿ ಯಾವಾಗಲೂ ಏನು ಮಾಡಬೇಕು ನಾವು? ಯಾವ ರೀತಿ ನೇಚರ್ ಆಫ್ ದಿ ಸ್ಟ್ರೆಸ್ ಏಜ್ ರಿಲೇಟೆಡ್ ಆದರೆ ಅದನ್ನ ಅರ್ಥ ಮಾಡ್ಕೋಬೇಕು. ಮೈಂಡ್ ರಿಲೇಟೆಡ್ ಆದರೆ ಎಲ್ಲಿ ಪ್ರಾಬ್ಲಮ್ ಇದೆ. ಮನೆಯಲ್ಲಿ ಸಾಮಾನ್ಯವಾಗಿ ವಯಸ್ಸಾದ ಮಕ್ಕಳು ಮಾತು ಕೇಳೋದಿಲ್ಲ, ಇದು ಸಮಸ್ಯೆ ಸಾಮಾನ್ಯವಾಗಿ. ಆ ಮಾತು ಕೇಳೋದಿಲ್ಲ ಅಂತ ಅಷ್ಟೇ ಯೋಚನೆ ಮಾಡ್ತಾನೆ, ಅವ್ರು ಕೇಳೋ ಮಾತು ಹೇಳ್ತಾನೆ ಫಸ್ಟ್, ಅದನ್ನು ಯೋಚನೆ ಮಾಡಬೇಕು. ಕೇಳೋ ಮಾತು ಹೇಳ್ತಾನೆ, ಅರ್ಥ ಮಾಡ್ಕೊಂಡು ಹೇಳ್ತಾನೆ, ಏನೂ ಇಲ್ಲ. ಅದಕ್ಕೆ ಫಸ್ಟ್ ಅರ್ಥ, ಅವ್ರ ಪ್ರಾಬ್ಲಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ನಮಗವ್ರಿಗೂ ಅನ್ನೆಸರಿ ಕ್ಲಾಶ್ ಮಾಡ್ಕೊಂಡು ಅರ್ಥ ಇಲ್ಲ. ಕ್ಲಾಶ್ ಫಾರ್ ಕ್ಲಾಶ್ ಸೇಕ್ ಮಾಡ್ಕೋಬಾರ್ದು. ನಮ್ಮ ಹುಡುಗ ಮಾತು ಕೇಳಬೇಕು ಅಂದ್ರೆ ಕೇಳಬೇಕು, ತಪ್ಪದು. ಕೇಳೋ ವಿಷಯನೇ ಕೇಳ್ತಾರೆ, ಅದು ಕಾಲೇಜ್ ಹೋಗಬೇಡ, ಸ್ಕೂಲಿಗೆ ಹೋಗಲೇಬೇಡ್ರಿ, ಏನು ಮಾಡ್ಬೇಕು ಅದಕ್ಕೀಗ, ಈ ಹೋಮ್ವರ್ಕ್ ಮಾಡಲೇಬೇಡ್ರಿ, ಎಷ್ಟಿಗೆ ಸಂಬಂಧ, ನಿಮಗೆ ಸಂಬಂಧಪಟ್ಟ ವಿಚಾರ, ಅಮೇಲೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದು. ಅದು ಅದಕ್ಕೆ ತಲೆ ಹಾಕ್ಲಿಕ್ಕೆ ಹೋಗಬಾರ್ದು, ಅಲ್ಲಿ 50% ನಮ್ಮ ಮುದೋಗುತ್ತೆ. ಅದಕ್ಕೆ ಅರ್ಜುನ ಕೃಷ್ಣ ಹೇಳ್ತಾನೆ, ತಸ್ಮಾತ್ ಅಪರಿಹಾರ್ಯ ಅರ್ಥೇ ನತ್ವಂ ಶೋಚಿತು ಮಿಚ್ಛಸ್ ಅರ್ಹಸಿ. ಇದು ಭಗವದ್ಗೀತೆ ರಿಲೇಷನ್. ಯಾವುದು ನೀನು ಮಾಡಲಿಕ್ಕಾಗೋದಿಲ್ಲ, ಡೋಂಟ್ ವರಿ ಅಬೌಟ್ ಇಟ್ ಅಂತ ಹೇಳಿದ. ಅರ್ಥ ಆಯ್ತಾ? ನೀವು ಸಾಲ ಮಾಡಲಿಕ್ಕೆ ಬರೋ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ಇದೆ ಸ್ಟೇಟ್, ನಮಗೇನು ಮಾಡಲಿಕ್ಕೆ ಬರುತ್ತೆ ಅದನ್ನು? ಗೌರ್ಮೆಂಟ್ ಮಾಡೋ ಕೆಲಸ ಅದು, ನಮ್ಮ ಕೈಲಿ ಸೇರಿದ್ದೇ ಅಲ್ಲ, ಹೇಳಿದ್ ಕೊಡೋದಷ್ಟೇ ನಮ್ಮ ಕೆಲಸ. ಆದ್ದರಿಂದ ನಾವು ನಮ್ಮ ಕೈಯಲ್ಲಿ ಇಲ್ಲ, ಅವ್ರು ಮಾಡಬೇಕಾದವ್ರು ಅವು ಬೇರೆ ಇದ್ದಾರೆ, ನಾವು ತಲೆ ಹಾಕಲಿಕ್ಕೆ ಕೋಯ್ ಪ್ರಯೋಜನವೇ ಇಲ್ಲ. ಅರ್ಥ ಆಯ್ತಾ? ಅದನ್ನು ನಾವು ತಲೆ ಹಾಕೋಕೆ ಹೋಗಬಾರ್ದು. ನಮಗೆ ಸಂಬಂಧಪಡದೇ ಇದ್ದ ಪ್ರಾಬ್ಲಮ್ನ ಅಲೋನೇ ಮಾಡಬಾರ್ದು ಫಸ್ಟ್. ಸಂಬಂಧಪಟ್ಟಿದ್ರೆ ಎಷ್ಟು ಸಂಬಂಧಪಟ್ಟಿದೆ ಆ ಭಾಗ ಭಾಗ ಮಾತ್ರ ಮಾಡಬೇಕು. ಕಾರ್ಪೆಂಟರ್ ಬರ್ತಾನೆ, ಎಲ್ಲ ರಿಪೇರಿ ಮಾಡೋದಿಲ್ಲ ಅವನು, ವುಡ್ ವರ್ಕ್ ಮಾತ್ರ ನೋಡ್ಕೊಂಡು ಹೊರಟೋಗ್ಬಿಡ್ತಾನೆ ಮುಗಿದೋಯ್ತು. ಪೇಂಟರ್ ತನ್ನ ಕೆಲಸ ಮಾತ್ರ ಮಾಡ್ತಾನೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮಣ್ಯೇ ವಾಧಿಕಾರಸ್ಥೆ, ನಮ್ಮ ವಿತಿನ್ ಅವರ್ ಇದು ಜುಡಿಸ್ಟ್ರೇಷನ್ ಏನು ಬರುತ್ತಲ್ಲ ಅದನ್ನಷ್ಟೇ ಮಾಡಿಕೊಂಡ್ರೆ ವಯಸ್ಸಾಗಿರಲಿ ಕೆಲಸ ಆಗಿರಲಿ ಏನೇ ಆಗಿರಲಿ ಸುಖವಾ ಸೊಲ್ಯೂಷನ್ ಸಿಗುತ್ತೆ. ಅದು ಸೆಕೆಂಡ್ ಸ್ಟೇಜ್. ಅದು ನೆಕ್ಸ್ಟ್, ಹೌ ಟು ಎನ್ಲೈಟನ್ ಮೆನ್ ಹ್ಯಾಂಡಲ್ ಸ್ಟ್ರೆಸ್. ಜ್ಞಾನಿಗೂ ಸಮಸ್ಯೆ ಬರುತ್ತೆ, ಅಜ್ಞಾನಿಗೂ ಸಮಸ್ಯೆ ಬರುತ್ತೆ, ನೆನಪಿಟ್ಕೊಂಡಿರ್ಬೇಕು. ಇವತ್ತು ಪಾಂಡವರಿಗೆ ಎಷ್ಟು ಸಮಸ್ಯೆ ಬಂತು ಯೋಚನೆ ಮಾಡಿ, ನಮಗಂತ ಸಮಸ್ಯೆ ಬರಲಿಕ್ಕೆ ಸಹ ಅಂತ ಸಮಸ್ಯೆ ಬರುತ್ತೆ. ಆನೆಯ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತಾರಲ್ಲ, ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಪಾಂಡವರು ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ, ಅದೆಷ್ಟು ದುರ್ಯೋಧನ ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾನೆ ಯೋಚನೆ ಮಾಡಿ. ಪಾಂಡವರು ಹ್ಯಾಂಡಲ್ ಮಾಡೋ ಪ್ರಾಪರ್ ಮೆಥಡ್. ದುರ್ಯೋಧನ ಭಾರಿ ಕೆಟ್ಟದ್ದು ಮಾಡಿದ್ದಾನೆ ಪಾಂಡವರಿಗೆ, ಈಗ ಆ ನಿಜವಾದ ಅರ್ಥದಲ್ಲಿ ಮನಸ್ಸಿಗೆ ಭಾರಿ ಆಘಾತ ಮಾಡ್ತಕ್ಕಂಥದ್ದು. ಆದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಇದಕ್ಕೆ ನಾವು ಮಾಡಬೇಕಾದ ಒಂದೇ ಉಪಾಯ, ನಾವು ಕ್ಷತ್ರಿಯರು, ಇವರು ದುಷ್ಟರು, ಇವರನ್ನು ಯುದ್ಧದಲ್ಲಿ ನಾವು ನಾಶ ಮಾಡಬೇಕೇ ಹೊರತು ಬೇರೆ ರೀತಿಯಲ್ಲ. ಇದು ಪಾಂಡವರು ಕಂಡುಕೊಂಡ ಪರಿಹಾರ. ದುರ್ಯೋಧನ ಏನು ಮಾಡಿಬಿಟ್ಟ? ಪಾಂಡವರನ್ನು ಗೆಲ್ಲಬೇಕು ಯೋಚನೆ ಮಾಡ್ದ, ಶಕ್ತಿ ಇಲ್ಲ, ಅದು ಜೂಜಾಡಬೇಕು. ಎಷ್ಟು ತಪ್ಪಾಯ್ತಿದು? ಅರ್ಥ ಆಯ್ತಾ? ಪ್ರಾಪರ್ ಮೆಥಡ್ ಹುಡುಕಲಿಲ್ಲ ಅವನು. ಪಾಂಡವರು ಹುಡುಕಿದ್ದಕ್ಕೆ ಏನಾಯ್ತು? ಇವತ್ತು ಅವ್ರ ಹೆಸರು ಆದರ್ಶಪ್ರಾಯ ಇಟ್ಟ. ದುರ್ಯೋಧನ ಹುಡುಕಿದ್ದಕ್ಕೆ ಅವನು 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 ನಂಬಿದವರು ಹಾಳಾದರೂ ಅವನು ಹಾಳಾಗ್ತಾನೆ, ಇವತ್ತು ಹಾಳಾಗ್ತಾನೆ ಇರ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಪ್ರಾಪರ್ ಮೆಥಡ್ ಹುಡುಕಬೇಕು. ನಮ್ಮ ಮೆಥಡ್ ಅಲ್ಲ, ಪ್ರಾಪರ್ ಮೆಥಡ್. ದಟ್ ವೆದರ್ ಇಸ್ ಮೇಕ್ ಇಟ್ ಆರ್ ನಾಟ್. ಧರ್ಮದ ಲೇಖ್ ಮಾಡಲಿಲ್ಲ ಯುದ್ಧನ ಫಸ್ಟು, ಎಜುಕೇಟ್ ಮಾಡ್ತಾರೆ ಭೀಮಸೇಂದ್ರಣ್ಣ, ಯುದ್ಧನೇ ಮಾಡೋ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಇದು ನೋಡಿ, ಆಪರೇಷನ್ ಮಾಡೋ ಬೇರೆ ರೆಸೊಲ್ಯೂಷನ್ ಅಂತಾರಲ್ಲ, ಹಾಕಿ. ಕೆಲವು ಪ್ರಾಬ್ಲಮ್ ಬಂದಾಗ ಆಪರೇಷನ್ ಇದೆ ಓನ್ಲಿ ರೆಮಿಡಿ ಅಂದರೆ ಒಪ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಇಲ್ಲ ಬೇರೆ ಕ್ಯೂರ್ ಮಾಡಿ ಅಂದರೆ ಸಾಧ್ಯ ಇಲ್ಲ. ಯುದ್ಧನೇ ಅಲ್ಲ, ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆ, ಯುದ್ಧ ಅಂದರೆ ಫೈಟ್, ಶಸ್ತ್ರದಿಂದನೇ ಮಾಡಬೇಕು. ಅದಕ್ಕೆ ಕೃಷ್ಣ ಹೇಳ್ತಾ, ತಸ್ಮಾತ್ ಯುದ್ಧಸ್ವ ಭಾರತ. ಅರ್ಜುನ, ಬೇರೆ ರೆಮಿಡಿ ಅಲ್ಲ, ಯುದ್ಧ ಬಿಟ್ಟು ಹೋಗೋದು ರೆಮಿಡಿ ಅಲ್ಲ. ಅರ್ಜುನ ಏನು ತಿಳ್ಕೊಂಡ್ಬಿಟ್ಟೆ? ಯುದ್ಧನೇ ಬಿಟ್ಟುಬಿಡ್ತೇನೆ, ತುಂಬ ಸ್ಟ್ರೆಸ್ ಬಂದು ಎಕ್ಸಾಮ್ಗೆ ಹೋಗೋದಿಲ್ಲ ಅಂದ್ಬಿಟ್ಟ, ಏನು ಪ್ರಯೋಜನ ಅದರಿಂದ? ಇಲ್ಲಿ ಎಂಟೈರ್ ಫ್ಯಾಮಿಲಿಗೆ ಪ್ರಾಬ್ಲಮ್ ತರ್ತಾನೆ. ಹಾಗಲ್ಲ, ಎಕ್ಸಾಮ್ ಹೋಗಬೇಕು, ಪ್ರಿಪೇರ್ಡ್ ಆಗಿ ಹೋಗಬೇಕು. ಅದನ್ನ ಯೋಚನೆ ಮಾಡಿ. ಹಿಂದೆ 2 ಸರ್ತಿ ಎಕ್ಸಾಮ್ಗೆ ಹೋದೆ, ಮತ್ತೆ ಅವನು ಮತ್ತೆ ಫೇಲ್ ಆಗ್ತೇನೆ, ಅದಕ್ಕೆ ಹೋಗೋದಿಲ್ಲ ಅನ್ನಬಾರ್ದು. ಹಿಂದೆ 2 ಸರ್ತಿ ಹೋದೆ, ಓದ್ದೆ ಹೋಗಿದ್ದೆ, ಈ ಸತ್ ಓದಿ ಹೋಗ್ತೇನೆ, ಫೇಲ್ ಆಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಎಕ್ಸಾಮ್ ಅವಾಯ್ಡಿಂಗ್ ದಿ ಪ್ರಾಬ್ಲಮ್ ಬೇರೆ, ಅವಾಯ್ಡಿಂಗ್ ದಿ ಪ್ರಾಬ್ಲಮ್ ಅಲ್ಲ, ಸಾಲ್ವಿಂಗ್ ದಿ ಪ್ರಾಬ್ಲಮ್ ಆಗ. ಡಿಫ್ರೆನ್ಸ್ ಗೊತ್ತಾಯ್ತಾ? ಪ್ರಾಬ್ಲಮ್ ಅವಾಯ್ಡ್ ಮಾಡಿದರೆ ಮನುಷ್ಯ ಉದ್ಧಾರ ಆಗೋದಿಲ್ಲ, ಅದು ಅಕ್ಯುಮುಲೇಟ್ ಆಗುತ್ತೆ. ಪ್ರಾಬ್ಲಮ್ ಅವಾಯ್ಡ್ ಮಾಡಿ ಅಕ್ಯುಮುಲೇಟ್ ಆಗುತ್ತೆ, ಸಾಲ್ವ್ ಮಾಡಿದರೆ ಕ್ಯೂರ್ ಆಗುತ್ತೆ. ಅರ್ಥ ಆಯ್ತಾ? ಇವತ್ತು ತುಂಬ ಜನ ರೋಗ ಯೋಚನೆ ಮಾಡಿ, ರೋಗಗಳು ಹಾಗೆ ಮಾಡ್ಕೊಳ್ಳೋದು, ರೋಗ ಬರುತ್ತೆ ಅಂತ ತಿಳ್ಕೊಳ್ಳಿ. ತಮ್ಮ ದೇಹ ತಮಗೆ ಎಲ್ಲರಿಗಿಂತ ಜಾಸ್ತಿ ಗೊತ್ತು, ಅರ್ಥ ಮಾಡ್ಕೊಂಡಿರ್ಬೇಕು ಫಸ್ಟ್. ನಮ್ಮ ಬಾಡಿ ನಮಗಿಂತ ಹೆಚ್ಚು ಉಳಿದವರಿಗೆ ಗೊತ್ತಿರೋ ಚಾನ್ಸ್ ಇಲ್ಲ. ದೇರ್ಫೋರ್ ತುಂಬ ಜನ ನೋಡಿ ಕ್ಯಾನ್ಸರ್ 4th stage ಏನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಅದು ಅಷ್ಟು ದಿವಸ ಇದೇ ಇವನಲ್ಲಿ ನೋಟಿಸ್ ಮಾಡ್ತಾ ಇಲ್ಲ ಅವನು. ವಾಟ್ ಈಸ್ ದಿ ಚೇಂಜ್? ಯೋಚನೆ ಮಾಡೋದಿಲ್ಲ. ಆ ಚೇಂಜ್ ಮಾಡಿ ಏನಾಗ್ತಿತ್ತು? ಅವನಿಗೆ ಇನಿಷಿಯಲ್ ಸ್ಟೇಜಲ್ಲಿ ಕ್ಯೂರ್ ಆಗ್ತಿತ್ತು, ಅದು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅದು ಮಾಡಬಾರ್ದು. ಅರ್ಥ ಆಯ್ತಾ? ಇದೇನು ಯಾತಕ್ಕೆ ಬಂದು ಗೊತ್ತಾ? ಡ್ಯೂಟಿ ಇಸ್ ಓನ್ ನೆಗ್ಲಿಜೆನ್ಸ್. ಅದು ಅನಾಹುತ ಇದೆ. ಯಾವುದೋ ಒಂದು ಸಾಮಾನ್ಯ ಪ್ರಾಬ್ಲಮ್, ಅದು ದೊಡ್ಡದಾಗ ಅವ್ರಿಗೆ ಬಿಟ್ಟಿದ್ದು ಅವನು ತಪ್ಪಾಯ್ತು. ಆ ಜಡ್ಜ್ ಮಾಡಿ ಇನ್ನೊಬ್ರು ಜಡ್ಜ್ ಮಾಡೋಕ್ಕಾಗಲ್ಲ, ಅವನೇ ಜಡ್ಜ್ ಮಾಡಬೇಕಾದ. ಇದು ನಮಗೆ ಬಹಳ ಮುಖ್ಯ. ಇವತ್ತಿನ ದಿವಸ ತುಂಬ ಜನಗಳು ಸಮಸ್ಯೆ ಕೈ ಮೀರಿದೇನು ಬರ್ತಾರೆ ಅಂತಲ್ಲ, ಹಾಕಿ. ಅದಕ್ಕೆ ಅವಕಾಶ ಕೊಡದಂತೇನೆ ಏಜ್ ರಿಲೇಟೆಡ್ಡು ಬಾಡಿ ರಿಲೇಟೆಡ್ ಪ್ರಾಬ್ಲಮ್ಗಳಾಗಿದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಸಮಸ್ಯೆ ಪರಿಹರಿಸ್ಕೊಂಡ್ಬಿಡ್ಬೇಕು. ಇನ್ನು ನಮಗೆ ಬೇಕಾದ ಮಾನಸಿಕವಾದದ್ದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಿರೋದು ದುಃಖ ಇರೋದೆಲ್ಲ ಮನಸ್ಸಿನಲ್ಲಿ. ಆದ್ದರಿಂದ ಆ ಮನಸ್ಸಿನನ್ನು ಸರಿಯಾರ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರಾಪರ್ ರೆಮಿಡಿ ಹುಡುಕಿದರೆ ನಿಮಗೆ ಒಂದು ಸಿಗೋದು ಎಲ್ಲಿ ಅಂದರೆ, ನಿಮಗೆ ಜ್ಞಾನಿಗಳು ಸಿಗಬೇಕು ಒಂದು, ಅಥವಾ ಜ್ಞಾನಿಗಳ ವಿಚಾರ ಸಿಗಬೇಕು ಒಂದು. ಜ್ಞಾನಿಗಳೇ ಸಿಗೋದು ಅಂದರೆ ಅಂಥವ್ರು ನಮ್ಮ ಎದುರು ಸಿಕ್ಕರೆ ಭಾರಿ ಪುಣ್ಯ, ನೋ ಪ್ರಾಬ್ಲಮ್. ಆದರೆ ಜ್ಞಾನಿಗಳ ನಡತೆ ಸಿಗಬೇಕು ಅಂದರೆ ಗ್ರಂಥಗಳು ಓದಬೇಕಾಗ ಪುರಾಣ ಪುಣ್ಯಕಥೆಗಳನ್ನು ಭಗವದ್ಗೀತೆ ಎಲ್ಲ ನೋಡ್ತಾ ಹೋಗಿ ಎಲ್ಲರೂ ಒಂದು ಕಡೆ ನಮ್ಮ ಪ್ರಾಬ್ಲಮ್ ಇರುತ್ತೆ ಅದರೊಳಗೆ ಅರ್ಥ ಆಯ್ತಾ ವರ್ಕ್ಗಳ ಎಕ್ಸಾಂಪಲ್ ಇದ್ದಾಗ ಇರುತ್ತೆ ಅವ್ರು ಏನು ಮಾಡಿರ್ತಾರೆ ಕೇಳ್ಕೊಂಡ್ರೆ ಮುಗಿದೋಯ್ತು ಧನರಾಜ ತೋರಿಸ್ತಾನೆ ಇಂಪಾರ್ಟೆಂಟ್ ನಮಗೆ ಭಾಳ ಇಂಪಾರ್ಟೆಂಟ್ ಬೃಹದಶ್ವರ ಮುನಿಗಳು ಬಂದಿರ್ತಾರೆ ಅವ್ರನ್ನ ಕೇಳ್ತಾನೆ ಸ್ವಾಮಿ ನಮ್ಮಂಥ ಕೇಸ್ ನೋಡಿದ್ದೀರಾ ನೀವು ಅಂತ ಕೇಳ್ತಾನೆ ನಮ್ಮಂಥ ಕೇಸ್ ನೋಡಿದ್ದೀರಾ ಏನು ನಿಮ್ಮ ಕೇಸು ಅಂದರೆ ಜೂಜಾಡಿ ರಾಜ್ಯ ಕಳ್ಕೊಂಡು ಇದ್ದಾರೆ ಅಂತ ಕೇಳಿದರೆ ಇದ್ದಾರೆ ನಳರಾಜ ಇದ್ದಾರೆ ಅಂತ ಹೇಳಿಬಿಡ್ತಾರೆ ಇಮಿಡಿಯೇಟ್ಲಿ ಆ ಸೊಲ್ಯೂಷನ್ ಅಪ್ಲೈ ಆಗುತ್ತೆ ನಮಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಪುರಾಣ ಪುಣ್ಯಕಥೆಗಳ ಉದ್ದೇಶ ನಮಗೆ ಪರಲೋಕದ ವಿಚಾರ ಹೇಳೋದು ಎಷ್ಟು ಮುಖ್ಯನೋ ಇಲ್ಲೂ ಶಾಂತಿ ಕೊಡೋದು ಅಷ್ಟೇ ಮುಖ್ಯ ಇದನ್ನು ಅರ್ಥ ಮಾಡಿಕೊಂಡ್ರೆ ಪುರಾಣಗಳ ನಮಗೆ ಪ್ರೆಸೆಂಟ್ ರಿಲೆವೆನ್ಸ್ ಬಹಳ ಇಂಪಾರ್ಟೆಂಟ್ ಪರಲೋಕದ ಇಂಪಾರ್ಟೆನ್ಸ್ ಎಷ್ಟು ಇಂಪಾರ್ಟೆಂಟೋ ಈ ಸೊಲ್ಯೂಷನ್ ಕೊಡದವರು ಮುಂದೇನು ಕೊಡ್ತಾರೆ ಅವರು ಆದ್ದರಿಂದನೇ ಧರ್ಮರಾಜ ಮೊದಲಾದವರು ಯಾವುದೇ ಪುರಾಣದ ಪ್ರಸಂಗ ಬಂದಾಗ ಯಾವುದೇ ಪೌರಾಣಿಕ ಕಥೆ ಹಿನ್ನೆಲೆ ಒಂದು ರಿಯಲ್ ಒಂದು ಪ್ರಾಬ್ಲಮ್ ಇರೋದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕಥೆ ಹೊರಟಿರೋದು ಅದರಿಂದ ಕೇಳ್ತಾ ಕೇಳ್ತಾ ಹೋಗಿಬಿಡಿ ನಿಮಗೆ ಸಮಸ್ಯೆ ಬರೋದೇ ಇಲ್ಲ ಅರ್ಥ ಆಯ್ತಾ ಧರ್ಮರಾಜನ ಕೇಸ್ ಒಂದು ರೀತಿ ರಾಮದೇವರ ಪ್ರಸಂಗ ಅವರು ಸಾಕ್ಷಾತ್ ಭಗವಂತ ಜನ ಹೇಗೆ ಪ್ರಾಬ್ಲಮ್ ಫೇಸ್ ಮಾಡಿದ ತೋರಿಸೋದಕ್ಕೋಸ್ಕರ ಹೇಗೆ ಮಾಡಿತ್ತು ಪಾಂಡವರದ್ದು ದೊಡ್ಡವರು ಹೇಗೆ ಫೇಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಪಾಂಡವರು ಭಗವಂತ ಹೇಗೆ ತೋರಿಸ್ಕೊಡ್ತಾನೆ ಅಂತ ಭಗವಂತನ ಕಥೆ ಅದು ಇನ್ನು ಸಾಮಾನ್ಯದ ಕಥೆಗಳೆಲ್ಲ ಅವ್ರು ಹೇಗೆ ತಾವತಾವೇ ತಪ್ಪಾಗಿ ಇನ್ವಾಲ್ವ್ ಆಗ್ತಾರೆ ಎಂಬ ನಿದರ್ಶನ ಅದಕ್ಕೆ ಆದಷ್ಟು ಜ್ಞಾನಿಗಳ ಸಹವಾಸ ಅಥವಾ ಜ್ಞಾನದ ಸಹವಾಸ ಅದರ ಲಕ್ಷ್ಮೀದೇವಿಯಿಂದ ಶುರುವಾಗುತ್ತೆ ಮಹಾಲಕ್ಷ್ಮೀ ದೇವಿ ಇದ್ದಾರೆ ಹನುಮಂತ ಇದ್ದಾನೆ ದ್ರೌಪದಿ ದೇವಿ ಪ್ರಹ್ಲಾದ ಧ್ರುವ ಎಲ್ಲರೂ ಪ್ರಾಬ್ಲಮ್ ಎದುರಿಸಿದವರೇನೆ ಪ್ರಹ್ಲಾದನಷ್ಟು ಮನೆಯಲ್ಲಿ ಪ್ರಾಬ್ಲಮ್ ಯಾರಿಗಿರಲಿಕ್ಕೆ ಸಾಧ್ಯ ಇಲ್ಲ ಗುರುಗಳಿಂದ ಪ್ರಾಬ್ಲಮ್ ತಂದೆಯಿಂದ ಪ್ರಾಬ್ಲಮ್ ತಾಯಿಯಿಂದ ಪ್ರಾಬ್ಲಮ್ ಫ್ರೆಂಡ್ಸಿಂದ ಪ್ರಾಬ್ಲಮ್ ಎಲ್ಲ ಕಡೆಯೂ ಪ್ರಾಬ್ಲಮ್ಮೇ ಬಟ್ ಯು ಕುಡ್ ಓವರ್ಕಮ್ ಆಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅರ್ಥ ಆಯ್ತು ಎಷ್ಟು ಮಾಡಿ 5 ವರ್ಷಕ್ಕೆ ಮತ್ತೆ 5 ವರ್ಷಕ್ಕೆ ಪಂಡವ 5.5 ವರ್ಷ ದೇವರನ್ನು ಕಂಡುಬಿಡ್ತಾರೆ ಪುಣ್ಯಾತ್ಮ ಇದು ರಿಯಲ್ ಪ್ರಹ್ಲಾದನ ಕಥೆ ಕೇಳಿದವರಿಗೆ ಇರೋ ಕಥೆ ಅಂತ ಕೇಳಬೇಡಿ ತುಂಬ ಜನ ಮನೆ ಬರ್ತಾರೆ ನಮ್ಮ ತಂದೆ ಕೋಆಪರೇಟಿವ್ ಇಲ್ಲ ನಮ್ಮ ತಾಯಿ ಕೋಆಪರೇಟಿವ್ ಇಲ್ಲ ಏನು ಮಾಡಲಿ ಪ್ರಹ್ಲಾದನ ಕಥೆ ಕೇಳು ಬಹಳ ಸುಲಭ ಅಲ್ವೇ ಪ್ರಹ್ಲಾದನ ಕಥೆ ಏನು ತಮಾಷೆ ಗೊತ್ತೋ ಪ್ರಹ್ಲಾದಂದು ತಾನು ಗಲಾಟೆ ಮಾಡ್ಕೊಳ್ಳೋದಿಲ್ಲ ತಾನು ಪ್ರಿನ್ಸಿಪಲ್ ಬಿಡೋದಿಲ್ಲ ಸುಮ್ಮನೆ ತಂದೆ ತಪ್ಪಾದ್ರೆ ಗೌರ ನಮಸ್ಕಾರನೇ ಬಂತಷ್ಟು ತಂದೆಗೆ ಆದರೆ ಆತನ ಥೀರಿ ನಮಸ್ಕಾರ ಇಲ್ಲ ಆತನ ಪಾಲಿಸಿ ನಮಸ್ಕಾರ ಇಲ್ಲ ಪಿತೃದೇವೋ ಅಷ್ಟೇ ಮತ್ತೆ ಎಂದೂ ಟೆನ್ಷನ್ನೇ ಮಾಡ್ಕೊಳ್ಳೋರು ಪ್ರಹ್ಲಾದ ಹಿರಣ್ಯ ಕಶಿಪು ಕೂಗ್ತಾನೆ ಏನಾಗಿದೆ ನಿನಗೆ ನನ್ನ ಕಂಡ್ರೆ 3 ಲೋಕ ನಡುಗುತ್ತೆ ಗೊತ್ತಾ ಪ್ರಹ್ಲಾದ ಗಡಗಡ ನಡಿಗೆ ಹೋಗುತ್ತೆ ಅಂಥದ್ದು ನನ್ನ ಎದುರು ಇಷ್ಟು ಜ್ವರ ಮಾತಾಡ್ತೀಯಲ್ಲ ಅಂತೇಳಿ ಕೂಗ್ತಾನೆ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರ ಅಧಮ ಅಂತೆ ಪ್ರಹ್ಲಾದ ಕಾಮ ಮಾತಾಡ್ತಾನಪ್ಪ ನೀನು ಎಲ್ಲ ಗೆದ್ದಿದ್ದೇನೆ ಹೆಣ್ತೆ ನನಗೇನು ನಂಬಿಕೆ ಬರೋದಿಲ್ಲ ನಿನ್ನ ಮನಸ್ಸನ್ನೇ ಗೆದ್ದಿಲ್ಲ ನೀನು ಕಾಮಕ್ರೋಧನೇ ಗೆದ್ದಿಲ್ಲ ತಮಾಷೆ 5 ವರ್ಷದ ಹುಡುಗನಿಗೆ ಟೆನ್ಷನ್ನೇ ಇಲ್ಲ ಅವನು 36,000 ವರ್ಷ ಎಕ್ಸ್ಪೀರಿಯನ್ಸ್ ತಪಸ್ಸಿನ ಎಕ್ಸ್ಪೀರಿಯನ್ಸ್ ಅದು ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಇದ್ದಾಗ ಇವನು ಕಿಡ್ ಇದ್ದಾಗ ಅವನ ಟೆನ್ಷನ್ನೇ ಇಲ್ಲ ಯಾಕೆ ಪ್ರಹ್ಲಾದನ ಸೊಲ್ಯೂಷನ್ ಗೊತ್ತಾ ದೇವರಿದ್ದಾನೆ ಆ ದೊಡ್ಡ ಸೊಲ್ಯೂಷನ್ ಪ್ರಹ್ಲಾದ ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯತ್ ಹರಿಮಾಶ್ರಯೇತ್ ದೇವರನ್ನು ಹಿಡಿಬೇಕು ಇದರ ಎಲ್ಲ ಸೊಲ್ಯೂಷನ್ನು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಇವನಿಗೆ ಅದೊಂದೇ ಪ್ರಾಬ್ಲಮ್ ದೇವರನ್ನು ಎಲ್ಲ ಅದು ಮಾಡಿ ಇದು ಹೇಳ್ಕೊತಾನೆ ತಪಸ್ ಮಾಡಿದೆ ಇವ್ರನ್ನ ಗೆದ್ದೆ ಅವ್ರನ್ನ ಗೆದ್ದೆ ಅದಿದೆ ಇದಿದೆ ಎಲ್ಲ ಇದೆ ಬೇಸಿಕಲಿ ದೇವರಲ್ಲೇ ನಂಬಿಕೆ ಇಲ್ಲ ಸರ್ಕಲ್ ಮಾಡಲೇ ಡ್ರಾ ಮಾಡಲಿಕ್ಕೆ ಹೊರಟವನಿಗೆ ಸೆಂಟರೇ ಮರ್ತಾರೆ ಹೇಗೋ ಹಾಗೆ ಡಿಫೈನಿಂಗ್ ದಿ ಸೆಂಟರ್ ವಿಥೌಟ್ ಡಿಫೈನಿಂಗ್ ದಿ ಸೆಂಟರ್ ಸರ್ಕಲ್ ಆ ಮಾಡಲಿಕ್ಕೆ ಬರೋದೇ ಇಲ್ಲ ಸರ್ಕಲ್ ಕ್ರಿಯೇಟ್ ಆಗದೆ ಸೆಂಟರ್ ಮೇಲೆ ಅದಕ್ಕೆ ಇವತ್ತು ಗಾಡ್ ಸೆಂಟರ್ಡ್ ಅಪ್ರೋಚ್ ನಮಗೆ ಯಾವಾಗ ಬರುತ್ತೋ ಅಲ್ಲಿಗೆ ಮೈಂಡ್ ಫ್ರೀ ಅಂತ ಇದನ್ನು ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ವೆರಿ ಇಂಪಾರ್ಟೆಂಟ್ ಎಲ್ಲ ದುಃಖಗಳು ಪರಿಹಾರ ಆಗೋದು ಯಾವಾಗ ಅಂತ ಕೇಳಿದರೆ ನಾವು ಮೊದಲನೇದಾಗಿ ಕಾಮವನ್ನು ಬಿಡಬೇಕು ಕಾಮ ಅಂದರೆ ಇಚ್ಛೆ ಇಚ್ಛೆ ಇನ್ ಜನರಲ್ ಇಚ್ಛೆ ಅಂತ ಹೇಳ್ತಾರೆ ಯಾವಾಗ ಇಚ್ಛೆಯನ್ನು ಬಿಡಬೇಕು ಬಿಡ್ತಾನೆ ಮನುಷ್ಯ ಅಲ್ಲಿ ಸರಿ ಹೋಗಿಬಿಡ್ತಾನೆ ಇಚ್ಛೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಪ್ರಶ್ನೆ ಕರೆಕ್ಟ್ ಇಚ್ಛೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟ ಇಚ್ಛೆ ಬಿಡಲಿಕ್ಕೆ ಸಾಧ್ಯ ಇದೆ ಅದನ್ನು ಹೇಳಿದ್ದಾರೆ ಒಳ್ಳೆ ಎಲ್ಲ ಇಚ್ಛೆ ಬಿಡಬೇಡಿ ವಿದ್ಯಾರ್ಥಿ ಟೆಕ್ಸ್ಟ್ ಬುಕ್ ತೊಗೋಬೇಕು ಅನ್ನೋ ಇಚ್ಛೆ ಬಿಟ್ಟರೆ ಕತೆ ಮುಗಿದೋಯ್ತು ಈ ಸಿನಿಮಾಕ್ಕೆ ಹೋಗಬೇಕು ಇಚ್ಛೆ ಬಿಡಬೇಕು ಅಷ್ಟೇ ಆ ಇಚ್ಛೆ ಬಿಟ್ಟ ತಕ್ಷಣ ಇಚ್ಛೆ ಇನ್ನು ಸ್ಟ್ರೆಂತನ್ನಾಗುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿಯಾದ ಯೋಚನೆ ಮಾಡಬೇಕು ಸಮಸ್ಯೆಯ ಮೂಲ ಇರೋದು ಎಲ್ಲಿ ಮತ್ತು ಪರಿಹಾರ ಇರೋದು ಎಲ್ಲಿ ಮೂಲ ಒಂದು ಕಡೆ ಎಲ್ಲೋ ಒಂದು ಕಡೆ ಮೂಲ ಇದೆ ಪರಿಹಾರ ದೇವರಲ್ಲೇ ಇದೆ ಆಚಾರ್ಯ ಹೇಳ್ತಾರೆ ಹರಿರೇವ ಜಗತ್ ಪಿತೃಮಾತೃ ಗತಿ ಗತಿ ಅಂದರೆ ಅಲ್ಟಿಮೇಟ್ ರಿಸಲ್ಟ್ ಅಂದರೆ ಗಾಡೆನೇ ನಿಜವಾದ ರಕ್ಷಣೆ ಕೊಡೋದು ಪರಮಾತ್ಮನೇ ಆ ಎಚ್ಚರ ಇದ್ದವರಿಗೆ ಇವತ್ತು ಮಾನಸಿಕ ಸಮಸ್ಯೆ ಏನು ಮಾಡಿದ್ರು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಓವರ್ಕಮ್ ಮಾಡೋದು ಬಹಳ ಸುಲಭ ಆಗುತ್ತೆ ರೈತರ ಆತ್ಮಹತ್ಯೆ ಸಮಸ್ಯೆನೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ಅವ್ರೇನು ತಿಳ್ಕೊಂಡ್ರು ರಸಗೊಬ್ಬರ ಕೊಡಲಿಲ್ಲ ಸಾಯ್ತೇನೆ ಗೊತ್ತಾಯ್ತು ಅವ್ನು ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನಲ್ಲ ಇಲ್ಲಿ ಶುರುವಾಗಿದೆ ಅದಿಲ್ಲದೆ ಏನು ಮಾಡಲಿಕ್ಕೆ ಬರುತ್ತೆ ಯೋಚನೆ ಮಾಡ್ಬೋದಾಗಿತ್ತು ಸಾಯೋದು ದೊಡ್ಡ ರೆಮಿಡಿ ಅಲ್ಲ ರಿಯಲ್ ಎಷ್ಟೇನ ಪ್ರಾಬ್ಲಮ್ ಅದನ್ನು ಯೋಚನೆ ಮಾಡಿ ತಾನೇನೋ ಸತ್ತ ಮನೆಯವ್ರ ಗತಿ ಏನಾಗಬೇಕು ಈ ಮಧ್ಯೆ ಯೋಚನೆ ಮಾಡ್ತಾನೆ ಇಲ್ಲ ಸೊ ಅದು ಎಷ್ಟು ಅಜ್ಞಾನ ಇದೆ ಅವನಿಗೆ ನಾನು ಪ್ರಾಕ್ಟಿಕಲಿ ಯೋಚನೆ ಮಾಡಿದರೆ ಯಾರೋ ಕೊಡಲಿಲ್ಲ ಅಂತ ಇವನು ಸತ್ರ ಪರಿಹಾರ ಹೇಗಿದ್ರೆ ಈಗ ನೀನೇ ಹೇಳ್ತೀನಿ ರಸಗೊಬ್ಬರ ಕೊಡಿದ್ರೆ ಸಾಯ್ತೀರಿ ಅಂತೇಳಿ ಅದಕ್ಕಿಂತ ಮುಂಚೆ ಸತ್ತೋದೇ ಇಲ್ಲ ನೀನು ರಸಗೊಬ್ಬರ ಕೊಡೋಕ್ಕಿಂತ ಮುಂಚೆ ಸತ್ತೋದ್ರೆ ಏನು ಉಪಯೋಗ ನಿಮಗೀಗ? ಇದು ಈ ತಿಳುವಳಿಕೆ ಇರಬಾರ್ದು. ಆತ್ಮಹತ್ಯೆ ಯಾರ್ಯಾರು ಮಾಡ್ಕೋತಾರೋ ಅವರೆಲ್ಲ ಏನವ್ರು ಪೂರ್ಣ ಪರಮ ಮೂರ್ಖರು ಅಂತ ಕರಿಬೇಕು. ಅವ್ರು ವಿಚಾರ ಮಾಡೋಕ್ಕೆ ಹೊರಟಿಲ್ಲ ಅವರು. ಅದು ಅದರಿಂದ ಏನು ಸಾಧನೆ ಮಾಡಿಲ್ಲ ನೆನ್ಬಿಟ್ಕೊಳ್ಳಿ, ಏನು ಸಾಧನೆ ಮಾಡಿಲ್ಲ ಅವರು. ಸರಿಯಾಗಿ ಹುಡುಕಿದ್ದಾರೆ. ಪ್ರಹ್ಲಾದ ಆ ರೀತಿ ಮಾಡಕ್ಕೆ ಕೊಟ್ಟು ಎಷ್ಟು ಮಾಡ್ಬೋದಾಗಿತ್ತು. ಇವತ್ತಿಗೂ ಇದ್ದಾನೆ ಪ್ರಹ್ಲಾದ, ವೆರಿ ಇಂಟ್ರೆಸ್ಟಿಂಗ್. ಇವತ್ತಿಗೂ ಪ್ರಹ್ಲಾದ ಇದ್ದ, ಹರಿವರ್ಷ ಕಂಡ ಚಕ್ರವರ್ತಿಯಾಗಿದ್ದ. ಅವ್ರ ತಂದೆ ಅವತ್ತೇ ಹೋಗಿಬಿಟ್ಟ. ಇವನು ಇವತ್ತು ಇದ್ದಾನೆ, ಅವತ್ತೇ ಹೋಗಿಬಿಟ್ಟ. ಯಾತಕ್ಕೆ ಅಂದರೆ ಅವನಿಗೆ ಈ ಒಂದು ದೇವರನ್ನು ಮರೆತು ಬದುಕೋ ಒಂದು ವ್ಯವಸ್ಥೆ ಬಂದಿತ್ತು. ಇವತ್ತಿನ ಆಧುನಿಕ ಸಮಾಜದ ಎಲ್ಲ ಮನಸ್ಸಿಗೆ ನೋವಿನಿಗೆ ಕಾರಣ ದೇವರನ್ನು ಮರೆತಿರೋದು. ನೆನ್ಪಿಟ್ಕೊಂಡಿರಿ, ಇದು ಮಧ್ವಾಚಾರ್ಯ ಫಾರ್ ಯೂತ್. ಆದ್ದರಿಂದ ನಾವು ಯಾವುದೋ ಹೊರಗಿನ ಸಮಾರಂಭದಲ್ಲಿ ಕೊಡೋ ಉತ್ತರ ಕೊಟ್ಟರೆ ಉತ್ತರ ಅಲ್ಲ. ಇದನ್ನು ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ, ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ. ಇದೇ ಕರೆಕ್ಟ್ ರೀಸನ್. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು. ಎಲ್ಲ ದಣಿವು ಅಂದರೆ ಸ್ಟ್ರೆಸ್ ಅಂತ ಅರ್ಥ, ಇನ್ನೇನೂ ಅಲ್ಲ. ದೇವರನ್ನು ಮರೆತಿದ್ದಕ್ಕೆ ನಮಗೆ ದಣು ಬಂದಿದೆ, ಗೊತ್ತಾಯ್ತಾ? ಕ್ಷಣವೊಂದಾದರೂ ಬಿಡದಿರು ಕೃಷ್ಣನ ಮುಂದೆ. ಇನ್ನೆಂದೂ ಬಿಡಬೇಡ, ಅದೇ ರೆಮಿಡಿ. ಅದಕ್ಕೆ ಪ್ರಾಬ್ಲಮ್ಮು ದೇವರನ್ನು ಮರೆತಿದ್ದು, ಸೊಲ್ಯೂಷನ್ ದೇವರನ್ನು ನೆನಪಿಟ್ಕೊಂಡಿರೋದು ಅಷ್ಟೇ. ಅಷ್ಟು ಮಾಡಿ ಅಂತ ಹೇಳ್ತಾರಲ್ಲ, ಅದು ಬ್ರಹ್ಮಸೂತ್ರದ ಬರುತ್ತೆ. ಪ್ರಮಾದಾತ್ಮಕತ್ವಾದ್ ಬಂಧಸ್ಯ. ಎಲ್ಲ ಬಂಧದ ಮೂಲ ದೇವರನ್ನು ಮರೆಯೋದು, ಎಲ್ಲ ಒಂದು ಉದ್ಧಾರದ ಮೂಲ ದೇವರನ್ನು ಜ್ಞಾಪಕ ಮಾಡಿಕೊಳ್ಳೋದಷ್ಟು. ಹನುಮಂತನಿಗೆ ನಿಜವಾಗಲೂ ಕೂಡ ಸಮುದ್ರ ಹಾರೋದೆಲ್ಲಿ, ಆಮೇಲೆ ರಾವಣಪುರ ಎಂಟರ್ ಆಗೋದೆಲ್ಲಿ, ದಾರಿಯಲ್ಲಿ ಮೂರು ವಿಘ್ನ ಬರುತ್ತೆ ಗ್ಯಾಟ್ ದಾಟಬೇಕು, ಆಮೇಲೆ ಲಂಕಾಪಟ್ಟಣ ಹುಡುಕಬೇಕು, ಅಲ್ಲಿ ಸೀತೆಯನ್ನು ಲೊಕೇಟ್ ಮಾಡಬೇಕು, ಏನು ಸಮಸ್ಯೆಗಳ ಮೇಲೆ ಸಮಸ್ಯೆ. ರಾವಣನ ಕಾಣಬೇಕು, ಮೆಸೇಜ್ ಕೊಡಬೇಕು, ನೀವು ವಾಪಸ್ ಬರಬೇಕು. ಬಹುಶಃ ಅಂಥ ಸಮಸ್ಯೆ ನಿವೇದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹನುಮಂತ ಅದನ್ನು ಮಾಡ್ತಾನೆ. ಅದಕ್ಕೆ ನಾವು ಏನು ಮಾಡಬೇಡಿ, ಹನುಮಂತ ನೆನಪು ಮಾಡ್ಕೊಂಬಿಡಿ ಸಾಕು ಅಂತ ಹೇಳಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣ ಅಂತವೆ. ಇಂಥ ಸಮಯದೊಳಗೆ ಹನುಮಂತನ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ದಾರಿ ಸಿಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ದಾರಿ ಸಿಗುತ್ತೆ. ಯಾಕೆ? ಅವ್ರು ಎಲ್ಲ ಸಮಸ್ಯೆನ ಯಾರು ಪರಿಹಾರ ಮಾಡಿಕೊಂಡಿರ್ತಾರೆ, ನಮ್ಮಲ್ಲಿ ಯೋಚನೆ ಮಾಡ್ತಾರೆ. ಯಾವಾಗ ಕಣ್ಣು ತೋರಿಸ್ಬೇಕಾದ್ರೆ ಡಿಫೆಕ್ಟ್ ಇತ್ತು, ಫಸ್ಟ್ ಯಾರೋ ತೋರಿಸಿರ್ತಾರೆ, ಅವ್ರಿಗೆ ಕೇಳ್ತಾರೆ ಎಲ್ಲಿ ಹೋಗಿದ್ದೀರಿ ಕೇಳ್ತಾರೆ. ಸಾಲ್ವ್ ಸಾಲ್ವ್ ಆಗಬೇಕು. ಅಂದರೆ ಯಾರೋ ಗೊತ್ತಿದ್ದವ್ರು ನಮ್ಮಂತ ಇರೋರೇ ನಮ್ಮ ಸೊಲ್ಯೂಷನ್ ಕೊಡ್ತಾರೆ ಈ ರೀತಿ ಅಂದಮೇಲೆ, ಹನುಮಂತ ಪೂರ್ಣ ಪ್ರಜ್ಞೆ ಸರ್ವಜ್ಞನಾದ್ದರಿಂದ ಆತನ ಸ್ಮರಣೆ ಎಲ್ಲ ವಿಧವಾದ ದುಃಖನ ಓವರ್ಕಮ್ ಮಾಡ್ತಕ್ಕಂಥ ಶಕ್ತಿನ ತಂದು ಕೊಟ್ಟೇ ಕೊಡು. ಅದಕ್ಕೆ ವಾಯುಸ್ತುತಿ ಹೇಳೋದು ಇವೆಲ್ಲ ಯಾತಕ್ಕೆ, ಈ ಸಮಸ್ಯೆ ಪರಿಹಾರಕ್ಕೆ ಹೇಳು. ವಾಯುಸ್ತುತಿ ಪರಿಹಾರ ಹೇಳೋದು, ವಿಷ್ಣು ಸಹಸ್ರನಾಮ ಹೇಳೋದು, ಕೃಷ್ಣಾಷ್ಟ ಶತನಾಮ ಸ್ತೋತ್ರ ಹೇಳೋದು, ರಾಘವೇಂದ್ರ ಸ್ತೋತ್ರ ಹೇಳೋದು, ಎಲ್ಲ ಯಾತಕ್ಕೆ? ಸಮುದ್ರ ಗುರು ಮಾಮಗ್ನ ರೂಪಂ ಸದಾ, ರಾಯಸ್ತೋತ್ರದ ಕೀ ವರ್ಡ್. ರಾಯರೇ ತುಂಬ ಕಷ್ಟದಲ್ಲಿ ದೇವನ ಉದ್ಧಾರ ಮಾಡಿ. ಇದು ಅರ್ಥ ಮಾಡಿಕೊಂಡ್ರೆ ನಾವು ದೊಡ್ಡವರನ್ನು ಆಶ್ರಯಿಸೋದು, ಮನಸ್ಸನ್ನು ನಿಯಂತ್ರಣ ಮಾಡೋದು, ದೇವರನ್ನು ಅಲ್ಟಿಮೇಟ್ ಅಂತ ಭಾವಿಸೋದು, ಎಲ್ಲ ಅನೇಕ ರೀತಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಪ್ರಾಬ್ಲಮ್ನ, ಇವೆಲ್ಲ ಡಿಫರೆಂಟ್ ಸ್ಟೇಜಸ್. ಓವರ್ಕೋ ಡಿಫರೆಂಟ್ ಸ್ಟೇಜ್. ಫೈನಲ್ ಸ್ಟೇಜ್ ದೇವರನ್ನ ನಂಬೋದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಥನ. ಭಾಗವತದಲ್ಲಿ ಒಂದು ಕಥೆ ಹೇಳ್ತಾರೆ. ಒಂದು ಪಾರಿವಾಳ ಇತ್ತು, ಅದೇ ಎಲ್ಲ ಮಾಂಸ ತುಂಡು ಸಿಕ್ತು, ಅದಕ್ಕೆ ತಿಲ್ಲಕ್ಕೆ ಅಂತ ಹೋಯಿತು. ನೋಡಿದ್ರು ಸುಚ್ಚಾಬಟ್ಟೆ ಹದ್ದುಗಳು ಬಂದ್ಬಿಟ್ಟು, ಗಿಡಗಳು ಬಂದ್ಬಿಟ್ಟು, ಮಾಂಸ ತುಂಡಬೇಕು. ಇವ್ರು ಹೊಳ್ಳೆ ಶುರು ಮಾಡಿದೆ ಅನ್ನೆಲ್ಲ, ಭಾರಿ ಪ್ರಾಬ್ಲಮ್ ಆಗ್ತಿದೆ ಅದು. ಎಲ್ಲರೂ ಇದನ್ನು ಅಟ್ಯಾಕ್ ಮಾಡ್ತಿದ್ದೆ. ಪಾರಿವಾಳ ಯೋಚನೆ ಮಾಡುತ್ತದೆ, ನನ್ನ ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿತು. ಆಮೇಲೆ ನೋಡಿತು ತನ್ನ ಮಾಂಸದ ತುಂಡಿದೆ, ಅದಕ್ಕೆ ಅಟ್ಯಾಕ್ ಮಾಡ್ತಾ ಇದೆ. ಖುಷಿ ಬಂತು, ಮಾಂಸದ ತುಂಡು ಬಿಸಾಕಿ ಬೇರೆ ಕಡೆ ಹೋಯಿತು. ಅವರೆಲ್ಲ ಆ ಕಡೆ ಇವ್ರ ಕಡೆ ಯಾರು ಬರಲೇ ಇಲ್ಲ. ಹಬ್ಬ ನಾ ಬರೀಕ್ರಿ ಅಂತ ಹೋಯ್ತು ಆ ಕಡೆ. ಅಂದರೆ ಡಿಫೆಕ್ಟ್ ಎಲ್ಲಿತ್ತು ಅಂದರೆ ಮಾಂಸದ ತುಂಡು ಇದ್ರೆ ತಿಂತಲ್ಲ, ಅದು ಉಳಿದವ್ರಿಗೆ ಬೇಕಾಗಿತ್ತು. ಬೇಕಾದ್ರಲ್ಲೇ ಅಟ್ಯಾಕ್ ಮಾಡಿದರು. ಯಾವಾಗ ಬಿಡುತ್ತೋ ಸುಖವಾಗಿಬಿಡ್ತದೆ. ಅಂದರೆ ಯಾವನು ನಮ್ಮ ದುಷ್ಟ ಇದ್ದಾನೆ, ನಮ್ಮನ್ನು ಯಾವುದೋ ಕಣ್ಣು ಹಾಕಿದ್ದಾನೆ, ಅದು ಇಟ್ಕೊಂಡಿರೋ ದುಃಖ ತಪ್ಪಿದ್ದಲ್ಲ, ಅದನ್ನು ಬಿಟ್ಟುಬಿಡಿ. ಇಲ್ಲ ತಡ್ಕೊಳ್ಳೋ ಶಕ್ತಿ ಇದ್ರೆ ಹೋರಾಡಿ. ಹೋರಾಡೋ ಶಕ್ತಿ ಇಲ್ಲ ಅಂದರೆ ಬಿಟ್ಟುಬಿಡೋದೇ ನಂಬರ್ ಒನ್. ಆ ಗೂಂಡ ಅವನ ಕೈಯಲ್ಲಿ ಯಾವ ಜಗಳ ಕೊಟ್ಬಿಡೋ ಅಂತಾರಲ್ಲ, ಹಾಕಿ ಗೂಂಡ. ಬರೀ ಮಂತ್ಲಿ ಬಂದ ಟ್ಯಾಕ್ಸ್ ತೊಗೊಂಡೋದ್ರು ನೋಡಿಬಿಡ್ತಾರೋ, ಬಂದಾಗಲೇ ಕೊಟ್ಟು ಕಳಿಸ್ಬಿಡ್ತಾರೆ. ಸುಮ್ಮನೆ ಯಾಕೆ ಗಲಾಟೆ ಅವನ ಜೊತೆಗೆ ಅಂತೇಳಿ ಆ ಥರ. ಅದು ಎಂಥ ಪ್ಯಾಸಿವ್ ರೆಮಿಡಿ, ಅದು ಆ್ಯಕ್ಟಿವ್ ರೆಮಿಡಿ ಅಲ್ಲ, ಪ್ಯಾಸಿವ್ ರೆಮಿಡಿ. ಆದರೆ ಆ್ಯಕ್ಟಿವ್ ರೆಮಿಡಿ ಭೀಮಸೇನ ಅಂತ ಇರೋದು. ಭೀಮಸೇನ ಹನುಮಂತನಿದ್ರೆ ಆ್ಯಕ್ಟಿವ್ ರೆಮಿಡಿ, ಇದು ಪ್ಯಾಸಿವ್ ರೆಮಿಡಿ. ನಮಗೆ ಪ್ಯಾಸಿವ್ ರೆಮಿಡಿ ಯಾತಕ್ಕೆ ಮುಖ್ಯ ಅಂದರೆ ನಾವು ಭೀಮಸೇನ ಎಫರ್ಟ್ ಅಂತ ನಮಗಿಲ್ಲ. ಅಂತ ಹೊತ್ತಿನಲ್ಲಿ ಏನು ಮಾಡಬೇಕು ನಾವಾಗ? ಪ್ಯಾಸಿವ್ ಆಗೋದು ಒಂದು ಅಪ್ರೋಚೆ. ಆ್ಯಕ್ಟಿವ್ ಆಗೋ ಕಾಲಕ್ಕೆ ಆ್ಯಕ್ಟಿವ್ ಆಗಬೇಕು, ಪ್ಯಾಸಿವ್ ಆಗೋ ಕಾಲಕ್ಕೆ ಪ್ಯಾಸಿವ್ ಆಗಬೇಕು. ಪ್ಯಾಸಿವ್ ಕಾಲಕ್ಕೆ ಆ್ಯಕ್ಟಿವ್ ಆಗೋದು, ಆ್ಯಕ್ಟಿವ್ ಮಾಡೋದು ಪ್ಯಾಸಿವ್ ಆಗೋದು. ಅದು ಚೇಂಜ್ ವಾಯ್ಸ್ ಅಂತ ಕೊಟ್ಟಿರ್ತಾರಲ್ಲ, ಚೇಂಜ್ ಮಾಡಬೇಕು ನಮ್ಮ ವಾಯ್ಸನ್ನು ಅಷ್ಟೇ, ಬೇರೆ ಮಾಡಲಿಕ್ಕೆ ದಾರಿನೇ ಇಲ್ಲ. ನಾವು ಅಪ್ರೋಚೆ ಚೇಂಜ್ ಮಾಡಬೇಕು. ಇದು ನಮ್ಮ ಕೈಯಲ್ಲಿ ಆಗೋ ಕೆಲಸ ಅಲ್ಲ, ತಲೆ ಕೆಡಿಸ್ಕೊಂಡು ಉಪಯೋಗ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಮೂರು ಇದೆ ಅಷ್ಟೆ. ದ್ರೌಪದಿ ಸಮಸ್ಯೆ ಬಹುಶಃ ಯಾವ ಹೆಗಿಸುವಂಥ ಸಮಸ್ಯೆ ಬರೋದಿಲ್ಲ. ಲೋಕದೃಷ್ಟಿ 5 ಜನ ಗಂಡಂದರು, ಜೀವನದೊಳಗಂತೂ ಆಪತ್ತುಗಳ ಸರಮಾಲೆ. ಅಂಥ ಹೊತ್ತಿನಲ್ಲಿ ಹೇಗೆ ದ್ರೌಪದಿ ಪಾರಾಗಿದ್ದು ಯೋಚನೆ ಮಾಡಿ. ಗಂಡಸರಿಗೆ ಭೀಮಸೇನ, ಹೆಂಗಸರಿಗೆ ದ್ರೌಪದಿ. ದ್ರೌಪದಿ ಕಥೆ ಕೇಳಿದ ಯಾವ ಹೆಂಗಸು ಕೂಡ ತಾನು ಅಷ್ಟು ಕಷ್ಟಪಟ್ಟೆ ಅಂತ ಹೇಳ್ಕೊಳ್ಳೋದು ಸಾಧ್ಯ ಇಲ್ಲ. ಅದೇ ರೀತಿ ಹನುಮಂತನ ಕಥೆ, ಭೀಮನ ಕಥೆ ಕೇಳಿದ ಯಾವ ಗಂಡಸು ಕೂಡ ಅಬ್ಬ ನನಗೆ ಇಷ್ಟು ಕಷ್ಟ ಆಯ್ತು ಅಂತ ಹೇಳೋದು ಬರೋದಿಲ್ಲ. ಪ್ರಹ್ಲಾದ ಗೆದ್ದ ವಾಯುದೇವರ ಆವೇಶ ಇತ್ತು, ಭೀಮಸೇನ ಗೆದ್ದ ವಾಯುದೇವರೇ ಆಗಿತ್ತು. ದೇರ್ಫೋರ್ ವಾಯುದೇವರನ್ನ ಶರಣು ಹೊಂದೋದರಲ್ಲಿ ಎಲ್ಲ ಸಮಸ್ಯೆಗಳ ಪರಿಹಾರವನ್ನು ನಾವು ಕಾಣುತ್ತೇವೆ. ಅದಕ್ಕೆ ಹೇಳ್ತಾರೆ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿತಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿಧದತಾಂ ಸಮಸ್ತವೇ ನಾಸ್ಮಿ ಶಕ್ತ. ಅದ್ವಾಯು ಸ್ಥಿತಿಗೆ ಆ ಶ್ಲೋಕ ಮನಸ್ಸಿನ ವ್ಯಥೆ ಪರಿಹಾರ ಮಾಡುತ್ತೆ ಅಂತಲೇ ಅದರ ಫಲಶ್ರುತಿ. ಇದು ಎಷ್ಟು ಸುಲಭ ಹೇಳ್ಕೊಳ್ಳೋದು, ಏನೇನೂ ಕಷ್ಟ ಇಲ್ಲ. ಆದ್ದರಿಂದ ಅದನ್ನು ಹೇಳ್ಕೊಳ್ಳಿ. ಸರಿಯಾದ ಒಂದು ಡಿವೈನ್ ರೆಮಿಡಿ ಇದು, ಅರ್ಥ ಆಯ್ತಾ? ಡಿವೈನ್ ರೆಮಿಡಿ. ಮೆಕ್ಯಾನಿಕಲ್ ರೆಮಿಡಿ ಬೇರೆ, ಮೆಡಿಕಲ್ ರೆಮಿಡಿ ಬೇರೆ, ಡಿವೈನ್ ರೆಮಿಡಿ ಬೇರೆ. ಸೈಕಾಲಜಿಕಲ್ ರೆಮಿಡಿ ಒಂದು ಸ್ಟೇಜ್ ಹೆಲ್ಪ್ ಆಗುತ್ತೆ, ಡಿವೈನ್ ರೆಮಿಡಿ ಇಟ್ ಈಸ್ ಫಾರ್ ಆಲ್ ಅಬ್ಸಲ್ಯೂಟ್. ಅಲ್ಟಿಮೇಟ್ ರೆಮಿಡಿ ಅಂದರೆ ಡಿವೈನ್ ರೆಮಿಡಿ. ಅದನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಆಚಾರ್ಯ ಹೇಳಿದ ಸಿದ್ಧ ಹರಿಸರ್ವತ್ವತ್ವ ಸಿದ್ಧಾಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಸಿದ್ಧಾಂತ. ಆಮೇಲೆ ಎ ಪರ್ಫೆಕ್ಟ್ ರುಟೀನ್ ಫಾರ್ ಸ್ಟ್ರೆಸ್ ಫ್ರೀ ಲೈಫ್ ವಾಟ್ ಟು ಡೂ ವೆನ್ ಒನ್ ಈಸ್ ಅಫೆಕ್ಟೆಡ್ ಬೈ ಫಿಯರ್ ಆಂಗ್ಸೈಟಿ ಆ್ಯಂಡ್ ಕನ್ಫ್ಯೂಷನ್. ಧರ್ಮರಾಜ ಬಹಳ ದೊಡ್ಡ ದೃಷ್ಟಾಂತ ಇದಕ್ಕೆ. ವನದಲ್ಲಿದ್ದಾನೆ, ವನದಲ್ಲಿದ್ದಾನೆ, ಸಣ್ಣ ಪುಟ್ಟ ಲಾಸ್ ಆಗಿ. ಯಾವ 20-30 ಸೈಟ್ ಅಲ್ಲ, ಮತ್ತೆ 10x10 ಸೈಟ್ ಅಲ್ಲ, ಎಂಟೈರ್ ಕಿಂಗ್ಡಮ್ ಹ್ಯಾಸ್ ಲಾಸ್ಟ್. ಎಂಟೈರ್ ಕಿಂಗ್ಡಮ್ ಬಹುಶಃ ಅಷ್ಟು ಲಾಸ್ಟ್. ಎಷ್ಟು ದಿನ ಸುಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸಣ್ಣದಕ್ಕೆಲ್ಲ. ರೈತರ ಆತನ ಕತೆ ಕೇಳಬೇಕು, ರೈತರ ಆತನ ಕತೆ ಕೇಳಬೇಕು, ಶೇರ್ ಹೋಲ್ಡರ್ಸ್ ಅವ್ರ ಕತೆ ಕೇಳಬೇಕು. ಶೇರ್ ಮಾರ್ಕೆಟ್ ಡೌನ್ ಆಗುತ್ತಲ್ಲ, ಎಷ್ಟು ಜನ ಆದ್ಮೇಲೆ ಹೋಗಿಬಿಟ್ಟಿದ್ದಾರೆ. ಆದರೆ ಹನುಮಾನ್ ಯಾವಾಗಲೂ ಧರ್ಮರಾಜನ ಕೇಸ್ ವರ್ಷ್ಟ್ ಕೇಸ್. ಎಲ್ಲರೂ ತನ್ನ ತಮ್ಮಂದಿರ ಜೋತಿರ ಸೋತಿದ್ದಾನೆ, ಹೆಂಡತಿನ ಜೋತಿರ ಸೋತ್ಬಿಟ್ಟಿದ್ದಾನೆ. ಬಹುಶಃ ಅದಕ್ಕಿಂತ ಹೆಚ್ಚು ಮನುಷ್ಯ ಬಂದಕೊಳ್ಳೋದು ಭಾರಿ ಕಷ್ಟ. ಆದರೆ ಧರ್ಮರಾಜ ಓವರ್ಕಮ್ ಮಾಡ್ತಾನೆ ಬಿಕಾಸ್ ಆಫ್ ಕೃಷ್ಣ ಆ್ಯಂಡ್ ಬಿಕಾಸ್ ಆಫ್ ಭೀಮ. ಭೀಮ ಜೀವೋತ್ತಮ, ಕೃಷ್ಣ ಸರ್ವೋತ್ತಮ, ಅವರಿಬ್ಬರು ಇದ್ದಿದ್ದಕ್ಕೆ ಸುಖ ಆಯಿತು. ದ್ರೌಪದಿ ಸಾಕ್ಷಾತ್ ಸರಸ್ವತಿ. ಇಲ್ಲಿ ವಿದ್ಯೆ ಇದೆ, ವಾಯುದೇವರಿದ್ದಾರೆ, ಪಾರ್ಥಿಕ ಈ ಕಡೆ ಇದ್ದಾನೆ, ಅರ್ಜುನ ಶಸ್ತ್ರ, ಅರ್ಜುನ ಶಸ್ತ್ರ ಸಂಕೇತ ಇದ್ದಾನೆ. ನಕುಲ ಸಹದೇವರಿದ್ದಾರೆ, ಶೀಲಾ ವಿನಯ. ನಕುಲ ಅಂದ್ರೆ ಶೀಲ, ಕ್ಯಾರೆಕ್ಟರ್, ಈತ ಮಾಡಿಸ್ತಿ. ಸಹದೇವ ಅಂದ್ರೆ ವಿನಯ. ಇಷ್ಟಿದ್ರೆ ಮನುಷ್ಯ ಗೆದ್ದುಬಿಡ್ತಾನೆ ಅಂತ ಹೇಳ್ತಾರೆ. ಎಂಥ ದುಃಖದ ಮಧ್ಯೆ ಇದ್ರೂ ಕೂಡ ಇಷ್ಟು ಜನದ ಅನುಗ್ರಹ ನಮಗಿದ್ರೆ ಯಾವ ಕಷ್ಟನೂ ಆಗೋದಿಲ್ಲ. ಅದಕ್ಕೆ ಅತ್ ಮಾಡಿದ್ದೇನು, ಅದು ಎರಡು ರೀತಿ ಕಷ್ಟ ಬಂತು. ರಾಜ್ಯ ಕಳ್ಕೊಂಡ ಕಷ್ಟ ಬಂತು, ರಾಜ್ಯ ಪಡ್ಕೊಂಡ ಕಷ್ಟ ಬಂತು. ಅದು ಸಮಸ್ಯೆ ನೋಡಿದ್ರೆ, ರಾಜ್ಯ ಕಳ್ಕೊಂಡಿದ್ದಾನೆ, ವನವಾಸ ಮಾಡ್ತಾನೆ, ರಾಜ್ಯ ಗೆದ್ದುಬಿಟ್ಟಿದ್ದಾನೆ, ಗೋಳಾಡ್ತಾನೆ, ಅವ್ರನ್ನ ಕೊಂದೆ ಇವ್ರನ್ನ ಕೊಂದೆ ದುಃಖ ಪಡಕ್ಕೆ ಶುರು ಮಾಡಿಬಿಡ್ತಾನೆ. ಭೀಷ್ಮ ಕೊಲ್ಲಬಾರ್ದಾಗಿತ್ತು, ಕರ್ಣನ ಕೊಲ್ಲಬಾರ್ದಾಗಿತ್ತು, ದ್ರೋಣನ ಕೊಲ್ಲಬಾರ್ದಾಗಿತ್ತು. ಅದು ಈ ಥರ ದುಃಖ ಆತನಿಗೆ. ಮೊದಲು ಇಲ್ಲ ಅಂತ ದುಃಖ, ಆಮೇಲೆ ಇದೇ ಅಂತ ದುಃಖ. ನಮಗೆ ಊಟ ಇಲ್ಲದವ್ರ ಕಷ್ಟ, ಹೆಚ್ಚು ಬಡಿಸಿದ್ರು ಕಷ್ಟ ಅಂತಾರಲ್ಲ ಆ ಟೈಮ್. ಹೆಚ್ಚು ಬಡಿಸಿದ್ರೂ ಕಷ್ಟ, ಚೆಲ್ಲಾರ ತಿನ್ನಲಾರ, ಇವನು ಇಲ್ಲದೆ ಬದುಕಲಾರ. ಇಂಥ ಸ್ಥಿತಿಯಲ್ಲಿ ಮನುಷ್ಯ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಅದಕ್ಕೆ ನಮ್ಮಲ್ಲಿ ಪದ್ಧತಿ ಅಂದರೆ ಏಕಾಶಿ ಉಪವಾಸ ಒಂದು ರೆಮಿಡಿ. ಮನುಷ್ಯ ಅಭ್ಯಾಸ, ಅನ್ನ ಇಲ್ಲದೆ ಬದುಕೋದು ಅಭ್ಯಾಸ ಮಾಡಿದಾರಲ್ಲ, ಸೊ ಇನ್ನು ಅಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಲೇಟ್ ಆಯಿತು ಊಟ, ಏಕಾಶಿ ಮಾಡ, ನಮ್ಗೆ ಬಿಡಲಿ ಲೇಟ್ ಆದರೆ ಏನಂತ ಏಕಾಶಿ ಪೂರ್ತಿ ಇರ್ತೇವೆ ನಾವೀಗ ಯೋಚನೆ ಇಲ್ಲ. ಏಕಾಶಿ ಪೂರ್ತಿ ಇರ್ತೇವೆ ಅಂದರೆ ಸಮಸ್ಯೆ ಇಲ್ಲ. ಆ ಥರ ಯೋಚನೆ ಮಾಡಬೇಕು. ಅದು ಮೆಂಟಲ್ ಡಿಸಿಪ್ಲಿನ್. ಯಾವ ಯೋಗ ಕ್ಲಾಸ್ನಲ್ಲಿ ಹೇಳ್ಕೊಳ್ಳೋದಿಲ್ಲ ಅದನ್ನು. ಏಕಾಶಿ ಉಪವಾಸ ಮಾಡಿ ಸ್ಟ್ರೆಂಥನಿಂಗ್ ದಿ ಮೈಂಡ್. ಅದು 14 ದಿವಸ ಸ್ಟ್ರೆಂಥನಿಂಗ್ ದಿ ಬಾಡಿ, ಒಂದು ದಿವಸ ಸ್ಟ್ರೆಂಥನಿಂಗ್ ದಿ ಮೈಂಡ್. ನೆನ್ಪಿಟ್ಕೊಳ್ಳಿ, 14 ದಿವಸ ಬಾಡಿ ಸ್ಟ್ರೆಂಥನ್ ಮಾಡ್ತಾನೆ, ತಿಂದು ತಿಂದು ತಿಂದು. ಒಂದು ದಿವಸ ಮೈಂಡ್ ಸ್ಟ್ರೆಂಥನ್ ಮಾಡ್ತಾನೆ. ಆದರೆ ಬಾಡಿ ಸ್ಟ್ರೆಂಥನ್ ಆಗುತ್ತಲ್ಲ, ವಯಸ್ಸಾದ್ಮೇಲೆ ಎಂಥ ಸ್ಟ್ರಾಂಗ್ ಬಾಡಿನೂ ವೀಕ್ ಆಗುತ್ತೆ. ಅರ್ಥ ಆಯ್ತಾ? ಎಂಥ ಸೆಂಚುರಿ ಹೊಡೆದ್ರೆ ಬ್ಯಾಟ್ ಹತ್ತಲಕ್ಕಾಗೋದಿಲ್ಲ, ಸೆಂಚುರಿ ಹೊಡೆದಿರ್ತಾನೆ, ಬ್ಯಾಟ್ ಹತ್ತಲಕ್ಕೆ ಬರೋದಿಲ್ಲ. ಆದರೆ ಮೈಂಡ್ ಮಾತ್ರ ಮೋಸ್ಟ್ ಆಕ್ಟಿವ್ ಆಗುತ್ತೆ. ಕೊನೆ ಮೈಂಡ್ ಎಷ್ಟು ಆಕ್ಟಿವ್ ಆಗುತ್ತೆ ಅಂದರೆ ಅಂತ್ಯಕಾಲದಲ್ಲಿ ಮೋಸ್ಟ್ ಆಕ್ಟಿವ್ ಪೀರಿಯಡ್ ಅಂದರೆ ಅಂತ್ಯಕಾಲ. ಅರ್ಥ ಆಯ್ತಾ? ಈಗ ಸೊ ಒಂದು ದಿವಸ ನಾವೇನು ಉಪವಾಸ ಮಾಡಿ ಸ್ಟ್ರೆಂಥನ್, ಉಪವಾಸ ಮಾಡೋದು ಅಂತ ಕರಿಬಾರ್ದನ್ನು, ಸ್ಟ್ರೆಂಥನ್ ಮಾಡೋದು ಅಂತ ಕರೀತಾರೆ. ಅರ್ಥ ಆಯ್ತಾ? ವಿಲ್ ಪವರ್ ಜಾಸ್ತಿ ಆಗುತ್ತೆ, ರೆಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ, ಆಗ ನ್ಯಾಚುರಲಿ ಯಾವ ಸಮಸ್ಯೆ ನಿಮಗೆ ಅಟ್ಯಾಕ್ ಆಗೋದೇ ಇಲ್ಲ ಆಗ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಏಕಾಶಿ ವ್ರತ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು. ಅದಕ್ಕೆ ವನವಾಸಕ್ಕೆ ಹೋದ್ರು ಪಾಂಡವರು ಅನ್ನೋದು ಏನು ಗೊತ್ತಾ? ಅರ್ಥ, ವನವಾಸದಲ್ಲಿ ಏನು ಮಾಡ್ತಾರೆ? ಒಳ್ಳೆ ಆಹಾರ ಇರೋದಿಲ್ಲ, ಬೇಕಾದ ಅನುಕೂಲದಲ್ಲಿ ಇರೋದಿಲ್ಲ, ಅಲ್ಲಿ ಟ್ರೈನ್ ಅಪ್ ಮಾಡ್ತಾನೆ ಮನುಷ್ಯ. ನಾವು ವನವಾಸಕ್ಕೆ ಹೋಗಬೇಕಾಗಿಲ್ಲ, ಏಕಾಶಿ ಉಪವಾಸನೇ ವನವಾಸ ಇದ್ದಾಗ ಲೆಕ್ಕ. ಸರಿಯಾಗಿ ಸಂಧ್ಯಾವಂದಿ ಮಾಡಿ ತೀರ್ಥ ತಗೋತೇನೆ, ಆಮೇಲೆ ಕಾಫಿ ತಗೋತೇನೆ ಅಂದರೆ ಅದೊಂದು ರೀತಿ ತಪಸ್ಸಿದ್ದಾಗೆ. ಒಂದಿಷ್ಟು ತೀರ್ಥನೂ ಆಯಿತು, ಕಾಫಿನೂ ಆಯಿತು ಅಂದರೆ ಉಪಯೋಗ ಇಲ್ಲ. ತೀರ್ಥ ತಗೊಳ್ಳೋದೇ ತಗೊಳ್ಳೋದಿಲ್ಲ ಅಂತ ಮಾಡ್ಕೊಳ್ಳಿ, ಒಂಥರ ಡಿಸಿಪ್ಲಿನ್ ಡೆವಲಪ್ ಆಗುತ್ತೆ. ಮೆಂಟಲಿ ಮನುಷ್ಯ ಸಿಸ್ಟಮೆಟೈಸ್ ಆಗ್ತಾನೆ, ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಮೈಂಡ್. ಅದರಿಂದ ಗೊತ್ತಾಯ್ತಾ? ಆ ವಿಲ್ ಪವರ್ ಜನ್ಮ ಜನ್ಮಕ್ಕೂ ಹೆಲ್ಪ್ ಆಗುತ್ತೆ ನಿಮಗೆ. ಈ ಜನ್ಮಕ್ಕಲ್ಲ, ನಾವು ಸ್ನಾನ ಮಾಡದೆ ಏನೂ ಕುಡಿಯೋದಿಲ್ಲ, ಗೊತ್ತಾಯ್ತಾ, ಹೊರಗೆ ಏನೂ ತಿನ್ನೋದಿಲ್ಲ, ಮೈಲಿಯಲ್ಲಿ ತಿನ್ನೋ ಏನೋ ಒಂದು ಸಂಕಲ್ಪ ಮಾಡ್ತಾನೆ, ಅದಕ್ಕೆ ವ್ರತ ಅಂತ ಕರೀತಾರೆ. ವ್ರತ ಅಂಬೋದು ಹಾಗೆ, ಇದು ಮಾಡೇ ಮಾಡ್ತೇನೆ ಅಂತ ಹೊರಟುಬಿಟ್ರೆ ಆ ಡಿಸಿಪ್ಲಿನ್ ಇರುತ್ತಲ್ಲ, ಎಂಟೈರ್ ಬಾಡಿನ ಸೆಪ್ರೇಟ್ ಮಾಡುತ್ತೆ ಫಸ್ಟ್, ಮತ್ತೆ ಜನ್ಮ ಜನ್ಮಕ್ಕೂ ನಿಮ್ಮ ಆಸ್ತಿಯಾಗಿ ಬರುತ್ತೆ. ಇದು ನಾನು ಮರ್ತು ಬಿಡ್ತೇನೆ. ಟೆಂಪರರಿ ರೆಮಿಡಿ ಅಲ್ಲ ಶಾಸ್ತ್ರ, ಪರ್ಮನೆಂಟ್ ರೆಮಿಡಿ, ಅಬ್ಸಲ್ಯೂಟ್ ರೆಮಿಡಿ ಬೇಕು ಅಂದರೆ ಈ ಪದ್ಧತಿ ಅನುಸರಿಸಬೇಕು. ರಾಮದೇವರ ರಾಮಾಯಣಕ್ಕೆ ಹೋದರೆ ಅಲ್ಲಿ ಅರಣ್ಯಕಾಂಡ, ಮಹಾಭಾರತಕ್ಕೆ ಬಂದರೆ ವನಪರ್ವ, ಅಂದರೆ ದೇವರು ವನವಾಸ ಮಾಡಿ ತೋರಿಸ್ತಾನೆ, ಪಾಂಡವರು ವನವಾಸ ಮಾಡಿ ತಾವು ಓವರ್ಕಮ್ ಮಾಡ್ತಾರೆ. ಸೊ ವನವಾಸ, ನಾವು ನಮ್ಮ ವನವಾಸ ಅಂದರೆ ವ್ರತ ಉಪವಾಸಗಳೇ ವನವಾಸ ಇದ್ದಾಗ. ಯಾರು ಸರಿಯಾಗಿ ಮಾಡ್ತಾರೋ ಅವರ ಜೀವನದಲ್ಲಿ ಈ ಸ್ಟ್ರೆಸ್ಸನ್ನು ಓವರ್ಕಮ್ ಮಾಡೋದು ಬಹಳ ಸುಲಭ ಆಗುತ್ತೆ, ಯಾವ ಸಮಸ್ಯೆ ಇಲ್ಲ. ಅದಕ್ಕೆ ದೃಷ್ಟಾಂತ ನೋಡಿದ್ರೆ 90 ವರ್ಷದ ಮುದುಕಿರಿರ್ತಾರೆ ಹಿಂದಿನ ಕಾಲದವ್ರು ನೋಡಿಬೇಕಾದ್ರೆ ಎಷ್ಟು ಆರಾಮಾಗಿರ್ತಾರೆ ಯೋಚನೆ ಮಾಡಿ, ಏನು ಇದೇ ಇಲ್ಲ, ಶಾಂತವಾಗಿರ್ತಾರೆ. ಯಾಕೆ? ಅವ್ರು ಒಂದು ಕಡೆಗೆ ದೇವ್ರ ಕಥೆ ಕೇಳಿ ಕೇಳಿ ಸ್ಟ್ರೆಂತನಾಗಿರ್ತಾರೆ, ಇನ್ನೊಂದು ಕಡೆಗೆ ನಾವು ಕೂತು ತಿನ್ನಬಾರ್ದು. ಮೊದಲೆಲ್ಲ ಏಕಾಶೆ ಮಾಡ್ಕೊಂಡು ಬಂದಿರ್ತಾರೆ, ವ್ರತ ಮಾಡ್ಕೊಂಡು ಬಂದಿರ್ತಾರೆ, ಏನು ಅನಿಸೋದೇ ಇಲ್ಲ ಅವ್ರಿಗೆ, ಆರಾಮಾಗಿರ್ತಾರೆ. ಇವತ್ತು 20 ವರ್ಷಕ್ಕೆ ಅವ್ರು ಡಲ್ ಕಂಡ ಕಾಣ್ತಾರೆ, 23 ವರ್ಷಕ್ಕೆ, 25 ವರ್ಷಕ್ಕೆ. ಯಾತಕ್ಕೆ ಅಂದರೆ ಅವ್ರಿಗೆ ಇದಿಲ್ಲ, ಏನು ಎಲ್ಲಿ ಸಿಕ್ಕಿರ್ತಿನ, ಏನು ಬೇಕಾದ್ರೆ ಕೊಡಿ, ಎಷ್ಟು ಬೇಕಾದ್ರೆ ತಗೋ. ಹೀಗಾಗಿ ಬಾಡಿ ಏನು ಇದು ಮಾಡೋದೇ ಇಲ್ಲ ಅವ್ರಿಗೆ, ಪಶುಗಳು ಇದ್ದಾಗಿರ್ತಾರೆ, ಯಾವ ಕೆಲಸಕ್ಕೂ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡು ನಾವು ಆದಷ್ಟು ಕೂಡ ಇದು ಮಾಡಿ ನೋಡಿ, ಸ್ವಲ್ಪ ಸಹಜವಾಗಿ ನೀವು ಸ್ಟ್ರೆಸ್ ಕಡಿಮೆ ಆಗ್ಬಿಟ್ಟು, ಹೆಚ್ಚು ಕಷ್ಟಪಡೋ ಪ್ರಸಂಗನೇ ಬರೋದೇ ಇಲ್ಲ. ಪುರಾಣ ಪುಣ್ಯಕಥೆಗಳ ಮೇನ್ ಉದ್ದೇಶ ಇರೋದೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಹೇಳ್ಕೊಡೋದು. ಅದು ಫಲಶ್ರುತಿ ರೂಪದಲ್ಲಿ ಹೇಳ್ಬಿಡ್ತಾರೆ, ಸುಮ್ಮನೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಫಲಶ್ರುತಿ ಅಂತ ಹೇಳಿದ್ರೆ ಅದೇ ಅರ್ಥ. ಇದನ್ನೆಲ್ಲ ಕೇಳಿದ್ದಕ್ಕೆ ಏನಾಗುತ್ತೆ ಅಂದರೆ ಸರ್ವ ದುಃಖ ಶಮನಂ ಅಂತ ಹೇಳಿದರು, ಎಲ್ಲ ದುಃಖನೂ ಪರಿಹಾರ ಮಾಡಿಬಿಡ್ತಾರೆ ಅಂದರು ಒಂದೇ, ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅಂದರು ಒಂದೇ. ಮತ್ತು ಯಾವಾಗಲೂ ಕೂಡ ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ನಾವು ಹೇಗೆ ಮನುಷ್ಯ ಹಾಳಾಗ್ತಾನೆ, ಸ್ಟ್ರೆಸ್ ದೊಡ್ಡದಾಗ್ತಾ ಹೋಗುತ್ತೆ ಅಂದರೆ, ಸಂಗಾತ್ ಸಂಜಾಯತೆ ಕಾಮ ಫಸ್ಟ್ ಸ್ಟೆಪ್, ಬಿಕಾಸ್ ಆಫ್ ಅವರ್ ಬ್ಯಾಡ್ ಕಾಂಟ್ಯಾಕ್ಟ್ ಫಸ್ಟ್, ಬ್ಯಾಡ್ ಕಾಂಟ್ಯಾಕ್ಟ್ ಇಂದ ಬ್ಯಾಡ್ ಡಿಸೈರ್ ಎಕ್ಸಿಬಿಟ್ ಆಗುತ್ತೆ. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ. ಯಾವಾಗ ಕಾಮ ಉಂಟಾಗುತ್ತೋ ಆಗ ಅವನಿಗೆ ಹೇಳ್ತಾನೆ, ಕೈಲಾದವನು ಮೈಯೆಲ್ಲ ಪರಿಸಿಕೊಂಡ ಅಂತ ಹೇಳ್ತಾರಲ್ಲ, ಸಿಟ್ಟು ಬರಲಕ್ಕೆ ಶುರುವಾಗ ಕ್ರೋಧ ಬರುತ್ತೆ. ಕ್ರೋಧಾತ್ ಭವತಿ ಸಮೋಹ, ಕ್ರೋಧ ಲೀಷ್ಟು ಸಮೋಹ, ಸಮೋಹ ಲೀಷ್ಟು ಸಮೋಹಾತ್ ಮೃತಿಭ್ರಮ, ಅಲ್ಲ ಬುದ್ಧಿ ಮಂಟಲಿ ಅಫೆಕ್ಟ್ ಆಗ್ತಾನೋ. ಅದೇ ಸ್ಟ್ರೆಸ್ ಅಂದ್ರೆ ಅದೇನೆ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಯಾವಾಗ ಸ್ಮೃತಿ ಹೋಗುತ್ತೆ ಅವನ ಬುದ್ಧಿ ಫಂಕ್ಷನ್ ಮಾಡೋ ನಿಂತು ಹೋಗ್ಬಿಡುತ್ತೆ. ಬುದ್ಧಿನಾಶಾತ್ ಪ್ರಣಶ್ಚಿತ್, ಬುದ್ಧಿನಾಶ ಬ್ರಿಂಗ್ಸ್ ಆಲ್ ವೇ ವರ್ಸ್ಟ್ ಅಂದರೆ ಅದು ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಭಗವದ್ಗೀತೆ ಹೇಳಿದ ಮೆಥೆಡ್, ಕಾಮದಿಂದ ಸಂಘದಿಂದ ಕಾಮ. ಇವತ್ತು ನಾವು ಕೆಡ್ತಿರೋದೇ ಸಂಘದಿಂದ ಫಸ್ಟ್. ಸಂಗಮ ಹೇಗಿದೆ ಗೊತ್ತಾ? ಇವತ್ತು ITಯವರು ಭಾಳ ಜನ ಹೇಳ್ತಿರ್ತಾರೆ, ಹೋಗಿ ಮೀಟಿಂಗ್ನಲ್ಲಿ ಕೂತ್ಕೊಂಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಗಂಡಸರಿಂದ ಹೆಂಗಸರು ಜಾಸ್ತಿ ಸ್ಮೋಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಇವ್ ಯಾರೋ ಹೇಳಿದ್ರು ಮೊನ್ನೆ 30% ಗಂಡಸರು ಮಕ್ಕಳು 70% ಅವರು ಸ್ಮೋಕ್ ಮಾಡ್ತಾರೆ ಅಂತ ಹೇಳಿ. ಯಾಕೆ? ಕಂಪನಿ ಹ್ಯಾಂಗ್ ಮಾಡ್ತಾ ಇದೆ ಅವರು. ಅರ್ಥ ಆಯ್ತಾ? ಈಗ ಅದೇನಾಗಿದೆ ಗೊತ್ತಾ? ನಮ್ಮ ರೇಟ್ ಇದ್ದಾಗ ಈ ಸಂಬಳ ತೊಗೊಂಡಾಗ ಯಾರು ಪ್ರಶ್ನೆ ಮಾಡಬಾರ್ದು, ಇಷ್ಟಪಟ್ಟಾಗಿರ್ಬೇಕು. ಈ ಒಂದು ಭ್ರಮೆ ಕ್ರಿಯೇಟ್ ಆಗಿದೆ ಮನುಷ್ಯನಿಗೆ, ದೇರ್ ಇಸ್ ಮನಿ ಬಟ್ ದೇರ್ ಇಸ್ ನೋ ನಾಲೆಡ್ಜ್, ಆದ್ದರಿಂದ ಆ ಎಕ್ಸಿಟ್ ಸಿಗಬೇಕಲ್ಲ, ಈ ಥರ ಎಕ್ಸಿಟ್ ಕೊಡ್ತು. ಅರ್ಥ ಆಯ್ತಾ ನಿಮಗೆ? ಪಾತ್ರೆಗೆ ಸರಿಯಾದ ಔಟ್ಲೆಟ್ ಕೊಡದೆ ಹೋದರೆ ಮೇಲಿಂದ ಚೆಲ್ಲುತ್ತೆ ನೀರು. ಅರ್ಥ ಆಯ್ತಾ? ಸರಿಯಾಗಿ ಔಟ್ಲೆಟ್ ಕೊಟ್ಟಿದ್ರೆ ಹಾಗೆ ಇರ್ತಿತ್ತು, ಕೊಡದೆ ಹೋಗಿದ್ದು ಮೇಲಿಂದ ಕೆಳಗೆ ಬಿಡುತ್ತೆ. ಈ ಥರ ಕೊನೆ ಮನುಷ್ಯ ಹಾಳಾಗಿ ಬಿಡ್ತಾರೆ. ಯಾಕೆ? ಸಂಗಾತ್ ಸಂಜಾಯತೆ ಕಾಮ, ಎಲ್ಲರೂ ಹಾಗಿದ್ದಾರೆ ಅಂತ ಹೇಳೋದಿಲ್ಲ, ಬಟ್ ತುಂಬಾ ಜನಕ್ಕೆ ಏನಾಗುತ್ತೆ ಅಂದರೆ ಬ್ಯಾಡ್ ಕಂಪನಿ ಎಂಬುದು ಹಾಗೆ ಮಾಡ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸಜ್ಜನ ಸಂಗತಿ ಸಜ್ಜನರ ಸಹವಾಸದ ಒತ್ತಿ ಹೇಳ್ತಾರೆ. ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಈ ಸಂಘ ಎಂಬುದು ಬಹಳ ಮುಖ್ಯವಾಗಿರ್ತಕ್ಕಂಥ ಪದ. ಅದರ ಜೊತೆಗೆ ಕಾಮ ಅಲ್ಲಾದರೂ ಚೆಕ್ ಮಾಡಬೇಕು. ಕೊನೆ ಪಕ್ಷ ಸಂಘದಿಂದ ಯಾವ ಕಾಮ ಬಂತಲ್ಲ, ಈ ಬರಬೇಕಾದ ಕಾಮನ ಯೋಚನೆ ಮಾಡಬೇಕಾಗಿ. ದುರ್ಯೋಧನೆ ಬಂದು ಕಾಮ ದಡ್ಡ ಅವನು ಪಾಂಡವರಾಜ್ಯ ತಾನು ತಗೋಬೇಕು ಅಂತ ಯೋಚನೆ ಮಾಡ್ತಾನೆ, ಶಕ್ತಿನೇ ಇಲ್ಲ ಅವನಿಗಿಲ್ಲ. ಅರ್ಥ ಆಯ್ತು? ಪಕ್ಕದವ್ರು ಹತ್ತೋಳಿದ್ದು ಇವನು ತಿನ್ನಕ್ಕೆ ಹೋದರೆ ಡಯಾಬಿಟಿಸ್ ಕೇಸಿ ಒಂದು, ಅವನು ಫಸ್ಟ್ ಕ್ಲಾಸ್ ಇದ್ದಾನೆ ಹತ್ತು, ಇವನು ತಾನೇ ತಿನ್ನಕ್ಕೆ ಹೋದ್ರೆ ಹಾಳಾಗಿಬಿಡ್ತಾನೆ ಈ ಮಧ್ಯೆ. ಅಲ್ಲಿ ಹೇಳ್ಬೇಕು ನನ್ನ ಕೇಸ್ ಅಲ್ಲ, ದಯವಿಟ್ಟು ಹಾಕಬೇಡಿ, ಇದು ಜಾಣತನ. ದುರ್ಯೋಧನೆ ಏನು ಮಾಡಿದ್ರೆ ನನಗೆ ಬೇಕು ಅವನು ಹೇಳ್ಕೊತಾನೆ. ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯೇಯ ಮೃಕೋದರಂ, ನನಗೆ ಶಕ್ತಿ ಇದ್ರೆ ಭೀಮನ ಕೊಂದು ಬಿಡ್ತಾ ಇದ್ದೆ, ಶಕ್ತಿ ಇಲ್ಲ ಏನು ಮಾಡಲಿ, ಬಿಟ್ಬಿಡು ಐಡಿಯಾನ, ಇಲ್ಲ ಕೊಲ್ಲಬೇಕಾದ್ರೂ ಕೂಡ. ಅದಕ್ಕೆ ದ್ಯೂತ ಆಡ್ತೇನೆ. ಇದು ಒಳ ಯಾವಾಗದು ಫೌಲ್ ಮೆಥೆಡ್ ಹುಡುಕಿದೆ ಅವಳು, ರೈಟ್ ಮೆಥೆಡ್ ಬಿಟ್ಟ ಫೌಲ್ ಮೆಥೆಡ್ ಹುಡುಕಿದೆ. ಸೊ ಫೌಲ್ ಮೆಥೆಡ್ ಬರೋದು ಯಾವಾಗ ಅಂದರೆ ಈ ಇನ್ಎಫಿಷಿಯನ್ಸಿ ಬಂದಾಗ, ಕಾಂಪಿಟೆನ್ಸ್ ಇಲ್ಲದೆ ಹೋದಾಗ ಫೌಲ್ ಮೆಥೆಡ್ಗೆ ಹೋಗ್ತಾರೆ. ಆಚಾರ್ಯ ಒಂದು ಮಾತು ಹೇಳ್ತಾರೆ, ನೆನ್ಬಿಟ್ಕೊಂಡಿರ್ಬೇಕು, ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವ ನ ಸಂಶಯ. ಒಳ್ಳೆ ರೂಲ್ ಅದು, ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವ ನ ಸಂಶಯ. ಯಾವುದಕ್ಕೆ ನಾವು ಕಾಂಪಿಟೆಂಟ್ ಅಲ್ಲ ಅದನ್ನು ಆಸ್ಪೈರ್ ಮಾಡಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಚೀಫ್ ಮಿನಿಸ್ಟರ್ ಆಗಿಲ್ಲ ಫಸ್ಟ್, ಅವನು ಎಲೆಕ್ಟ್ ಚೀಫ್ ಮಿನಿಸ್ಟರ್ ಆಗಬೇಕು ಫಸ್ಟ್, ಆದಷ್ಟು ಬೇಗ ಈಗಲೇ ಆಗಿಬಿಡ್ಬೇಕು. ಉಚ್ಚ ಅಂತ ಕರೀತಾರೆ ಅವ್ರ ಪಾತ್ರ, ಎಲಿಜಿಬಿಲಿಟಿ ಒಂದು ಸ್ಟೆಪ್ ಇದೆ ತಾನೆ, ಸ್ಟೆಪ್ಪೇ ಇಲ್ಲ. ಸಷ್ಟ ಹೊರಟ ಅಯೋಗ್ಯ ಮಿಚ್ಚ, ಅಯೋಗ್ಯ ಮನೆಗೆ ಎರಡರ್ಥ, ನಾನ್ ಕಾಂಪಿಟೆಂಟ್ ಆಗಿರೋದೊಂದು, ಅನ್ವರ್ತಿ ಒಂದು. ಯಾವ್ದು ಅನ್ವರ್ತಿನೋ ಅದನ್ನ ಆಸ್ಪೈರ್ ಮಾಡಬಾರ್ದು, ಯಾವ್ದು ಅದೇನು ವರ್ತಿನ ಇವನಿಗೆ ಕಾಂಪಿಟೆನ್ಸ್ ಇಲ್ಲ ಅಂದ್ ಮಾಡಬಾರ್ದು. ಯಾವುದು ಒಳ್ಳೆ ಕೋರ್ಸ್ ಅದು ಇವನಿಗೆ ಕಾಂಪಿಟೆನ್ಸ್ ಇಲ್ಲ, ಕೆಟ್ಟ ಕೋರ್ಸು ಇವನು ಬೇಕೇ ಇಲ್ಲ. ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಗೊತ್ತಾಯ್ತಾ? ಕೆಟ್ಟ ಪದಾರ್ಥನ ಬಿಟ್ಟುಬಿಡಬೇಕು, ಒಳ್ಳೆ ಪದಾರ್ಥ ನಮ್ಮ ಯೋಗ್ಯತೆ ಇಲ್ಲ ಅಂತ ಬಿಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವನ ಸಂಶಯ. ಉದ್ಧಾರ ಆಗಬೇಕಾದ್ರೆ ಹಿಂದೆ ಅನೇಕರು ಹೇಳಿದೆ ಶ್ಲೋಕನ, ನಿಜಾನುಭಾವ ವರ್ಜಿತಾ ಹರೇರನುಗ್ರಹ ಉಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಬುರುನ್ನತಿ. ನಿಜಾನುಭಾವ ಇಂಡಿವಿಜುವಲ್ ಗ್ರೇಟ್ನೆಸ್ ಇರಬೇಕು, ಕೆಪಾಸಿಟಿ ಬೇಕು, ಹರಿಯ ಅನುಗ್ರಹ ಗಾಡ್ಸ್ ಗ್ರೇಸ್ ಬೇಕು, ಮಹಾಪ್ರಯತ್ನ ವರ್ಜಿತಾ ಪ್ರಾಪರ್ ಎಫರ್ಟ್ಸ್ ಬೇಕು. ನಾವು ಎಫರ್ಟ್ಸ್ ಹಾಕ್ತಾ ಹೋದರೆ ಎಂದೂ ನಮಗೆ ಸಿದ್ಧಿ ಬರೋದಿಲ್ಲ, ಆದ್ದರಿಂದ ಆ ಸ್ಟ್ರೆಸ್ ಚೇಂಜ್ ಆಗೇ ಆಗುತ್ತೆ. ಇನ್ನೂ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಸ್ಟ್ರೆಸ್ಸಲ್ಲಿ ಎರಡು ಟೈಪ್ ಇದೆ, ಗುಡ್ ಸ್ಟ್ರೆಸ್ ಬೇರೆ, ಬ್ಯಾಡ್ ಸ್ಟ್ರೆಸ್ ಬೇರೆ. ಈ ಕೊಲೆಸ್ಟ್ರಾಲ್ ಎರಡು ಹೇಳ್ತಾರಲ್ಲ ಆ ಟೈಪ್, ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರಲ್ಲ. ಗುಡ್ ಸ್ಟ್ರೆಸ್ ಯಾವುದು ಗೊತ್ತಾ? ನಾನು ಓದಬೇಕು, ಪಾಠಕ್ಕೆ ಹೋಗಬೇಕು, ಅರ್ಥ ಮಾಡ್ಕೋಬೇಕು, ಇದೆಲ್ಲ ಗುಡ್ ಸ್ಟ್ರೆಸ್. ಅದು ಸ್ಟ್ರೆಸ್ಸೇ. ಬೆಳಿಗ್ಗೆ 6 ಗಂಟೆಗೆ ಹೇಳಬೇಕು ನಾನು, 6 ಗಂಟೆ ಪಾಠಕ್ಕೆ ಹೋಗ್ಬೇಕಲ್ಲ, ಗುಡ್ ಸ್ಟ್ರೆಸ್. ಇದು ಹಾಳು ಮಾಡೋದಿಲ್ಲ, ಒಳ್ಳೆ ತುಂಬ ಒಳ್ಳೆಯದಿದೆ. ಆದರೆ ಎಲ್ಲಿಗೆ ಹೋಗ್ಬೇಕು, ಕಳ್ಳ ಇರ್ತಾನೆ, 12 ಗಂಟೆಗೆ ಎದ್ದು ಹೋಗ್ಬೇಕು ಅಂದ್ರೆ ಅದು ರಾಂಗ್ ಸ್ಟ್ರೆಸ್. ಆಫೀಸ್ಗೆ ಹೋಗೋದು ಗುಡ್ ಸ್ಟ್ರೆಸ್, ಕಳ್ತನಕ್ಕೆ ಹೋಗೋದು ಬ್ಯಾಡ್ ಸ್ಟ್ರೆಸ್. ಸೊ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಿದ್ದ ಹಾಗೆ ಎರಡೂ ಇದೆ. ಪೂರ್ತಿ ಸ್ಟ್ರೆಸ್ ಇರೋ ಮನುಷ್ಯ ಬದುಕೋದೇ ಇಲ್ಲ, ನೋ ಸ್ಟ್ರೆಸ್ ಸೆಟಲ್ ಅಂದ್ರೆ ಹೋಗ್ಬಿಡ್ತಾನೆ ಅಂತ. ಒಂದು ಸ್ಟ್ರೆಸ್ ಇರಲೇಬೇಕು ಯಾವಾಗಲೂ ಕೂಡ. ಸ್ಟ್ರೆಸ್ ಮಧ್ಯೆ ಮನುಷ್ಯ ಬದುಕೋದು, ಅರ್ಥ ಮಾಡ್ಕೊಳ್ಳಿ. ವಯಸ್ಸಾದ ಏನ್ ಮಾಡ್ತಾರೆ, ಬಹಳ ಜನ ಎಲ್ಲ ಪ್ಯಾಸಿವ್ ಆಗಿಬಿಡ್ತಾರೆ, ರಿಟೈರ್ಮೆಂಟ್ ಏನು ಕೆಲಸ ಮಾಡೋದಿಲ್ಲ, ಪಾಠ ಪ್ರವಚನಗಳು ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಬಲು ಬೇಗ ದೇಹದಿಂದ ಲೋಕನ ಬಿಟ್ಟು ಹೋಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗೋದಿಲ್ಲ ಅಂತಾರೆ, ಲೋಕನೇ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಬಾರ್ದು, ಒಂದು ಎಂಗೇಜ್ಮೆಂಟ್ ಇರಬೇಕು ಯಾವಾಗಲೂ. ಎಂಗೇಜ್ಮೆಂಟ್ ಇರ್ತಾನೆ ರಿಟೈರ್ ಆದಮೇಲೆ, ಅವ್ರು 80 ವರ್ಷ ಹಾಗೆ ಇರ್ತಾನೆ, ಇವನು ನೆಕ್ಸ್ಟ್ ಡೇನೇ ಡಲ್ ಆಗಿಬಿಟ್ಟಿರ್ತಾನೆ ಆಗಲಿ. ಯಾಕೆ ಅವನಿಗೆ ಬೇರೆ ಏನು ಇಲ್ಲೇ ಇಲ್ಲ ಅವನಿಗೆ, ಆ ಥರ ಆಗ್ತಾನೆ. ಇದು ಅರ್ಥ ಮಾಡಿಕೊಂಡು ಗುಡ್ ಸ್ಟ್ರೆಸ್ ಯಾವಾಗಲೂ ಇರಬೇಕು. ದೇವ್ರ ಪೂಜೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಸಕಾಲಕ್ಕೆ ಪಾಲನೆ ಮಾಡಬೇಕು, ಏಕಾಶಿ ವ್ರತ ಮಾಡಬೇಕು, ಇವೆಲ್ಲ ಒಳ್ಳೆ ಸ್ಟ್ರೆಸ್ಗಳು. ಇದ್ದಷ್ಟು ಮನುಷ್ಯ ಬಹಳ ಆಕ್ಟಿವ್ ಆಗಿರ್ತಾರೆ. ಅದು ಬಿಟ್ಟು ಕ್ಲಬ್ಗೆ ಹೋಗ್ಬೇಕು ಅಂತದ್ದು ಎಂದಂತ ಅನ್ಕೊಳ್ಳೋಕೆ ಹೋಗಬೇಡಿ. ಇದು ನಿಜವಾದ ಅರ್ಥದಲ್ಲಿ ಟೋಟಲಿ ಸ್ಟ್ರೆಸ್ ಅವಾಯ್ಡ್ ಮಾಡೋದು ಅಂಬುದು ಅರ್ಥ ಇಲ್ಲ, ಗೊತ್ತಾಯ್ತಾ? ಟೋಟಲ್ ಸ್ಟ್ರೆಸ್ ಅವಾಯ್ಡ್ ಮಾಡಕ್ಕೆ ಹೋಗ್ಬಾರ್ದು. ಒಳ್ಳೆ ಸ್ಟ್ರೆಸ್ ಯಾವಾಗಲೂ ಇರಬೇಕು. ಇವತ್ತು ತುಂಬ ದಿನ ಏನು ಮಾಡ್ತಾರೆ ಗೊತ್ತಾ? ಮದುವೆ ಆಗ್ಬೇಕು, ಅತ್ತೆ ಮಾವು ಇಲ್ಲದ ಮನೆ ಆಗ್ಬೇಕು, ಗೊತ್ತಾಯ್ತಾ? ಸೊ ಸ್ಟ್ರೆಸ್ ಹೋಗೋದಿಲ್ಲ, ಬ್ಯಾಡ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅದರಿಂದ. ಅರ್ಥ ಆಯ್ತಾ? ಅತ್ತೆ ಮನೆ ಇರಬಾರ್ದು, ಯಾರ ಜೊತೆಗೆ ಯಾರು ಇರಬಾರ್ದು, ಅವಿಬ್ಬರೇ ಇರಬೇಕು. ಬಾಯ್ ಬಾಯ್ ಹೊಡ್ಕೋತಾರೆ, ಅವೇನಾದರೂ ಬಾಯ್ ಏನು ಸೊಲ್ಯೂಷನ್ನೇ ಇಲ್ಲ. ಅರ್ಥ ಆಯ್ತಾ? ಅದು ತಪ್ಪದು. ಅದಕ್ಕೆ ದಾಸರು ಹೇಳ್ತಾರೆ, ಎಲ್ಲರೂ ಇರಲಿ, ಟೆನ್ಷನ್ನಲ್ಲಿ ಸುಖವಾಗಿರಿ. ಹೆಂಡಿರು, ಮಕ್ಕಳು, ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡುಗಲಿ ಎಲಿಯುತ್ತಿರು ಚಿರಜೀವಿಯಾಗೆಲ್ಲವೋ ಚಿನ್ನನಿ. ಅರ್ಥ ಮಾಡಿ, ಹಿಂದೆ ನೋಡಿ ಜಾಯಿಂಟ್ ಫ್ಯಾಮಿಲಿ ಇತ್ತು, ಎಲ್ಲ ಲಾಂಗ್ ಲೈಫ್ ಎಲ್ಲರದು. ಈಗ ಇವರು ಇಬ್ಬರು ನಾಪತ್ತೆ ಆಗ್ಬಿಟ್ಟಿರು, ಇವರಿರೋದಿಲ್ಲ ತಾಳೆ ಬಿಟ್ಟಿರ್ತಾರೆ. ಯಾಕಂದ್ರೆ ಡಿವೈಡ್ ಮಾಡ್ಕೊಳ್ಳೋಕೆ, ಶೇರ್ ಮಾಡ್ಕೊಳ್ಳೋಕೆ ಯಾರೂ ಇಲ್ಲ. ಅರ್ಥ ಆಯ್ತಾ? ಈಗ ಒಂದು ಮಾತು ಹೇಳ್ತಾರೆ ನೆನಪಿರಲಿ, ಅದು ಕಾಳಿದಾಸರಂತ ಕವಿ ಕೂಡ ಹೇಳ್ತಾರೆ, ತುಂಬ ದುಃಖ ಆದಾಗ ಬೇಕಾದವ್ರು ಎದುರಿಗಿದ್ರೆ ಹೇಳ್ಕೊಂಡು ದುಃಖ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಸ್ನಿಗ್ಧ ಜನ ಸಂವಿಭಕ್ತಂ ಹಿ ದುಃಖಂ ಸಹ್ಯವೇದನಂ ಭವತಿ. ಗೊತ್ತಾಯ್ತಾ? ದುಃಖ ಇನ್ನೊಬ್ಬರು ಒಂದು ಹೇಳ್ಕೊಂಡ್ರೆ ಫೇಲ್ ಆಗಿರ್ತಾನೆ, ಯಾರೋ ಬರ್ತಾ ಇನ್ನೊಬ್ಬನು ಕೂಡ, ಅವನು ನಾನು ಫೇಲ್ ಆಗಿ ಇಬ್ಬರು ಇನ್ನೂ ಸಮಾಧಾನ ಆಗುತ್ತೆ ಅವ್ರಿಗೆ. ಇಬ್ಬರು ಫೇಲ್ ಆದವರೇ ಆದ್ದರಿಂದ ಇಬ್ಬರು ಭಾರಿ ಖುಷಿ ಆಗ್ಬಿಡ್ತು, ಶೇರ್ ಮಾಡ್ಕೊಂಡಾಗಲ. ಸಂತೋಷನ ಮಲ್ಟಿಪ್ಲೈ ಮಾಡ್ಕೋಬೇಕಂತ ಹೇಳ್ಕೋಬೇಕಂತೆ. ಫಸ್ಟ್ ರ್ಯಾಂಕ್ ಬಂದಿರ್ತಾರೆ, ಹುಡುಕ್ತಾರೆ ಫಸ್ಟ್, ನಾನು ಫಸ್ಟ್ ರ್ಯಾಂಕ್ ಅದು ಇನ್ನೂ ಸರ್ತೆ ಸಂತೋಷ ಆಗುತ್ತೆ. ದುಃಖ ಕಡಿಮೆ ಆಗುತ್ತೆ ಹೇಳ್ಕೊಂಡ್ರೆ, ಸಂತೋಷ ಜಾಸ್ತಿ ಆಗುತ್ತೆ ಹೇಳ್ಕೊಂಡ್ರೆ. ನೆನ್ಪಿಟ್ಕೊಳ್ಳಿ, ಸಂತೋಷ ಹಂಚಿಕೊಂಡ್ರೆ ಜಾಸ್ತಿ ಆಗುತ್ತೆ, ದುಃಖ ಹಂಚಿಕೊಂಡ್ರೆ ಕಡಿಮೆ ಆಗುತ್ತೆ. ಅಂದಮೇಲೆ ಅದಕ್ಕೆ ಹೆಚ್ಚು ಜನದ ಮಧ್ಯೆ ಇದ್ರೆ, ಒಳ್ಳೆ ಜನದ ಮಧ್ಯೆ ಇದ್ದಷ್ಟು ಭಾರಿ ಒಳ್ಳೆಯದು. ಸ್ಟ್ರೆಸ್ ಬರ್ಲಿಕ್ಕೆ ಇದೇ ಕಾರಣ. ಹೋಗಿಲ್ಲಪ್ಪ, ಗಂಡ ಹೆಂಡತಿ ಇಬ್ಬರೇ ಇರ್ತಾರಲ್ಲ, ಡೈವರ್ಸ್ ಮಾಡಿ ಕೊಡ್ತಾರೆ. ಈ ಮಧ್ಯೆ ಅದಕ್ಕೆ ಇಬ್ಬರು ಸೊಲ್ಯೂಷನ್, ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡೋರೇ ಇಲ್ಲ ಅಲ್ಲಿ ಮನೆಯಲ್ಲಿ, ಗೊತ್ತಾಯ್ತಾ? ಅಕ್ಸ್ವಾ ಬೇರೆಯವ್ರು ಇದ್ದಿದ್ದು ಯಾಕೆ ಸಿಟ್ಟಾಯ್ತು, ಏನು ಬೇಜಾರು, ಸಾಲ್ವ್ ಮಾಡಿಬಿಡ್ತಾ ಇದ್ರು. ಯಾರು ಹೇಳ್ಕೊಂಡು ಇವ್ರು ಅವ್ರ ಕಂಡ್ರೆ ಅವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಇಬ್ಬರು ಮೀಟ್ ಆಗಿ ಕೋರ್ಟಲ್ಲೇ ಮೀಟ್ ಆಗ್ತಾರೆ, ಸೀದಾ ಬೋಧ ಇದ್ದಂತೆ. ಡಿಫ್ರೆನ್ಸ್ ಗೊತ್ತಾ? ಹಿಂದಿನ ಕಾಲಕ್ಕೆ ಸ್ವಲ್ಪ ಬೇಜಾರು ಮಾಡಿ ಇನ್ನೊಬ್ರು ಕೇಳ್ತಾರೆ, ಯಾಕೆ ಹೀಗಿದ್ದೀಯ, ಏನಾಯ್ತು? ಅಷ್ಟೇನಾ ಬೈ ದ ಸ್ಮಾಲ್ ಥಿಂಗ್ ಅಂತ ಹೇಳ್ತಾರೆ. ವೆರಿ ಸ್ಮಾಲ್ ಥಿಂಗ್, ಬಾ ಸರಿ ಮಾಡಿಸ್ತೇನೆ, ಮುದೋಯ್ತಾರೆ. ಹಾಗೆ ವಾಚ್ ಮಾಡೋಕೆ ಒಬ್ರು ಇರ್ತಾರೆ, ಇವತ್ತು ಯಾರೂ ಇಲ್ಲ. ಈಗ ಎಷ್ಟು ಫಾಸ್ಟ್ ಡಿಟೇರಿಯೇಷನ್. ಅರ್ಥ ಆಯ್ತಾ? ಆಮೇಲೆ ಮುಂದೆ ಏನಾಗಬೇಕು, ಹತಾಶೆ ಜೀವನ, ಇನ್ನೂ ವರ್ಸ್ಟ್ ಹೋಗ್ಬೇಕು, ಫ್ರಮ್ ಬ್ಯಾಡ್ ಟು ವರ್ಸ್, ವರ್ಸ್ ಟು ವರ್ಸ್ಟ್ ಹೋಗಿಬಿಡ್ತಾರೆ. ಹಾಗಾಗಬಾರ್ದು. ಇದು ಯಾತಕ್ಕೆ ಹೇಳಿದೆ ಅಂದರೆ, ಜಾಯಿಂಟ್ ಫ್ಯಾಮಿಲಿ ಇರಬೇಕು ಬಿಡಬೇಕು ಬಿಡೋ ಪ್ರಶ್ನೆ ಅಲ್ಲ. ಇನ್ನೊಬ್ಬರಿಗೆ ಹೊಂದ್ಕೊಂಡು ಹೋದಾಗ ಮನುಷ್ಯ ಏನು ರಿಲೀಫ್ ಕಾಣ್ತಾರೆ, ಇಲ್ಲದೆ ಹೋದ್ರೆ ಕಾಣೋದಿಲ್ಲ. ಯಾವ ದೃಷ್ಟಿಯಲ್ಲಿ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ವ್ಯಾಲಿಡ್ ಮೆಥಡ್ಸ್ ಫಾರ್ ಸ್ಟ್ರೆಸ್ ರಿಲೀಫ್. ಇನ್ವ್ಯಾಲಿಡ್ ಮೆಥಡ್ಸ್ ಅಂದರೆ ಕ್ಲಬ್ಗೆ ಹೋಗೋದು, ಹೆಣ್ಣ ಕುಡಿಯೋದು, ಅಫೀಮ್ ತೊಗೊಳ್ಳಿ, ಎಲ್ಲ ಇನ್ವ್ಯಾಲಿಡ್ ಮೆಥಡ್ಸ್ ಅವೆಲ್ಲ ಕೂಡ. ತುಂಬ ಜನ ಅದನ್ನು ವ್ಯಾಲಿಡ್ ಅಂತ ತಿಳ್ಕೊಂಡಿರೋ. ಆ ಸಿನಿಮಾ ನಾಟಕ ಟಿ ವಿ ನೋಡಿದ ಮೇಲೆ ಎಲ್ಲ ಕುಡಿತಾ ಕೂತಿರ್ತಾರೆ, ಯಾವ ಸೀರಿಯಲ್ ಬೇಕಾದ್ರೂ ಕುಡಿತಾ ಕೂತಿರ್ತಾರೆ. ಅದು ಬೇರೆ, ಅದು ಫ್ಯಾಷನ್ ಇದ್ದಾಗೆ ಸ್ಮೋಕಿಂಗು ಡ್ರಿಂಕಿಂಗು ಅಂಬೋದು ಕಾಮನ್ ಆಗಿಬಿಟ್ಟಿದೆ ಬರ್ತಾ ಬರ್ತಾ. ಅದು ಯಾಕೆಂದ್ರೆ ಮನಸ್ಸು ಸರಿಯಿಲ್ಲ, ಕುಡಿತೇನೆ ಅಷ್ಟೇನೆ. ನನ್ನ ದುಡ್ಡು ನಾನು ಕುಡಿತೇನೆ, ಅದು ಬೇರೆ. ಇನ್ನೊಂದು ಕೆಲವು, ನನ್ನ ದುಡ್ಡು ನಾನು ಕುಡಿತೇನೆ, ನನ್ನ ವೆಹಿಕಲ್ ನಾನು ಓಡ್ತೇನೆ, ರೋಡ್ನಲ್ಲಿ ಓಡಿಸಿ ಗೊತ್ತಾಗುತ್ತೆ. ವೆಹಿಕಲ್ ನಿಮ್ಮದು, ರೋಡ್ ನಿಮ್ಮದಲ್ಲ, ನೆನ್ಪಿಟ್ಕೊಳ್ಳಿ. ವೆಹಿಕಲ್ ನಿಮ್ಮದು, ರೋಡ್ ನಿಮ್ಮದಲ್ಲ. ಸೊ ಬಾಡಿ ನಿಮ್ಮದು, ಈ ಲೈಫ್ ನಿಮ್ಮದಲ್ಲ. ಜಾಯಿಂಟ್ ಹೇಳಿ ಕಮಿಟೆಡ್ ಟು ದಿ ಹೋಲ್ ಸೊಸೈಟಿ. ನಮಗೆ ಅರ್ಥ ಆಗೋದಿಲ್ಲ. ರೋಡ್ ಎಂಬುದು ಕಾಮನ್ ಪ್ಲೇಸ್, ಪಬ್ಲಿಕ್ ಪ್ಲೇಸ್. ಬಾಡಿ ನಿಮ್ಮ, ವೆಹಿಕಲ್ ನಿಮ್ದಿರ್ಬೋದು, ರೋಡ್ ನಿಮ್ಮದಲ್ಲ. ಸೊ ಲೈಫ್ ಇದೆಯಲ್ಲ, ಅದು ಫಾರ್ ದೇವ್ರು ಕೊಟ್ಟಿರೋ ಲೈಫ್. ಅದು ದೇಹ ನಿಮ್ಮದಂತ ಏನೋ ಮಾಡೋಕ್ಕೆ ಬರೋದಿಲ್ಲ. ತುಂಬ ಜನಕ್ಕೆ ಮೂರ್ಖತನ ಇರ್ತಾರೆ. ಆ ಥರ ಸರಿ ತಿಳ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ನಾವು ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು. ಪ್ರಾಕ್ಟಿಕಲ್ ಅಪ್ರೋಚ್ ಬೇಕು, ಡಿವೈನ್ ಅಪ್ರೋಚ್ ಬೇಕು, ಗೊತ್ತಾಯ್ತಾ? ಮತ್ತು ಓಪನ್ ಮೈಂಡೆಡ್ ಅಪ್ರೋಚ್ ಇರಬೇಕು. ಯಾವಾಗ ನಾವು ಪ್ರಾಬ್ಲಮ್ ಬಿಡೋದಿಲ್ಲ ಅಂತಲೇ ಹೊರಟ್ರೆ ಎಂದೂ ಸಾಲ್ವ್ ಆಗೋದೇ ಇಲ್ಲ. ಐ ಆಮ್ ಓಪನ್ ಟು ಕರೆಕ್ಷನ್ ಅನ್ನೋ ಭಾವನೆ ಇರಬೇಕು, ಗೊತ್ತಾ? ಯಾಕಂದ್ರೆ ಯಾರೂ ಸರ್ವಜ್ಞರಲ್ಲ. ಇವತ್ತು ದೇವರು ಆ ರುಜುಗಳನ್ನ ಬಿಟ್ಟುಬಿಟ್ಟು ಉಳಿದವರ ರುದ್ರಾದಿ ದೇವತೆಗಳು ತಪ್ಪು ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ನಾ ಯಾವಾಗಲೂ ಸರಿ ಮಾಡ್ತೇನೆ ಅಂತ ಅಶಿವ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಐ ಮೇ ಬಿ ರಾಂಗ್ ಅನ್ಕೋಬೇಕು ಫಸ್ಟ್ ಯಾವಾಗ, ಐ ಮೇ ಬಿ ರಾಂಗ್ ಅಂತ ತಿಳ್ಕೊಂಡ್ರೆ ಓಪನ್ ಕರೆಕ್ಷನ್ ಆಗುತ್ತೆ, ಕರೆಕ್ಷನ್ ಓಪನ್ ಟು ಕರೆಕ್ಷನ್ ಅಂದಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ. ಆ ಭಾವನೆ ಇರಲಿ. ದುರ್ಗಾದಂದು ಇನ್ವ್ಯಾಲಿಡ್ ಮೆಥೆಡ್, ಜೂದಾಡ್ದ ಇನ್ವ್ಯಾಲಿಡ್ ಮೆಥೆಡ್, ರಾವಣ ಅಪಹರಣ ಮಾಡ್ದ ಇನ್ವ್ಯಾಲಿಡ್ ಮೆಥೆಡ್. ಅರ್ಥ ಆಯ್ತಾ? ಈಗ ಇನ್ವ್ಯಾಲಿ ಕಾಪಿ ಹೊಡೆದ ಇನ್ವ್ಯಾಲಿಡ್ ಮೆಥೆಡ್, ಪಾಸ್ ಆಗಲೇಬೇಕು ಕರೆಕ್ಟ್. ಕಾಪಿ ಹೊಡೆದ್ಬಿಟ್ರೆ ನಾನು ಪ್ರಿನ್ಸಿಪಾಲ್ ಆಗಿದ್ದ ಒಬ್ಬ ಬಂದ, ಸಾರ್ ನಮ್ಮ ಹುಡುಗಿ ಏನು ಮಾಡಿದ್ರು ಸೀಟ್ ಕೊಡಬೇಕು, ದಯವಿಟ್ಟು ಸೀಟ್ ಕೊಡಬೇಕು ಅಂತ ಹೇಳಿದ. ಅಲ್ಲ ಯಾ ಸೀಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಥರ್ಡ್ ಕ್ಲಾಸು ಇದೆ ಅಲ್ಲ, ಕೊಡ್ಲಿಕ್ಕಾಗೋದಿಲ್ಲ ಅಂತ ಕೇಳಿದರೆ, ಇಲ್ಲ ಸರ್ ಹುಡುಗಿ ಮಡಿ ಫಿಕ್ಸ್ ಮಾಡಿದ್ದೀವಿ ನಾವು, ಮದುವೆ ಫಿಕ್ಸ್ ಮಾಡಿದ್ದೇವೆ, ವರ ಕಂಡೀಷನ್ ಹಾಕಿದ್ದ, ನಮ್ಮ ಹುಡುಗಿ ರಾಜೇಟ್ ಆದರೆ ಮಾತ್ರ ಮದುವೆ ಮಾಡ್ಕೊ ಅಂತ ಹೇಳಿಬಿಟ್ಟಿದ. ದಯವಿಟ್ಟು ಹಾಗಾದ್ರು ಮಾಡಿಸಿದೆ ಅಂತ ಏನು ಒಳ್ಳೆ ಸರ್, ಇವನು ಸರ್ವೇಷನ್ ನಾವು ಮನೆಗೆ ಹೋಗಬೇಕಾಗಿದ್ರೆ ಅಲ್ಲಿ ನಿನ್ನ ಸರ್ವೇಷನ್ ನಿನ್ನ ಪ್ರಾಬ್ಲಮ್ ಅರ್ಥ ಆಗುತ್ತೆ ನನಗೆ, ನಮ್ಮ ಪ್ರಾಬ್ಲಮ್ ಆಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ನು ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ತಂದ ಕೊನೆಗೆ ಎಲಿಜಿಬಿಲಿಟಿಯಲ್ಲಿ ಏನು ಬರೋದಿಲ್ಲ, ಅಡ್ಮಿಟ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕಾಗ, ದೇವರ ಏನೋ ಪ್ಲಸ್ ಪಾಯಿಂಟ್ ಏನು ಬಂತು ಅಂದರೆ ಏಜ್ ಎಷ್ಟು ಅಂತ ಕೇಳಿದ್ರೆ 26 ಅಂತ ಕತೆ ಮುಗಿತು. 25 ಮೇಲೆ ಸೀಟ್ ಕೊಡಬಾರ ನಿಯಮ ಇದೆ, ಕಳಿಸಿಬಿಟ್ಟಿದ್ದಾಯ್ತು. 25 ಮೇಲೆ ಗ್ರಾಜ್ಯ ಅಡ್ಮಿಷನ್ ಇಲ್ಲ, ಓಪನ್ ಯೂನಿವರ್ಸಿಟಿಗೆ ಹೋಗ್ಬೋದು, ರೆಗ್ಯುಲರ್ ಸೆಲೆಕ್ಟ್ ಬರೋದಿಲ್ಲ. ಆದ್ದರಿಂದ ಸಾಲ್ವ್ ಆದ್ರ ಪ್ರಾಬ್ಲಮ್ ಅರ್ಥ ಆಯ್ತೆ ನಿಮಗೆ. ಹುಡುಗಿ ಈ ಥರ ಕಮಿಟ್ಮೆಂಟ್ ಇದೆ ನಮಗೆ, ಅದಕ್ಕೆ ಪಾಸ್ ಮಾಡಿದ್ರೆ ಸೇರಿಸರಿ ಪಾಸ್ ಮಾಡಿಸ್ರಿ, ಇದು ಮಾಡಿದ ಗತಿ ಏನಾಗಬೇಕು ಅದಕ್ಕೆ? ಇದು ಫೌಲ್ ಮೆಥಡ್ಗಳು, ಆ ಮೆಥಡ್ಗೆ ಹೋಗಲೇಬಾರ್ದು. ನಮಗೆ ಆಗಾದ್ರೆ ಬಿಟ್ಟುಬಿಡ್ಬೇಕಷ್ಟು, ಬೇರೆ ದಾರಿನೇ ಇಲ್ಲ. ಅದು ಇನ್ನೇ ನಿಜವಾದ ತಮಾಷೆ ಈ ಚಾಪ್ಟರ್. ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ 99% ಜನ ಈ ಮೆಥಡ್ಗೆ ಹೋಗೋದು. ಅರ್ಥ ಆಯ್ತಾ? ಹುಡುಗರಾಗಲಿ ದೊಡ್ಡವರಾಗಲಿ ಕೆಲಸ ಮಾಡೋರಾಗಲಿ ಪ್ರತಿಯೊಬ್ಬರು ಕೂಡ ಇನ್ವ್ಯಾಲಿಡ್ ಮೆಥಡ್, ಸಂಧ್ಯಾಂದು ಬಿಡೋದು ವ್ಯಾಲಿಡ್ ಮೆಥಡ್ ಅಲ್ಲ, ಇನ್ವ್ಯಾಲಿಡ್ ಮೆಥಡ್. ಮನಸ್ಸಿಗೆ ಬೇಜಾರು ಸಂಧ್ಯಾಂದು ಮಾಡಿ ಕರೆಕ್ಟ್ ಆಗಿಬಿಡ್ತಾನೆ ಅಂತ ಗೊತ್ತಾಯ್ತು ನಿಮಗೆ. ಮೂಡ್ ಸರಿ ಇಲ್ಲ ಸಂಧ್ಯಾಂದು ಕ್ಯಾನ್ಸಲ್ ಮಾಡ್ಕೊತಾನೆ. ಸಂಧ್ಯಾಂದು ಮಾಡಿ ಮೂಡ್ ಸರಿ ಹೋಗುತ್ತೆ, ಯಾಕೆ ಧಿಯೋ ಯೋನ ಪ್ರಚೋದಯ ಅಂತ ಅರ್ಥನೇ ಅದು. ದೇವರೇ ನನ್ನ ಬುದ್ಧಿ ಸನ್ಮಾರ್ಗದಲ್ಲಿ ಓಡಿಸು ಅಂತ ಹೇಳಿದ ಮೇಲೆ ಅವ್ನು ಮೂಡ್ ಸರಿ ಹೋಗಲೇಬೇಕಲ್ಲ ಇಮಿಡಿಯೇಟ್ ಆಗಿ. ನಮಗದು ಗೊತ್ತೇ ಇಲ್ಲ. ನಾವಾರು ಏನು ಮಾಡ್ತೇವೆ ಗೊತ್ತಾ? ಹುಡುಗ ಹೇಳ್ತಾನೆ, ಅಪ್ಪ ನಂಗೆ ಮೂಡ್ ಇಲ್ಲ ಸಂಧ್ಯಾನ ಮಾಡೋಣ, ಹೋಗ್ಲಿ ಬಿಡು ಮಡ್ಕೊಂಬಿಡು ಅಂತ ಹೇಳ್ತಾನೆ. ಮೊದಲು ಸಂಧ್ಯಾನ ಮಾಡು ಅಂತ ಹೇಳ್ಬೇಕು, ಮೊದಲು ಮಾಡು ಸರಿ ಹೋಗುತ್ತೆ ಹೇಳು ನಿನಗೆ. ಎಷ್ಟು ಸುಲಭ ಗೊತ್ತಾಗೋದು. ಆಮೇಲೆ ಅವನೇ ಹೇಳ್ತಾನೆ, ಹೌದಲ್ಲ ನಂಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ನಂಗೆ ಗೊತ್ತೇ ಇದ್ದಿಲ್ಲ, ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳ್ತಾನೆ. ಸಂಧ್ಯಾವನ್ನು ಇರೋದೇ ಅದಕ್ಕೋಸ್ಕರ. ಆ ಪ್ರೋಷ್ಠೆ ಮಾಡಿದ್ರು ನೀರಪ್ಪ ಮಾರ್ಜನ ಪುನರ್ಮಾರ್ಜನ ಸಂಕಲ್ಪ ಅರ್ಘ್ಯ ದೇವಜ್ಯೋತಿ ಧೈರ್ಯತ ಸ್ತೋತ್ರ ಹೇಳೋದು ಅನ್ಯಥಾ ಶರಣಂ. ದುಃಖ ಆಗಿದೆ ಹೌದಲ್ಲೋ, ಯಾಕೆ ಎಲ್ಲರ ಮುಂದೆ ದೇವ್ರ ಮುಂದೆ ಹೇಳ್ಕೋ, ಯಾಕೆ ಎಲ್ಲರ ಮುಂದೆ ಹೇಳ್ಕೋತೀಯ ನೀನೀಗ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷ ಜನಾರ್ದನ. ಎಂಥ ಸುಖ ಕೊಡುತ್ತೆ ಗೊತ್ತಾ ನಿಮಗೆ? ಮೋಸ್ಟ್ ರಿಲೆವೆಂಟ್ ಕನ್ಸರ್ನ್ ಪರ್ಸನ್ ಮುಂದೆ ಹೇಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ. ಸುಖ ದುಃಖ ಕೊಡೋದು ಯಾರು ಗೊತ್ತೇನು? ಸುಖಂ ದುಃಖಂ ಭವೋ ಭಯಂಚ ಅಭಯಮೇವ ಚ, ಕೊಡೋದು ಯಾರು? ಭವಂತಿ ಭಾವ ಭೂತಾನ ಮತ್ತೇವ ಪೃಥಕ್ ಬುಧ. ದುಃಖ ಕೊಡೋದು ದೇವರು, ದುಃಖ ಕೊಡೋದು ಸುಖ ಕೊಡೋದು ದೇವರೇನೆ. ಡೈರೆಕ್ಟ್ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಿಮ್ಮ ದುಃಖ ಹೋಗಲೇಬೇಕು, ಸುಖ ಬರಲೇಬೇಕಲ್ಲ. ಇದನ್ನು ಮರ್ತುಬಿಟ್ಟಿದ್ದ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಆ ಥರ ಯೋಚನೆ ಮಾಡೋದನ್ನು ಕಲಿತರೆ ಪ್ಯೂರ್ ಸೊಲ್ಯೂಷನ್ನು, ಶ್ಯೂರ್ ಸೊಲ್ಯೂಷನ್ನು, ಫೈನಲ್ ಸೊಲ್ಯೂಷನ್ನು ಪ್ರತಿಯೊಂದು ಸಿಗುತ್ತೆ. ತಿಳಿತಾ? ಇದು ಮಧ್ವಾಚಾರ್ಯ ದೊಡ್ಡ ಕೊಡುಗೆ ಅಂದ್ರೆ ಅದೇ. ಅವ್ರ ಮಹಾಭಾರತ ತಾತ್ಪರ್ಯ ನನಗೆ ಯಾವುದೇ ತಗೊಳ್ಳಿ, ಇದನ್ನು ಮಾಡಿಕೊಂಡು ಖಂಡಿತ ಸರಿ ಹೋಗುದು. ನಾವು ದುಃಖ ಪಡ್ತೀವಿ, ದೇವರನ್ನು ಧ್ಯಾನ ಮಾಡಿಯಪ್ಪ, ದೇವರು ಹೇಗಿದ್ದಾನೆ ಗೊತ್ತಾ? ಆನಂದಮಯ. ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟ್. ಕತ್ಲಲ್ಲಿ ಕೂತವ್ರಿಗೆ ಬೆಳಕು ಬಂದರೆ ಕತ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ದುಃಖದಲ್ಲಿ ಕೂತವರಿಗೆ ಆನಂದಮಯ ಪರಮಾತ್ಮ ಅಂತ ಗೊತ್ತಾದರೆ ದುಃಖ ಹೋಯಿತು ಅಂತಲೇ ಅರ್ಥ. ಅರ್ಥ ಆಯ್ತಾ? ಎಷ್ಟು ಸುಲಭವಾದ ಪರಿಶ್ರಮ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಷ್ಟೇ. ಮುಂದೆ ಹೇಳ್ತಾರೆ ಆ ಸ್ಪಿರಿಚುಯಾಲಿಟಿ ಓನ್ಲಿ ರೆಮಿಡಿ, ಇದು ಬಹಳ ಇಂಪಾರ್ಟೆಂಟ್. ಇವತ್ತು ಅನೇಕರು ಬೇರೆ ರೆಮಿಡಿ ಕೊಡ್ತಿರ್ಬೋದು, ಕೆಲ ಸಕ್ಸಸ್ಫುಲ್ ಆಗಿರ್ಬೋದು ಕೂಡ, ಬಟ್ ಅದು ಶೂರ್ ಅಲ್ಲ. ನೆನ್ಪಿಟ್ಕೊಂಡಿರಿ, ಶೂರ್ ಅಲ್ಲ, ಪರ್ಮನೆಂಟ್ ಅಂತೂ ಅಲ್ಲವೇ ಅಲ್ಲ. ಟೆಂಪರರಿ ರೆಮಿಡಿ ಅಷ್ಟೇ ಹೊರತು ಬೇರೆ ಅಲ್ಲ. ಇದ್ರ ಫಲಿತಾಂಶ ಏನಾಗಿದೆ ಗೊತ್ತೇನು? ಸ್ಪಿರಿಚುಯಲ್ ರೆಮಿಡಿ ಇಸ್ ದಿ ಓನ್ಲಿ ರೆಮಿಡಿ ಅಂತ ತಿಳ್ಕೊಂಡ್ಮೇಲೆ ಅಲ್ಲಿ ಕರೆಕ್ಟ್ ತಿಳ್ಕೋಬೇಕು. ಅದು ಏನು ಗೊತ್ತಾ? ರೈಟ್ ಸ್ಪಿರಿಚುಯಾಲಿಟಿ ಆಗಬೇಕು, ರಾಂಗ್ ಸ್ಪಿರಿಚುಯಾಲಿಟಿ ಆಗಬಾರ್ದು. ಇವತ್ತು ನೆನ್ಪಿಟ್ಕೊಂಡಿರಬೇಕು, ಲೌಕಿಕ ಜಗತ್ತಿನೊಳಗೆ ಟೆರರಿಸಂ ಅಂತ ಕರೀತಾರಲ್ಲ, ಅದೇ ಡೇಂಜರಸ್ ಗೊತ್ತಿದೆ. ಇವತ್ತು ರಾಂಗ್ ಸ್ಪಿರಿಚುಯಾಲಿಟಿ ಅಂದರೆ ಅದು ಸ್ಪಿರಿಚುವಲ್ ಟೆರರಿಸಂ ಇದ್ದಾಗ ನೆನ್ಪಿಟ್ಕೋಬೇಕು. ಸ್ಪಿರಿಚುವಲ್ ಟೆರರಿಸಂ ಇದ್ದಾಗ ಭಾಳ ಹುಷಾರಾಗಿರ್ಬೇಕು ನಾವು. ಎಲ್ಲೆಲ್ಲೋ ಕ್ಯೂ ನಿಂತು ಬಿಡ್ತಾನೆ, ಅವರಿಗೆ ದೊಡ್ಡ ಸಮಸ್ಯೆಗಳು, ಅವರ ತ್ರಿವಣ ನಿಂತ್ಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ ಅವನು. ಎಷ್ಟೋ ಜನ ಇವತ್ತು ಅನುಭವಿಸ್ತಾರೆ ಪಾಪ, ಎಲ್ಲೋ ಜ್ಯೋತಿಷ್ಯ ಕೇಳಲಿಕ್ಕೆ ಹೋಗ್ತಾರೆ, ಎಲ್ಲೋ ಹೋಗ್ತಾರೆ, ಕೊನೆಗೆ ಆಮೇಲೆ ಅಲ್ಲಿ ಮೋಸ ಹೋದ್ವಿ ಅಂತ ಬರ್ತಾರೆ. ಯಾತಕ್ಕೆ ಮೋಸ ಹೋದರು? ಅಲ್ಲಿ ಅವನು ಸರಿಯಾದವನಲ್ಲ, ಅವನು ಜ್ಯೋತಿಷ್ಯ ತಪ್ಪಲ್ಲ, ಶಾಸ್ತ್ರ ತಪ್ಪಲ್ಲ, ಅವನಿಗೆ ಗೊತ್ತಿಲ್ಲ ಅದು. ನೀವು ಆಕ್ಸಿಡೆಂಟ್ ಆಗೋದು ವೆಹಿಕಲ್ನಿಂದ ಅಲ್ಲ, ಡ್ರೈವರ್ ಸರಿಯಿಲ್ಲ, ಏನು ಮಾಡ್ತೀರಿ? ಆ ಥರ ಅದನ್ನು ಅರ್ಥ ಮಾಡಿಕೊಂಡು ಸ್ಪಿರಿಚುಯಾಲಿಟಿ ಒಂದೇ ರೆಮಿಡಿ, ಬಟ್ ಅದೇನಾಗಬೇಕು? ರೈಟ್ ಸ್ಪಿರಿಚುಯಾಲಿಟಿ ಆಗಬೇಕು, ರಾಂಗ್ ಸ್ಪಿರಿಚುಯಾಲಿಟಿ ಆಗಬಾರ್ದು. ಈ ಕಲಿಯುಗದ ವೈಶಿಷ್ಟ್ಯ ಅಂದರೆ ರೈಟ್ ಸ್ಪಿರಿಚುಯಾಲಿಟಿ ಇಸ್ ಹೈಲಿ ಮಿಸ್ಸಿಂಗ್. ಸ್ಪಿರಿಚುಯಾಲಿಟಿ ಸೂಡೋ ಸ್ಪಿರಿಚುಯಾಲಿಟಿ ಬೇಕಾಡಿ ಸಿಗುತ್ತೆ ನಿಮಗೆ. ಎಷ್ಟೋ ದಿನ ಸಾಧು ಸಂತರ ವೇಷ ಹಾಕೊಂಡು ಸಿಕ್ಕಿಬಿಡ್ತಾರೆ ನಿಮಗೆ, ಮೋಸ ಮಾಡಿಬಿಡ್ತಾರೆ, ಅದಾಗಬಾರ್ದು. ನೀವು ಮ್ಯಾಜಿಕ್ ಟೈಪ್ ಏನಾದ್ರು ಕ್ಯೂರ್ ಮಾಡ್ತೇವೆ ಅಂದರೆ ಮೋಸ ಮಾಡ್ತಾರೆ ಅಂತ ಅರ್ಥ ತಿಳ್ಕೊಂಬಿಡಿ. ನೋಡಿ ಆಚಾರ್ಯ, ಏನು ಮಾಡೋದಿಲ್ಲ. ನೀವು ಕ್ಯೂರ್ ಮಾಡ್ಬೇಕಂತ ಯಾರು ಬಂದರೆ ಪ್ಲೀಸ್ ಗೆಟ್ ಔಟ್ ಅಂತ ಹೇಳೋದು. ಏನು ಮಾಡೋದು? ಓದೋದೆಲ್ಲ ದಯವಿಟ್ಟು ಪಾಸ್ ಮಾಡಿಸಿ ಅಂದಾಗುತ್ತೆ ಅಷ್ಟೇ. ಅದು ಇನ್ವ್ಯಾಲಿಡ್ ಕೇಸ್ಗಳವೆಲ್ಲ ಕೂಡ. ನೀವು ಹೇಳಿದ್ದು ಮಾಡ್ತೇನೆ ಕ್ಯೂರ್ ಮಾಡಿ ಅಂದರೆ ಒಪ್ಪು. ಅರ್ಥ ಆಯ್ತಾ? ನೀವು ಹೇಳಿದ್ದು ಮಾಡ್ತೇನೆ ದಯವಿಟ್ಟು ಕ್ಯೂರ್ ಮಾಡಿ. ಅದು ಖಂಡಿತ ಸಾಲ್ವಾಗ ನಾವು ಏನೂ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಅಭ್ಯಾಸ ಆಗಿರುತ್ತೆ, ಭೂರಿಗೆ ದಿಶೆಯಲ್ಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ನಮಗೆ ಹಾಕ್ಕೊಡಿ ಅಂತ ಕೇಳ್ತಾರೆ. ಹಾಗೆ ನಾವು ಕೊಡೋದಿಲ್ಲ ಸ್ಪಷ್ಟ ಹೇಳಬೇಕು, ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ, ನೀನು ಕಷ್ಟಪಟ್ಟರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಎಂಜಾಯ್ ಮಾಡ್ತಾನೆ. ಗೊತ್ತಾಯ್ತಾ? ಈ ಎಂಜಾಯ್ಸ್ ಅ ಲಾಟ್. ವಿದ್ಯಾರ್ಥಿ ಪಾಸ್ ಮಾಡದೆ ಓದೋದಕ್ಕೆ ಪ್ರಯತ್ನ ಪಡ್ತಾನೆ, ಓದಿ ಪಾಸ್ ಮಾಡ್ತಾನೆ. ನೆನ್ಪಿಟ್ಕೊಂಡಿರಿ, ನಾವು ಪ್ರಿನ್ಸಿಪಾಲ್ ಆಗಿದ್ದಾಗ ಏನಾಯ್ತು ಅಂದರೆ, ಇವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ತುಂಬ ಸ್ಕಾಲರ್ಶಿಪ್ ಕೊಡ್ತಾರೆ, ಭಾಳಷ್ಟು ಜನ ಕೊಡೋದಿಲ್ಲ, ತಾವೇ ತಿಂದ ಹಾಕ್ಬಿಡ್ತಾರೆ ಎಷ್ಟೋ ಜನಗಳು. ಆ ಹುಡುಗರು ಇರೋದು ಗೊತ್ತಾಯ್ತು, ಆ ಹೋದಾಗ ಹೇಳಿದ್ರೆ ಸ್ಕಾಲರ್ಶಿಪ್ ಇದೆ ಸಿಕ್ಕಾಬಟ್ಟೆ, ಆಗಲೇ 1.5 ಸಾವಿರ 2 ಸಾವಿರ ತಿಂಗಳಿಗೆ ಕೊಡ್ತಾ ಇದ್ರು. ನೀವು ಸ್ಕಾಲರ್ಶಿಪ್ ಇದೆ ತಗೊಳ್ಳಿ ಅಂತ ಹೇಳಿದ, ಕೊಡಿ ಸಾರ್ ಅಂತ ಬಂತು. ಕೊಡೋದಿಲ್ಲ, ಅದನ್ನ ಫಸ್ಟ್ ಕ್ಲಾಸಿಗೆ ಬನ್ನಿ ಸರಿಯಾಗಿ, ಅಟೆಂಡೆನ್ಸ್ ಫಸ್ಟ್ ಬಂದರೆ ಮಾತ್ರ ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡೋದು, ನೀವು ಫಸ್ಟ್ ಅವ್ರು ಪಾಸ್ ಆದರೆ ಮಾತ್ರ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಡೋದು, ಇಲ್ದ್ರೆ ಕೊಡೋದಿಲ್ಲ ಅಂತ. ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ಭಾರಿ ಬಡವರು ಕೊಟ್ಟುಬಿಡಿ ಅಂತ. ಭಾರಿ ಬಡವರು ಅಂತಲೇ ಕೊಡ್ತಾ ಇಲ್ಲ ಅಂತ ಹೇಳಿದೆ ನಾನು, ಭಾರಿ ಬಡವರು ಇದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರ ಆಮೇಲೆ, ಅದು ಬೇಡ, ಸರಿಯಾಗಿ ಕ್ಲಾಸಿಗೆ ಬನ್ನಿ ಗೊತ್ತಾಗುತ್ತೆ. ನೀವು 1 ತಿಂಗಳು ಸರಿಯಾಗಿ ಬನ್ನಿ, ಇಷ್ಟು 1 ತಿಂಗಳು ಚೆಕ್ ಕೊಡ್ತೀರಿ ಅಂತ ಹೇಳಿ ಬೈಕೊಂಡು ಬಂದರು. ಆಮೇಲೆ ಏನು ಮಾಡಿದ್ರು ಗೊತ್ತವ್ರು, ಸರ್ ನೀವು ಸರಿಯಾಗಿ ಬರ್ತೀರಿ ಬಚ್ಚ ಸತ್ತೆ ಅಂತ ಹೇಳಿ. ದೇ ಯೂಸ್ ಟು ಎಂಜಾಯ್ ದಿ ಕ್ಲಾಸಸ್ ಗೊತ್ತಾಯ್ತು. ಮೊದಲು ಎಂಜಾಯ್ ಮಾಡೋಕೆ ಆಗ್ತಿದ್ದಿಲ್ಲ ಅವರಿಗೆ, ಅಲ್ಲಿ ಕೂತು ಕೂತು ಅಭ್ಯಾಸ ಆಯಿತು. ಸರ್ ಅಟೆಂಡ್ ಆಗ್ತೀವಿ ಅಂತ ಹೇಳಿದ್ರು. ಆಮೇಲೆ ಫಸ್ಟ್ ಅವ್ರು ಪಾಸ್ ಆದ್ರೆ ಮಾತ್ರ ಕೊಡ್ತೀರಿ ಅಂತ ಹೇಳಿದ ಮೇಲೆ, ಅಯ್ಯೋ ಸರ್ ಅವೆಲ್ಲ ಮಾಡಬೇಡಿ, ನಮಗೆಲ್ಲ ಭಾರಿ ಕಷ್ಟ ಆಗುತ್ತೆ ಅಂತೇಳಿ. ಯಾವಾಗ ಪಾಸ್ ಆದ್ರಲ್ಲ ಸರ್ ಭಾರಿ ಖುಷಿ ಆಯ್ತು ಅಂದ್ರು. ಬಿಲೀವ್ ಇಟ್ ಆರ್ ನಾಟ್, ಫೈನಲ್ ಬರೋತ್ತೆ ಸರ್, ಸ್ಕಾಲರ್ಶಿಪ್ಪೇನೆ ಬೇಡ, ನಾವು ಓದಕ್ಕೆ ಅಭ್ಯಾಸ ಆಗಿದೆ ಅಂತ ಹೇಳ್ತಾರೆ. ಎಷ್ಟು ಚೇಂಜ್ ಆದ್ರು ಅಂತ ಕೇಳಿದ್ರೆ, ಅವ್ರ ಆ್ಯಟಿಟ್ಯೂಡ್ ಪೂರ್ತಿ ಚೇಂಜ್ ಆಗಿಬಿಡ್ತು. ಗೊತ್ತಾಯ್ತಾ? ಈಗ ಸ್ಕಾಲರ್ಶಿಪ್ ಅವ್ರಿಗೆ ಬರುತ್ತೆ ವಿಚಾರ ಬೇರೆ, ಮೊದಲೆಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋ ಉದ್ದೇಶನೇ ಅದು, ಇನ್ಸೆಂಟಿವ್ ಕೊಡೋದು ಯಾತಕ್ಕೆ ಅಂದರೆ ಇನ್ವಾಲ್ವ್ಮೆಂಟ್ ಬರಲಿ ಅಂತ ಹೇಳಿ. ಇವ್ರು ಇನ್ವಾಲ್ವ್ಮೆಂಟ್ ಬರೀ ಇನ್ಸೆಂಟಿವ್ ಕೊಡಿ ಅಂದ್ರೆ ಅರ್ಥ ಇಲ್ಲ ಅದರೊಳಗೆ. ದೇವ್ರು ಈ ಅಭ್ಯಾಸ ನಾವು ಮಾಡಿಕೊಡೋದೇನೆ, ನೀವು ಸುಮ್ಮನೆ ಕ್ಯೂರ್ ಮಾಡಿ ಮ್ಯಾಜಿಕ್ ಮಾಡಿ ನಮ್ಮ ಪರ ನೀವೇ ಜಪ ಮಾಡಿ ಅವೆಲ್ಲ ಸಾಧ್ಯ ಇಲ್ಲ, ನೀವೇ ಮಾಡಬೇಕಂದ್ರೆ. ನಮ್ಮ ಪರ ನೀವೇ ಓದಿಬಿಡಿ ಸರ್ ಅಂದರೆ, ಡಾಕ್ಟ್ರೆ ನೀವೇ ಔಷಧಿ ತಗೊಳ್ಳಿ ಅಂದ್ರೆ ಆಗುತ್ತೆ? ಅದು ತೀಕರಾಗಿ ಬರೀತಾರೆ. ಔಷಧಿನ ಡಾಕ್ಟ್ರ್ ತಗೋಬಾರ್ದು, ರೋಗಿ ತಗೋಬೇಕು ಯಾವಾಗಲೂ ಕೂಡ. ಅದು ಆರ್ ಆಲ್ ಪೇಷಂಟ್ಸ್, ಆದ್ದರಿಂದ ಅವ್ರೇನು ಔಷಧಿ ಕೊಡ್ತಾರೋ, ಪಿಬತ ಭಾಗವತಂ ರಸಮಾಲಯಂ, ಯು ಡ್ರಿಂಕ್ ದಿ ಮೆಡಿಸಿನ್. ಗೊತ್ತಾಯ್ತಾ? ನಾವಲ್ಲ, ನೀವು ತಗೋಬೇಕಂತ ನಾನು ಅಭ್ಯಾಸ ಕ್ರಿಯೇಟ್ ಮಾಡಿದರೆ ನಿಜವಾಗಲೂ ಪಲ್ಯ ಸೊಲ್ಯೂಷನ್ ಸಾಲ್ವ್ ಆಗ್ತದೆ. ಆ ದೃಷ್ಟಿಯಲ್ಲಿ ಸ್ಪಿರಿಚುಯಾಲಿಟಿ ಎಂಬುದು ಬಹಳ ದೊಡ್ಡದು. ನಿಜವಾದ ಸ್ಪಿರಿಚುಯಾಲಿಟಿ ಆಗಬೇಕು, ಸೂಡೋ ಸ್ಪಿರಿಚುಯಾಲಿಟಿ ಆಗಬಾರದು. ನಿಜವಾದ ಸ್ಪಿರಿಚುಯಾಲಿಟಿ ಬರೋ ಮಧ್ವಾಚಾರ ಸಿದ್ಧಾಂತದಿಂದ, ವೇದಗಳಿಂದ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅದೆಲ್ಲ ಶುರು ಮಾಡಿ. ಗೊತ್ತಾಯ್ತಾ? ಅರ್ಥವಾಗೋದಿಲ್ಲ ಅಂತ ಬಿಟ್ಟರೆ ಅರ್ಥನೇ ಆಗೋದಿಲ್ಲ. ಅರ್ಥ ನಿಜವಾಗಲು ಕಲಿಯಕ್ಕೆ ಪ್ರಯತ್ನ ಮಾಡಿ. ಸಂಸ್ಕೃತ ಸುಮ್ಮನೆ ಓದಿ, ಆಮೇಲೆ ಅರ್ಥ ಮಾಡ್ಕೊಡಿ, ಪದವಿಭಾಗ ಮಾಡ್ಕೊಡಿ, ವಾಯುಸ್ತುತಿ ಹೇಳಿ. ಅದು ದಾಸರು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ನಮ್ಮ ಸ್ಪಿರಿಚುಯಾಲಿಟಿ ಹೇಗೆ ಅಂದರೆ, ವೆದರ್ ಯು ನೋ ಇಟ್ ಆರ್ ನಾಟ್, ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಕೆಂಡನ ನೋಡಿ ಕಾಲಿಟ್ಟರೂ ಸುಡುತ್ತೆ, ಎಲ್ಲ ನೋಡ್ತಾ ಕಾಲಿಟ್ಟರೂ ಸುಡುತ್ತೆ, ಹೌದಲ್ಲ? ವಾಯುಸ್ತುತಿ ಹೇಗೆ ಅರ್ಥ ಮಾಡ್ಕೊಂಡು ಹೇಳಿದರೂ ಫಲ ಕೊಡುತ್ತೆ, ಅರ್ಥ ಮಾಡ್ಕೊಂಡ್ರೂ ಫಲ ಕೊಡುತ್ತೆ. ಅದರಲ್ಲಿ ಇದಿರಬಹುದು, ಅದರಲ್ಲಿ ತಾರತಮ್ಯ ಇದೆ, ಬಟ್ ಯೂಸ್ಲೆಸ್ ಅಂತ ಹೇಳಬಾರ್ದು. ತುಂಬ ಜನ ಡಿಸ್ಕರೇಜ್ ಮಾಡ್ತಾರೆ, ನಿಮ್ಮ ವಿಷ್ಣುದಾಸರ ಅರ್ಥನೇ ಆಗಿಲ್ಲ ಹೇಳಬೇಡಿ. ಹಾಗಲ್ಲ, ವಾಯುಸ್ತುತಿ ಅರ್ಥನೇ ಆಗಿಲ್ಲ ಹೇಳಬೇಡಿ, ಅಲ್ಲ ಹೇಳು ಹೇಳು ಮುಂದೆ ಅರ್ಥ ಆಗುತ್ತೆ ಅಂತ ಹೇಳಿ. ನಿನಗೆ ಓದೇ ಇಲ್ಲ ಅಂದ್ರೆ ಅರ್ಥ ಆಗೋ ಚಾನ್ಸ್ ಇರೋದಿಲ್ಲ ಅಲ್ಲ. ಫಸ್ಟು ಪರೀಕ್ಷೆ ಕೂತ್ರೆ ಪಾಸ್ ಆಗೋ ಹೋಪ್ಸ್ ಇರೋದು, ಅಟ್ಲೀಸ್ಟ್ ರಾಂಗ್ ರಿಸಲ್ಟ್ ಆರು ಬಂದು ಪಾಸ್ ಆಗ್ಬೋದು, ಓದ್ತಾನೆ. ಎಕ್ಸಾಮ್ಗೆ ಕೂತಿಲ್ಲ ಅಂದರೆ ಶೂರ್ಲಿ ಫೇಲ್. ಕೂತಿದ್ರೆ ಬೈ ಚಾನ್ಸ್ ಪಾಸ್ ಆಗುತ್ತೆ. ಯಾವುದೋ ಒಂದು ಗ್ಲಾಸು ಯಾವುದೋ ಒಂದು ಕಂಟ್ರೋಲ್ ಮಾಡಿಬಿಟ್ಟು ಈ ಥರ 5 ಮಾರ್ಕ್ಸ್ ಜಾಸ್ತಿ ಕೊಡಿ ಅಂದ್ಬಿಟ್ರೆ ಪಾಸ್ ಆಗಿಬಿಡ್ತಾನೆ ಕೆಲಸ ಅಲ್ಲ ಇವನು. ಹೂ ನೋಸ್, ಅದೆಲ್ಲ ಕೂಡ. ಆದ್ದರಿಂದ ಯಾವಾಗಲೂ ಕೂಡ ಸಂಧ್ಯಾವಂದಿ ಸರಿಯಾಗಿ ಮಾಡ್ತೀವೋ ಬಿಡ್ತೀವಿ, ಸಂಧ್ಯಾವಂದಿ ಮಾಡು ಕೊನೆ ಪಟ್ಟು. ದೇವ್ರ ಪೂಜೆ ಸರಿಯಾಗಿ ಮಾಡ್ತೀವೋ ಬಿಡ್ತೀವೋ, ಮೊದಲು ಮಾಡೋಕ್ಕೆ ಶುರು ಮಾಡಿ. ಆ ಥರ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡ್ಬಿಟ್ರೆ ರಿಯಲ್ ಸ್ಪಿರಿಚುಯಾಲಿಟಿ ಆಗುತ್ತೆ. ಪ್ರಾಕ್ಟೀಸ್ ಇಲ್ಲದ ಸ್ಪಿರಿಚುಯಾಲಿಟಿ ನೋ ಸ್ಪಿರಿಚುಯಾಲಿಟಿ. ಆದ್ದರಿಂದ ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಅಂದರೆ ಏನು ಅರ್ಥ? ಜಪ ಒಂದು ಪ್ರಾಕ್ಟೀಸು, ತಪಸ್ಸು ಒಂದು ಪ್ರಾಕ್ಟೀಸು, ಸ್ನಾನ ಒಂದು ಪ್ರಾಕ್ಟೀಸ್. ತುಂಬ ಅಷ್ಟೇ ಇದಾಗಿರುತ್ತೆ, ಬೇಜಾರಾಗಿ ಸ್ನಾನ ಮಾಡಿ ಎಷ್ಟೋ ಫ್ರೆಶ್ ಅನಿಸುತ್ತೆ. ಅದಕ್ಕೆ ಯಾವುದೇ ಮಂತ್ರ ಜಪಕ್ಕೆ ಮುಂದೆ ಸ್ನಾನ ಅಂತ ಹೇಳ್ತಾರೆ. ಸೊ ಮೈಂಡ್ ಪ್ಯೂರ್ ಆಗುತ್ತಲ್ಲ, ಸ್ನಾನ ಬಹಳ ಅನುಕೂಲ, ಬಹಳ ಅನುಕೂಲವಾಗೋದ್ರಿಂದ ಅಭ್ಯಾಸ ಮಾಡಿಕೊಂಡು ನಡ್ಕೊಂಡು ಹೋದರೆ ಸರಿ. ಅಂಥ ಒಂದು ಸ್ಪಿರಿಚುಯಾಲಿಟಿ ಕಾನ್ಸೆಪ್ಟನ್ನು ಹೊಂದಬೇಕಾದ್ರೆ ತುಂಬ ಜನ ಸ್ಪಿರಿಚುಯಾಲಿಟಿ ಅಲರ್ಜಿ ಬರೋ ಸ್ಥಿತಿ ಬಂದುಬಿಟ್ಟಿತ್ತು. ಮಧ್ವಾಚಾರ ಒಬ್ಬರೇ ಅದನ್ನೇ ಆನಂದ ತೀರ್ಥ ಮಾಡಿದ್ದು ಮಧ್ವಾಚಾರ್ಯರೇ. ಶಾಸ್ತ್ರ ಅಂದರೆ ಬೆಳವರಾಯ ಅನ್ನೋದೇ ಜನಗಳ ಅಭ್ಯಾಸ. ಆಚಾರ್ಯ ಹೆಸರು ಆನಂದ ತೀರ್ಥ ಅಂತ ಹೆಸರಿಟ್ಟು. ಸೊ ಎಲ್ಲರ ಸ್ಟೇಜ್ ಎಂಜಾಯಬಲ್, ಹೈಲಿ ಎಂಜಾಯಬಲ್. ಯಾವ ಕಥೆ ಕೇಳಿದ್ರೆ ಎಂಜಾಯಬಲ್, ಸ್ತೋತ್ರ ಎಂಜಾಯಬಲ್, ಅವರ ಥೀರಿ ಎಂಜಾಯಬಲ್. ಹಾಗಾಗಿ ಭರ್ಮಂತನ ಕಥೆ ಎಷ್ಟು ಎಂಜಾಯಬಲ್, ಭೀಮಸೇನ ಕಥೆ ಹೇಗಿರುತ್ತೆ, ಕೃಷ್ಣನ ಕಥೆ ಹೇಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಆ ಕಡೆ ನಾವು ಹೊರಟಿವಿ ಅಂದರೆ ಈ ಪ್ರಾಬ್ಲಮ್ಮೇ ಇಲ್ಲ ಅಂತ ಗೊತ್ತಾಗ. ಇನ್ನು ಉಳಿದ ಪ್ರಾಬ್ಲಮ್ ನಮಗೆ ಫೇಸ್ ಮಾಡೋಕ್ಕೆ ಬೇಕೇ ಬೇಕು. ಸೊ ಮ್ಯಾಥಮೆಟಿಕ್ಸ್ 2 ಪ್ರಾಬ್ಲಮ್ ನೆನಪಿಟ್ಕೊಳ್ಳಿ. ಒಂದು ಪ್ರಾಬ್ಲಮ್ ಏನು, ನಿಮಗೆ ಏನು ಅರ್ಥ ಆಗೋದಿಲ್ಲ, ಉಪಯೋಗನೇ ಇಲ್ಲ. ಒಂದು ಪ್ರಾಬ್ಲಮ್ ಅರ್ಥ ಆಗ್ತಾ, ಇದೊಂದು ಪ್ರಾಬ್ಲಮ್ ಅರ್ಥ ಆಗಿದೆ, ಹೊಸ ಪ್ರಾಬ್ಲಮ್ ಟ್ರೈ ಮಾಡ್ತಾನ, ಒಳ್ಳೆ ಸ್ಟ್ರೆಸ್ ಅದು, ಅದು ಸಾಲ್ವ್ ಆಗುತ್ತೆ. ಎಷ್ಟು ಬುದ್ಧಿವಂತನಾಗ್ತಾನೆ ಗೊತ್ತಾ ಅವನು? ಒಂದಷ್ಟು A+B ಹೋಲ್ ಸ್ಕ್ವೇರ್ಡ್ ಮಾಡಿದ್ರೆ ಬುದ್ಧಿವಂತನಾಗಿಬಿಟ್ಟ. A+B ಹೋಲ್ ಕ್ಯೂಬ್ ಮಾಡ್ತಾನೆ, ಎಷ್ಟು ಇಂಟೆಲಿಜೆನ್ಸ್ ಡೆವಲಪ್ ಆಗಿರುತ್ತೆ ಆಗಲೇ ಅವನಿಗೆ. A+B ಹೋಲ್ ಸ್ಕ್ವೇರ್ ಇಂದ A+B ಹೋಲ್ ಕ್ಯೂಬ್ ಬರೋ ಹೊತ್ತಿಗೆ ಎಷ್ಟು ಚೇಂಜ್ ಆಗಿರ್ತಾನೆ ಯೋಚನೆ. ಆ ಒಂದು ಚೇಂಜ್ ಮಾಡಿದ್ದಕ್ಕೆ ಎಷ್ಟಾಯ್ತು ಈಗ? ಆ ಟೈಪ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಆ ಪ್ರಾಬ್ಲಮ್ ಆ ಥರ ಅಭ್ಯಾಸ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಎಸ್ಕೇಪಿಸಮ್ ಇಟ್ಕೋಬಾರ್ದು. ಯಾವಾಗ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಹೇಳ್ಕೋಬೇಕು. ಯಾರ ಮುಂದೆ ಹೇಳ್ಕೋಬೇಡಿ, ಕಾಂಪಿಟೆಂಟ್ ಪರ್ಸನ್ ಮುಂದೆ ಹೇಳ್ಕೊಳ್ಳಿ. ಸೊಲ್ಯೂಷನ್ನ ಪ್ರಾಕ್ಟೀಸ್ ಮಾಡಿ, ಖಂಡಿತ ಸಾಲ್ವಾಗುತ್ತೆ. ಅದು ಪರ್ಮನೆಂಟ್ ಸಾಲ್ವಾಗುತ್ತೆ. ಆದ್ದರಿಂದ ಆ ರೀತಿ ಮಾಡಿ ಒಟ್ಟು ಟು ಸಮ್ ಅಪ್ ಏನು ಮಾಡಬೇಕು, ಸ್ಟ್ರೆಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಸ್ಟ್ರೆಸ್ಸನ್ನು ಪರಿಹಾರ ಮಾಡ್ಕೊಳ್ಳೋ ರೀತಿ ಬೇರೆ, ವೆರಿ ಸಿಂಪಲ್. ಆಮೇಲೆ ಫಿಸಿಕಲ್ ಸ್ಟ್ರೆಸ್ಸನ್ನು ಸೈಕಲ್ ಸ್ಟ್ರೆಸ್ಸನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬೇರೆ ಅದು ಬೇರೆ, ತುಂಬ ಜನ ಸಾಕಾಗಿರುತ್ತೆ, ರೇಗ್ತಾ ಇರ್ತಾರೆ. ಸ್ವಲ್ಪ ರೆಸ್ಟ್ ಕೊಡಿ, ಸರಿಗೋಗ್ಬಿಡ್ತಾರೆ. ಅದಕ್ಕೆ ಆಮೇಲೆ ಪದ್ಧತಿ ಏನು, ಯಾರೋ ಮನೆಗೆ ಬರ್ತಾರೆ, ಬೈಲಕ್ಕೆ ಬರ್ತಾರೆ ಮನೆಗೆ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಕುತ್ಕೊಳ್ಳಿ ಅಂತೇಳಿ, ಕುತ್ಕೋತಾರೆ ಅರ್ಧ ಕಾಲ ಫ್ಯಾನ್ ಹಾಕ್ಬಿಡಿ, ಇನ್ನೂ ಸ್ವಲ್ಪ ಕಾಮ್ ಆಗ್ತಾರೆ. ಏನಾದ್ರು ಕೂಡಲೇ ಕೊಟ್ಬಿಟ್ರದ್ದು ಗುಡ್ ಬೈ ಹೇಳ್ಬಿಡ್ತಾರೆ ಹೋಗ್ಬೇಕಾದ್ರೆ. ಮನುಷ್ಯ ಒಂದು ಅರ್ಘ್ಯ ಪಾದ್ಯ ಆಚಮನ ಉಪಚಾರಗಳಿವೆಲ್ಲ ಕೂಡ. ಅರ್ಘ್ಯ ಕೈ ತೊಳೆಯೋ ನೀರು, ಪಾದ್ಯ ಕಾಲು ತೊಳೆಯೋ ನೀರು, ಆಚಮನ ಕುಡಿಯೋ ನೀರು, ಅಂದರೆ ಕಾಫಿ ಇದ್ದಾಗಲೇ ಇನ್ನೇನಲ್ಲ. ಆಮೇಲೆ ಎಲ್ಲ ಮಾಡೋತ್ತಿಗೆ ಶೇಕ್ ಹ್ಯಾಂಡ್ಸ್ ಕೊಡಿಸ್ಲಿ ಬಂದ್ಬಿಡ್ತಾರೆ. ಇವೆಲ್ಲ ಮೆಥಡ್ಸ್. ಫಿಸಿಕಲ್ ಸ್ಟ್ರೆಸ್ ಹೋಗ್ಲಿಕ್ಕೆ ಇದು ಸಾಲ್ ಮೆಂಟಲ್ ಸ್ಟ್ರೆಸ್, ಇದು ಸಾಲ್ದವೆಲ್ಲ ಕೊಡೋದು. ಅದಕ್ಕೆ ಬೇಕಾದ್ದೆಲ್ಲ ಏನು ಅಂದರೆ ಶಾಸ್ತ್ರ ಬೇಕು, ಮೊದಲಿಂದ ಓದ್ತಾ ಬರಬೇಕು. ಅದನ್ನು ಓವರ್ ನೈಟ್ ಬರೋದಿಲ್ಲ. ಆದ್ದರಿಂದ ದಿನ ಸಂಧ್ಯಾ ವಂದನೆ, ಪೂಜೆ ಕಲೀರಿ, ಮಂತ್ರಗಳು ಹೇಳಿ, ಸ್ತೋತ್ರಗಳನ್ನು ಹೇಳಿ. ದೇವರಿ ಸ್ತೋತ್ರ ಬಹಳ ಪ್ರಿಯ. ಸ್ತೋತ್ರ ಅಂದರೆ ಅನ್ನ ಕೊಟ್ಟಷ್ಟು ಪುಣ್ಯ ಬರುತ್ತೆ. ಅದೆಲ್ಲ ದೇವತೆಗಳು ಸ್ತೋತ್ರ ಅಭ್ಯಾಸ ಮಾಡಿ, ಸಿಂಪಲ್ ಆಗಿರೋದು ಹೇಳಿ. ಹೆಚ್ಚು ಹೇಳಕ್ಕೆ ಬರೋದ್ರೆ ರಾಘವೇಂದ್ರ ಸ್ತೋತ್ರ ಬರಲ್ಲ, ಬಿಟ್ಬಿಡಿ. ಪೂಜಾ ರಾಘವೇಂದ್ರ 108 ಹೇಳಿ, ಅದೇ ಎಫೆಕ್ಟ್ ಕ್ರಿಯೇಟ್ ಮಾಡೋದು. ಅರ್ಥ ಆಯ್ತಾ? ದುರ್ವಾದಿತ ಅಂತ 108 ಹೇಳಿ, ಒಂದೇ ಶ್ಲೋಕ ಅದನ್ನೇ 108 ಹೇಳಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಬೇರೆ ಇಡೀ ಹೇಳಿದ್ರೆ ಸ್ತೋತ್ರ, ಒಂದೊಂದು ಹೇಳಿದ್ರೆ ಜಪ ಅಂತ ಹೇಳ್ತಾರೆ. ಒಂದೊಂದೇ ಸ್ತೋತ್ರ ಹೇಳಿ ಜಪ ಆಗೋದು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋ ರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಣೆ ಅದನ್ನೇ ಹೇಳ್ತಾ ಇರಿ. ಲಾಂಗ್ ಇದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆ ಥರ ಒಂದು ಶ್ಯೂರ್ ಮೆಥೆಡ್ಡು, ಪ್ಯೂರ್ ಮೆಥೆಡ್ಡು, ಸ್ಪಿರಿಚುಯಲ್ ಮೆಥೆಡ್ಡು, ಫೈನಲ್ ಮೆಥೆಡ್ಡು, ಅಲ್ಟಿಮೇಟು ಎಲ್ಲ ಆಗಬೇಕಾದ್ರೆ ಈ ಪದ್ಧತಿ ನಮಗೆ ಬೇಕು. ಅದು ಸತ್ಯ ಅಂತ ತೋರಿಸ್ಲಿಕ್ಕೆ ಭದ್ರಾಚಾರ್ಯ ಕಥೆ, ಭೀಮಸೇನ ಕಥೆ ಅದು ಓದಿ, ತುಂಬ ಆಯಾಸವಾದ ಓದಿ, ಅದನ್ನು ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುತ್ತೆ. ರಾಮಾಯಣ ಓದಿ, ಮಹಾಭಾರತ ಓದಿ, ಮಧ್ವಾಚಾರ್ಯ ಮಧು ವಿಜಯ ಓದಿರಿ. ಗೊತ್ತಾಯ್ತಾ? ಮಂತ್ರಗಳು ಸುಮ್ಮನೆ ಹೇಳ್ಕೊಳ್ಳಿ. ಮಂತ್ರಗಳು ಹೇಳ್ಕೊಳ್ಳೋದಕ್ಕೆ ಒಂದು ಮಡಿಗಳು ಬೇಕು. ಕತೆ ಓದೋದಕ್ಕೆ ಹೆಚ್ಚು ಬೇಕಾಗಿಲ್ಲ. ನೀವು ಸುಮ್ಮನೆ ಕಥೆಗಳು ಓದಿದ್ರೆ ಸಾಕು. ನೆನಪು ಮಾಡ್ಕೊಳ್ಕೊಂದು ಯೋಚನೆ ಇಲ್ಲ, ಓದಿದ್ದನ್ನು ಜ್ಞಾಪಕ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ದೇವರು ನಮಗೆ ಡೈರೆಕ್ಟ್ ಅಟೆಂಡ್ ಮಾಡ್ತಾನಾದ್ರಿಂದ ನೇರ ಸ್ತೋತ್ರಗಳನ್ನು ಹೇಳಿ ದೇವರಿಗೆ. ಇವತ್ತು ಸೈನ್ಸ್ ಓದೋರಿಗಂತೂ ಬಹಳ ಸುಲಭ ಕಾಂಟ್ಯಾಕ್ಟ್ ಮಾಡೋದು. ಎದುರು ಪರ್ಸನ್ ಇಲ್ಲ, ಥ್ರೂ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ತೀರಿ. ಗೊತ್ತಾಯ್ತಾ? ಎಲ್ಲಿದ್ದಾರೆ ಗೊತ್ತಿಲ್ಲ ನಿಮಗೆ, ಸ್ಟಿಲ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಅರ್ಥ ಆಯ್ತು? ಸ್ಟಿಲ್ ಎಲ್ಲಿದ್ದಾನೆ ಗೊತ್ತಿಲ್ಲ, ಎಲ್ಲಿರ್ಬೇಕು ಗೊತ್ತೇ ಇಲ್ಲ ನಿಮಗೆ. ದೇವರು ಎಲ್ಲಿದ್ದಾನೆ ಗೊತ್ತಾಗಬೇಕಾಗಿಲ್ಲ, ಈಸ್ ಅವೈಲಬಲ್ ಆಲ್ ನಂಬರ್ಸ್. ಅವರಿಗೆ ಬರೋದು ದೇವರಿಗೆ ಒಂದು ನಂಬರ್ ಇಲ್ಲ. ಜಗತ್ತಿ ಎಲ್ಲ ಹೆಸರು ದೇವರು ಅಂತ ಹೇಳ್ಬಿಡ್ತಾರೆ ಆಚಾರ್ಯ. ಎಲ್ಲ ಹೆಸರು ದೇವರಾದ್ರಿಂದ ನೀವು ರಿಂಗ್ ಮಾಡಿದ ಡಯಲ್ ಮಾಡಿದ್ರೆ ದೇವರಿಗೆ ಹೋಗೋದು ಸೀದಾ. ಅಷ್ಟು ಸುಲಭ ವಿಶ್ವಸಹಸ್ರಮಾದಿಗಳೆಲ್ಲ. ನಾಲ್ಕು ದಿವಸ ಅಭ್ಯಾಸ ಮಾಡಿದ್ರೆ ನಿಮ್ಮ ದೇವ್ರ ನಂಬಿಕೆ ಬಂದ್ಬಿಡುತ್ತೆ ತಕ್ಷಣ. ಆ ನಂಬಿಕೆ ಬಂದ ಮೇಲೆ ದುಃಖ ಪಡೋ ಪ್ರಸಂಗನೇ ಬರೋದು. ದ್ರೌಪದಿ ಬಂದ ದುಃಖ ತುಂಬಿದ ಸಭೆಯೊಳಗೆ ಸೀರೆ ಸರಿಯಾಗಿ ಎಳಿತಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಲು ಸಾಧ್ಯ ಉಂಟು. ಯಾರು ಕೂಡ ಯಾರನ್ನ ಹೆಲ್ಪ್ ಕೇಳಬೇಕು? ರಾಜರೇ ಅಲ್ಲಿ ಕೂತಿದ್ದಾರೆ, ಧೃತರಾಷ್ಟ್ರ ಕೂತಿದ್ದಾರೆ. ಎಲ್ಲರ ಎದುರಿಗೆ ಅಸೆಂಬ್ಲಿಯಲ್ಲೋ ಪಾರ್ಲಿಮೆಂಟಲ್ಲೋ ನಡೆದರೆ ಹೇಗೋ, ಅದಕ್ಕಿಂತ ಹೋಪ್ಲೆಸ್ ಕೇಸ್ ಅದು. ದ್ರೌಪದಿ ಹಾ ಕೃಷ್ಣ ದ್ವಾರಕಾವಾಸಿನ್ ಪಾಶಿಯಾಸಿ ದಯಾನಿಧೆ, ಸ್ತೋತ್ರ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆನ್ಸರ್ ಬಂದ ಕಥೆ. ಅದು ಬಹುಶಃ ಜಗತ್ತಿನ ಇತಿಹಾಸಕ್ಕೆ ದೊಡ್ಡ ಒಂದಿದು. ಕೃಷ್ಣ ಇಲ್ಲಿದ್ದಾನೆ ಗೊತ್ತೇ, ಹೋಗ್ಬೇಕಾಗಿಲ್ಲ ನಮಗೆ. ಕೃಷ್ಣ ಬರ್ತಾರೋ ಬಿಡ್ತಾರೋ ಸೀರೆ ಗ್ಯಾರಂಟಿ ಬಂತು. ಅರ್ಥ ಆಯ್ತಾ ನಿಮಗೀಗ? ನಮಗೆ ದೇವ್ರು ಬರೋ ಅನ್ನ ಬೇಕಾ, ಹಸಿವೆ ಅನ್ನ ಕೊಡ್ತಾನೆ ದೇವ್ರು. ಮತ್ತೆ ಆಗ್ಬೇಕು ನಿಮಗೀಗ? ನಿಮಗೆ ರೆಮಿಡಿ ಕೊಟ್ಟರೆ ಸಾಕೇ ಹೊರತು ದೇವ್ರ ಕಣ್ಣಿಗೆ ಕಾಣಬೇಕಾಗಿಲ್ಲ. ದೇವ್ರಿಗೆ ಕಣ್ಣಿಗೆ ಕಾಣೋದು ನಮ್ಮ ರೆಮಿಡಿ ಅಲ್ಲ, ಪರಿಹಾರ ಆಗೋದು ರೆಮಿಡಿ. ಆದ್ದರಿಂದ ದೇವ್ರು ಪರಿಹಾರ ಮಾಡಿದ್ದಾನೆ. ಅಂಥ ಕೇಸ್ ನಮ್ಗೆ ಎದುರಿಗಿದ್ದಾಗ ಮತ್ತಾಗಿ ದುಃಖ ಪಡಬೇಕು. ಇನ್ನು ತುಂಬಿದ ರಣರಂಗ, ನಿಮಗೆ ಜ್ಞಾನ ಇದ್ದರೆ ಸ್ಟ್ರೆಸ್ ಬರೋದಿಲ್ಲ. ದುಶ್ಯಾಸನ ಭೀಮಸೇನ ದೇವರು ಎದೆ ಸೀಳಿ ಕೊಲ್ತಿದ್ದಾರೆ. ಗೊತ್ತಾಯ್ತಾ? ಎದೆ ಸೀಳಿ, ರಕ್ತ ಚಿಮ್ತಾ ಇದೆ. ಅಂತ ಹೊತ್ತಿನಲ್ಲಿ ಮನುಷ್ಯ ಎಷ್ಟೋ ದಿನ ನಮ್ಮ ಗಾಯ ನಾವೇ ನೋಡ್ಕೊಂಡ್ರೆ ಗಾಬರಿ ಆಗುತ್ತೆ. ಎಷ್ಟೋದಲ್ಲ ಜಾಸ್ತಿ ಬಂದರೆ ಅದು ಸೀಳ್ತಾ ಇದೆ, ಮೈಯೆಲ್ಲ ರಕ್ತ, ಕೈಯೆಲ್ಲ ರಕ್ತ. ಅಂಥ ಹೊತ್ತಲ್ಲಿ ಭೀಮಸೇನ ಎಷ್ಟು ಕಾಮ್ ಅಂದರೆ, ಸ್ಮರನ್ ನೃಸಿಂಹಂ ಭಗವಂತಂ ಈಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯ ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ. ನನಗೆ ಮನ್ಯು ಸೂಕ್ತ ಹೇಳ್ತಾ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಅದು ಏನು ಇದ್ರೆ ಕಾಯಿ ಅಂದರೆ ಜ್ಞಾನ ಅಂಬೋದು ಇಟ್ ಇಸ್ ಅಲ್ಟಿಮೇಟ್ ಅಂಬೋದು ನಿದರ್ಶನ. ಜ್ಞಾನದ ಮುಂದೆ ಯಾವ ರೆಮಿಡಿನೂ ಅಲ್ಲ. ಎಲ್ಲದರ ಸಬ್ಸ್ಟ್ಯೂಟ್ ಮಾಡ್ಬೋದು, ನೀವು ಜ್ಞಾನ ಸಬ್ಸ್ಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಎಷ್ಟು ಸತ್ತು ಹೇಳಿದ್ದೇನೆ. ಎಕ್ಸಾಮ್ ಅಲ್ಲಿ ಬರ್ತೇನೆ, ಪೆನ್ ತಂದಿಲ್ಲ ತಂದು ಕೊಡ್ತೇನೆ. ಅರ್ಥ ಆಯ್ತಾ? ಏನೋ ತಂದಿಲ್ಲ ಕೊಡ್ತೇನೆ. ಏನೋ ಪ್ರಾಬ್ಲಮ್ ಇದೆ, ತಲೆನೋವು ಔಷಧಿ ಕೊಡ್ತಾನೆ. ನೀರು ಬೇಕು ಅದನ್ನು ಕೊಡ್ತಾನೆ. ಓದ್ಕೊಂಬಂದಿಲ್ಲ ಅಂದರೆ ಗೆಟ್ ಔಟ್ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ. ಅದು ಹೆಂಗೆ ಅದು ಸಬ್ಸ್ಟ್ಯೂಟ್ ಮಾಡೋಕ್ಕಾಗೋದಿಲ್ಲ. ಬೇರೆ ಎಲ್ಲ ಸಬ್ಸ್ಟ್ಯೂಟ್ ಮಾಡ್ಬೋದು. ಓದಿದ ಸಬ್ಜೆಕ್ಟ್ ಮಾಡಿಬಿಟ್ರೆ ಮೇಷ್ಟ್ರ ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಜ್ಞಾನ ಅಂಬೋದು ಅಲ್ಟಿಮೇಟ್. ಆದ್ದರಿಂದ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ಅದು ಶ್ಯೂರ್ ರೆಮಿಡಿ. ಇವತ್ತು ಸ್ಟ್ರೆಸ್ ರಿಲೀಫ್ ಕ್ಲಾಸಸ್ ಎಷ್ಟೋ ನಡೀತಾ ಇದೆ ಕಂಡಾಗ. ಬೆಂಗಳೂರಿನಲ್ಲಿ ಸಾವಿರಾರು ಜನ ಅದೇ ತುಂಬ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅದ್ರೊಳಗೆ. ಗೊತ್ತಾಯ್ತಾ? ಅರ್ಥ ಆಯ್ತಾ ನಿಮಗೆ? ಇವರಿದೇ ಸ್ಟ್ರೆಸ್, ಇವರಿಗೆ ಎಲ್ಲಿ ಬರುತ್ತೋ ಒಂದು ಸ್ಟ್ರೆಸ್, ಈ ಥರ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಸ್ಟ್ರೆಸ್ ರಿಲೀಫನ್ನು ಉಪಾಯಗಳಿಗೆ ಹೋಗಿರ್ತಾರೆ. ಕೌನ್ಸಿಲಿಂಗ್ ಮಾಡೋರಿಗೆ ಇನ್ನೊಂದು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ, ಪರವಾಗಿಲ್ಲ. ಇದ್ರಲ್ಲಿ ಸುಧಾರಿಸ್ಕೊಳ್ಳಪ್ಪ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ ಅನ್ನೋಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದ್ದೀವಿ. ಆದರೆ ನಮ್ಮದು ಫ್ರೀ ಆಫ್ ಕಾಸ್ಟ್ ಮಧ್ವಾಚಾರ ಸಿದ್ಧಾಂತ ದೇವರು ನಂಬಿ ಅಷ್ಟೇ. ಇದಕ್ಕೆ ತಿನ್ನೇನು ಬೇಕು ನಿಮಗೆ? ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ, ದೇವರನ್ನ ನಂಬಿ, ಕೆಟ್ಟದನ್ನು ಬಿಟ್ಟುಬಿಡಿ, ಒಳ್ಳೆಯದನ್ನು ಮಾಡಿ, ಎಲ್ಲದಕ್ಕೂ ಕೃಷ್ಣಾರ್ಪಣ ಅನ್ನಿ. ಮುದೇನು ಸಮಸ್ಯೆ, ಏನೇನು ಸಮಸ್ಯೆ ಇಲ್ಲ. ಆರಾಮವಾಗಿ ನೀವು ಪರಿಹಾರ ಮಾಡಿಕೊಂಡು ಇನ್ನೊಬ್ಬರು ಪರಿಹಾರ ಮಾಡಿಸಿಕೊಂಡು ಹೆಲ್ಪ್ ಮಾಡೋದಕ್ಕೆ ಬರುತ್ತಾದ್ದರಿಂದ ಮೆಥಡ್ ಇಟ್ಕೊಳ್ಬೇಕು. ಇದು ಮೊದಲೇ ಹೇಳಿದಂತೆ ಮ್ಯಾಜಿಕ್ನಿಂದ ಮಾಡೋದಲ್ಲ, ಇದು ಮ್ಯಾಜಿಕ್ನಿಂದ ಮಾಡೋದಲ್ಲ, ಫಿಲಾಸಫಿಯಿಂದ ಮಾಡೋದಾದ್ದರಿಂದ ಎಚ್ಚರಿಕೆಯಿಂದ ಅಭ್ಯಾಸ ಮಾಡಿ ನಿಮಗೆ ಫಲ ಗೊತ್ತಾಗ. ಅಷ್ಟು ಹೇಳಿ ಅದಕ್ಕೆ ತಕ್ಕಂತೆ ನೀವೇನಾದರೂ ಕೇಳೋದಿದ್ದರೆ ಕೇಳ್ಬೋದು ಪ್ರಶ್ನೆಗಳು. ಮಾತು ಹೇಳ್ತೀರಿ ಕೇಳಿ, ಅರ್ಜುನಿಗೆ ಮಾನಸಿಕವಾಗಿ ಗೊಂದಲ ಬಂದಿದೆ ಈಗ, ಗೊತ್ತಾಯ್ತಾ? ಅದು ಹೇಗೆ ಎಕ್ಸಿಬಿಟ್ಗಾಯ್ತು ಗೊತ್ತಾ ಆತನಿಗೆ? ಅರ್ಜುನಿಗೆ ಮಾನಸಿಕವಾಗಿ ಆಘಾತ ಅಂತ ಹೇಳ್ತಾನೆ ಕೃಷ್ಣ. ಏನಾಗಿದೆ ಗೊತ್ತಾ? ದುಷ್ಟೇವಂ ಸಜನಂ ಕೃಷ್ಣ ಯೂತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ. ನನ್ನ ದೇಹ ಎಲ್ಲ ಬೆಂದು ಹೋಗ್ತಾ ಇದೆ, ಮುಖಂಚ ಪರಿಶಿಷ್ಯತೆ, ಮುಖ ಒಣಗಿ ಹೋಗ್ತಾ ಇದೆ. ನಚಸಸ್ತ್ಯಂ ಅವಸ್ಥಾ ನಿಲ್ಲಕ್ಕೆ ನನಗಾಗ್ತಾ ಇಲ್ಲ. ಗಾಂಡೀವಂ ಸಂಸತೆ ಹಸ್ತ, ಗಾಂಡೀವ ಜಾರಿ ಬಿಡ್ತಾ ಇದೆ. ತ್ವಚ್ಚೈವ ಪರಿದಹ್ಯತೆ, ನೋಡಿ ಫಿಸಿಕಲಿ ಎಷ್ಟಾಗಿದೆ ನೋಡಿ. ತಮಾಷೆ ಫಿಸಿಕಲಿ ಏನಾಗಿಲ್ಲ, ಆಗಿರೋದೇ ಎಲ್ಲಿಂದ? ಮನಸ್ಸಿನಿಂದ ಆಗಿರೋದೆ ಎಲ್ಲ ಆತರಿಗೆ. ದೃಷ್ಟೇವಂ ಸ್ವಜನಂ ಕೃಷ್ಣ, ಅಲ್ಲಿ ಶುರುವಾಗಿದೆ. ಬಂಧುಗಳೊಂದು ಗೊತ್ತಾದ ತಕ್ಷಣ ಅಪ್ರೋಚೆ ಚೇಂಜ್ ಆಗಿಬಿಟ್ಟಿದೆ. ಕೃಷ್ಣ ಅದಕ್ಕೆ ಏನು ಮಾಡ್ತಾನೆ, ಹಿಡ್ಕೊಂಡು ಸಾಮಾನ ಮಾಡೋಕೆ ಹೋಗೋದಿಲ್ಲ, ಹಿಡ್ಕೋ ಕೂಡು ಅರ್ಜುನ ಅಂತ ಹೇಳೋದಿಲ್ಲ, ಉಪದೇಶ ಮಾಡ್ತಾನೆ ತಕ್ಷಣ ಎದ್ದು ಬಿಡ್ತಾನೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಪ್ರಾಬ್ಲಮ್ ಇದ್ದಿದ್ದು ಸೈಕಲಾಜಿಕಲ್, ಅದು ಓರಿಯೆಂಟ್ ಫಿಲಾಸಫಿ, ಸ್ಪಿರಿಚುಯಲಿ ಓರಿಯೆಂಟೆಡ್ ಸೈಕಲಾಜಿಕಲ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಕನ್ವರ್ಟೆಡ್ ಇಂಟು ಫಿಸಿಕಲ್, ಮೂರು ಪ್ರಾಬ್ಲಮ್, ಸ್ಪಿರಿಚುಯಲ್ಲು, ಸೈಕಲಾಜಿಕಲ್ ಅಂಡ್ ದೆನ್ ಫಿಸಿಕಲ್. ಕೃಷ್ಣ ಎಲ್ಲಿ ಕರೆಕ್ಟ್ ಮಾಡ್ತಾನೆ? ಫಿಸಿಕಲಿ ಮಾಡೋದಿಲ್ಲ, ಮುಟ್ಕೊಡ ಮುಟ್ಟೋದಿಲ್ಲ ಅರ್ಜುನನ್ನ, ಗೊತ್ತಾಯ್ತಾ? ಅದು ಡಿಸ್ಟೆಂಟ್ ಕ್ಯೂರ್, ಅದು ರಿಮೋಟ್ ಕ್ಯೂರ್ ಮಾಡದೆ ಮಾಡ್ತಾನೆ. ಆಮೇಲೆ ಮನಸ್ಸು ಹೇಳೋದಿಲ್ಲ, ಅರ್ಜುನ ಇಲ್ಲಿ ತಪ್ಪು ತಿಳ್ಕೊಂಡಿದ್ದೀನಿ ನೀನೀಗ. ಮಿಥ್ಯೈಷ ವ್ಯವಸಾಯಸ್ತೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ನಿಮಿತ್ತ ಮಾತ್ರಂ ಭವಸವ್ಯಸಾಯ, ಒಂದೊಂದು ಮಾತು ಡೈರೆಕ್ಟ್ ಸ್ಟ್ರೋಕ್ಗಳು. ನಾನು ಮಾಡ್ತೇನೆ ಅಂತ ಬಿಡು ಸರಿ ಹೋಗ್ತೀನಿ ಅಂತ ಹೇಳ್ತಾನೆ ಫಸ್ಟ್. ನಾನು ಮಾಡ್ತೇನೆ ಸರಿಯಲ್ಲ, ನನ್ನಿಂದಾಗುತ್ತೆ ಅಂತ ಹೇಳಬೇಡ. ನೀ ನಿಮಿತ್ತ ಮಾತ್ರ, ಈ ಕ್ಯಾಶಿಯರು ಯಾರು ಬಿದ್ದರೂ ದುಡ್ಡು ಕೊಡಲೇಬೇಕು ಅವನಿಗೆ. ಅಲ್ಲಿ 100 ರೂಪಾಯಿ ಯಾರು ಚೆಕ್ ಕೊಟ್ಟಿದ್ದಾರೆ, ಕ್ಯಾಶಿಯರ್ ಕೂತಿದ್ದಾರೆ, ನಾನು ಕೊಡಬೇಕಾ? ನೀನು ಹೋಗಿ ಇನ್ನೊಬ್ರು ಕೊಟ್ಟೆ ಕೊಡ್ತಾನೆ. ನೀವು ಕೊಟ್ಟರೆ ನೀನು ಸಂಬಳ ಕೊಡೋದು, ಅವನಿಗೆ ಸಂಬಳ ಕೊಡ್ತೀನಿ, ನೀನು ಸಂಬಳ ಕೊಡ, ಅವನಿಗೆ ಕೊಡ್ತಾನೆ ಅಷ್ಟೇ. ಅರ್ಥ ಆಯ್ತಾ? ಈಗ ಚೆಕ್ ಬಂದಿದೆ ಸರಿ ಇದೆ ಅಂತ ಕೊಡಲೇಬೇಕು ನೀನೀಗ. ನಿಮಿತ್ತ ಮಾತ್ರ ಭವಸವ್ಯಸಾಚಿ. ದುರ್ಯೋಧನಾದಿಗಳು ಸಾಯ್ಬೇಕು, ಮಹಾ ದುಷ್ಟರು. ನಿನಗೆ ಚಾನ್ಸ್ ಸಿಕ್ಕಿದೆ, ಕೊಲ್ಲೋದು ನಿನ್ನ ಕೆಲಸ, ನಾನು ಮಾಡಿಸೋದು ನಾನು ಅಂತ ಹೇಳ್ತಾರೆ. ಮಯೈವೈತೆ ನಿಹತ ಪೂರ್ವಮೇವ, ಈ ಭಾವನೆ ಬರ್ತಾ ಬರ್ತಾ ಹೋದಂತೆ ಸರಿಯೇ ಹೋಗ್ಬಿಡ್ತಾರೆ ಆಚಾರ. ಅದಕ್ಕೆ ಹೇಳ್ತಾರೆ, ನಾನು ಮಾಡ್ತೇನೆ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ದೇವರು ಮಾಡಿಸ್ತಾನೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಜನ ಕೂತಿದ್ದೀರಿ, ಇಲ್ಲ ಮಠಕ್ಕೂ ಎಷ್ಟು ಜನ ಕೂತಿರ್ತಾರೆ ಅಂತ, ನಿಮ್ದೇ ಖರ್ಚು ಹೋತು ಅಂದ್ಬಿಟ್ರೆ ಬೆವ್ತು ಬಿಡ್ತಾನೆ ತಕ್ಷಣ. ಇಲ್ಲ ಸೇವಾಕರ್ತರು ಬೇರೆ ಇದ್ದಾರೆ ಅಂದ್ರೆ ಆರಾಮ್ ಕೂತ್ ಬಿಡ್ತಾರೆ. ಸ್ಕೋರ್ ಎಷ್ಟು ಹೊತ್ತು, ಸ್ಕೋರ್ ಎಷ್ಟು ಶುರು ಮಾಡ್ತಾರೆ, ಸಿಂಪಲ್ ಆಗಿಬಿಡ್ತಾರೆ. ಅದೇ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿರ, ಎಷ್ಟು ಸುಲಭ. ದೇವರು ಮಾಡಿಸ್ತಾನೆ ಅಂದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಮನೆಗೆ ಯಾರೋ ಬಂದಿರ್ತಾರೆ, ಇವತ್ತು ದೇವರು ಮಾಡಿಸ್ತಾನೆ ಅನ್ನಿ, ಏನೋ ತಂದುಕೊಡ್ತಾರೆ, 5 ನಿಮಿಷದ ಪ್ರಾಬ್ಲಮ್ ಸಾಲ್ವ್. ನಾನು ಮಾಡ್ತೇನೆ ಅಂದ್ರೆ ಸರಳವಾಗ. ಇದು ಮಧ್ವಾಚಾರ್ಯ ಕೊಟ್ಟು ಎಂಥ ಬ್ಯೂಟಿಫುಲ್ ಫಿಲಾಸಫಿ ಗೊತ್ತಾ ಅದು. ಎಲ್ಲ ದೇವರು ಮಾಡಿಸ್ತಾನೆ, ಒನ್ ವರ್ಲ್ಡ್ ಸೊಲ್ಯೂಷನ್ ಅದು, ಗೊತ್ತಾಯ್ತಾ? ಒಂದೇ ಮಾತಿನಲ್ಲಿ ನಾಹಂಕರ್ತ ಹರಿಕರ್ತ ಅಷ್ಟೇ, ಬರೀ ನಾಹಂಕರ್ತ ಇಂಡಿಫರೆನ್ಸ್, ಹರಿಕರ್ತ ಅಂಬುದು ಅದು ದೇವರಿಗೆ ಸಬ್ಮಿಟ್ ಮಾಡ್ಕೋತೀವಿ ನಾವು. ಸರ್ವಾರ್ಪಣ ಅಂತ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖ್ಯರು, ವಾಟ್ ಎವರ್ ಡೂ ಇಸ್ ಇಸ್ ವರ್ಷಿಪ್ ಓನ್ಲಿ. ಎಲ್ಲ ದೇವರ ಪೂಜೆ ಎಷ್ಟು ಸರಳ ಮಧ್ವಾಚಾರ್ಯ ಫಿಲಾಸಫಿ ಅಂದರೆ ಅದು ಹೈಲಿ ಪ್ರಾಕ್ಟಿಕಬಲ್, ಗೊತ್ತಾಯ್ತಾ? 100% ಶೂರ್ ಬಟ್ ಡೈರೆಕ್ಟ್. ಮತ್ತೆ ಆನಂದ ತೀರ್ಥ, ಇನ್ನೂ ಹೇಳ್ಬೇಕಂದ್ರೆ ಆನಂದ ತೀರ್ಥ ಅಭ್ಯಾಸ ಮಾಡ್ಬೋದು. ನನ್ನದು ಎಲ್ಲ ಇನ್ನೊಂದು ಪ್ರಾಬ್ಲಮ್, ಅದು ನಾನು ಅನ್ನೋದು ಒಂದು ಪ್ರಾಬ್ಲಮ್, ನನ್ನದು ಅಂತ ಇನ್ನೊಂದು ಪ್ರಾಬ್ಲಮ್. ದಿಸ್ ಈಸ್ ಮೈನ್, ಕೊಡೋದು ಭಾರಿ ಸಂಕಟ. ಯಾರೋ ಇಟ್ಟಿರ್ತಾರೆ, ತೊಗೊಂಡೋಗು ಅಂತ ಇರ್ತಾನೆ ಪೇಪರ್, ನಿನ್ನ ಪೇಪರ್ ಯೋಚನೆ ಮಾಡ್ತೀನಿ ಅಂತ ತಕ್ಷಣ. ಯಾರು ಅಷ್ಟು ಬೇಗ ದಿಸ್ ಬೇಕಾದ್ರೆ ತೊಗೊಂಡು ಲೈಬ್ರರಿಯಲ್ಲಿ ಇರುತ್ತೆ ಪುಸ್ತಕ, ಯಾರು ತೊಗೊಂಡ್ರೆ ಯೋಚನೆ ಮಾಡೋದಿಲ್ಲ. ನಾವು ಮನೆ ಬಂದ ಮುಟ್ಟಿರೋ ಸಿಟ್ಟು ಬರುತ್ತೆ ನಮಗೆ, ನಮ್ಮ ಪುಸ್ತಕ ಅದು ಸಿಟ್ಟು ಬರುತ್ತೆ. ಲೈಬ್ರರಿ ಪುಸ್ತಕ ಯಾರು ಬೇಕಾದ್ರೂ ತೊಗೊಳ್ಳಿ, ನಮ್ಮ ಗಂಟೆ ಹೋಯ್ತು, ಎಷ್ಟು ವ್ಯತ್ಯಾಸ ಆಗುತ್ತೆ. ಅದಕ್ಕೆ ನಾನು ನನ್ನದು ಎಂಬ ಜಡಮತಿ ಮಾನವನು ಏನೇನು ಮಾಡುವ ಪುಣ್ಯಕರ್ಮಗಳ ದಾನವರು ಸೆಳೆದು ಇವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ನಾನು ಅಂಬುದು ಬಿಡಿ, ನನ್ನನು ಅನ್ನೋದು ಬಿಡಿ, ಎಲ್ಲ ಸರಿ ಹೋಗುದು. ನಾನು ಅನ್ನೋದು ಬಿಡಬೇಕಾದ್ರೆ, ನನ್ನದೊಂದು ಬಿಡಬೇಕಾದ್ರೆ, ಈಶಾವಾಸ್ಯ ವಿಧಂ ಸರ್ವ, ಎಲ್ಲ ದೇವರದು ಮುದೋ ಇದು ಸಮಸ್ಯೆ. ಎಲ್ಲ ದೇವರೇ ಮಾಡಿಸ್ತಾನೆ, ಸಮಸ್ಯೆ ಮುಗಿಲು. ಎಲ್ಲ ದೇವರೇ ಮಾಡಿಸ್ತಾನೆ, ಎಲ್ಲ ದೇವರದೇ, ನಮ್ಮದು ಯಾವ ಮಠಕ್ಕೆ ಹೋಗ್ತಾನೆ, ಎಲೆ ಕೂಡ ಮಠದವ್ರದೇ ಪಾಪ ನಮ್ಮದಲ್ಲ, ಎಲೆ ಕೂಡ ಮಠದವ್ರದೇ. ಪ್ರತಿಯೊಂದು ನೀರು ಮನೆ ನೀರು ತೊಗೊಂಬನ್ನಿ ಇಲ್ಲ, ಇವರು ಈತರ ಬಿಡೋದಿಲ್ಲ, ಬಿಸಿಲೇರಿ ಹೋಯ್ತು ಬಿಡ್ತಾರೆ ಪಾಪ. ಆ ಮಠದ ನೀರು, ಮಠದ ಊಟ ಬೇಕು, ಮಠದ ನೀರು ಬೇಡ, ಅನೇಕರಿಗೆ ಆ ಥರ ಇರ್ತಾರೆ. ಅದು ತಪ್ಪದು. ಎಲ್ಲ ಬೆರಿಕೈಲೋ ಬೆರಿಕೈಲಿ ಬರ್ತಾರೆ. ಎಷ್ಟು ತಮಾಷೆ ಅಂತ ಕೇಳಿದರೆ ಆ ಥರ ದೇವರತ್ತ ಎದ್ಬಿಟ್ರೆ ಮುಂದೆ ಹೋಯ್ತು ಕಥೆ. ನಿಶ್ಚಿಂತೆಯಾಗಿರ್ಬೋದು ಮನುಷ್ಯ. ಅದನ್ನು ಹೇಳೋದಕ್ಕೆ ಸಿದ್ಧಾಂತ ಬಹಳ ದೊಡ್ಡ ಸಿದ್ಧಾಂತ ಇದು. ಮಹಾಭಾರತರು ಒಂದು ಕಡೆ ಹೇಳ್ತಾರೆ, ಎರಡಕ್ಷರದಲ್ಲಿ ಸಾವಿದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ. ದಕ್ಷರೋ ಹಿ ಭವೇನ್ ಮೃತ್ಯು, ತ್ರಕ್ಷರಂ ಬ್ರಹ್ಮ ಶಾಶ್ವತಂ. ಎರಡಕ್ಷರದಲ್ಲಿ ಸಾವಿದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ. ಯಾವುದು ಎರಡಕ್ಷರ ಯಾವುದು ಮೂರಕ್ಷರ ಅಂದರೆ, ಮಮೇತಿ ಚ ಭವೇನ್ ಮೃತ್ಯು, ನಮಮೇತಿ ಚ ಶಾಶ್ವತಂ. ನನ್ನ ಅನ್ಕೊಳ್ಳಿ ಸಾವು, ನನ್ನದಲ್ಲ ಅನ್ಕೊಳ್ಳಿ ಮೋಕ್ಷ ಅಂತ ಹೇಳ್ತಾರೆ. ಯಾರು ಅಳುತ್ತಿರ್ತಾರೆ ಮಗು, ಅಯ್ಯೋ ಮಗು ಅಳುತ್ತೆ ಅಂತ ಹೇಳ್ತಾರೆ, ಪಕ್ಕದ ಮನೆಯಲ್ಲಿ ಅಂತಾರೆ, ಹಳ್ಳಿ ಬಿಳ್ಳಿ ಅಂತ ಬಂದ್ಬಿಡ್ತಾ ಅಷ್ಟೇ ಸಿಂಪಲ್. ಅದು ನಮ್ಮದಲ್ಲ ಅಂತಷ್ಟು ಅಳು ಹೋಗಿಬಿಡುತ್ತೆ ಆ ಕಡೆ. ನಮ್ಮ ಮಗು ಅಂದ್ರೆ ಓಡ್ತಾನೆ ಬಿಡೋದಿಲ್ಲ ಅಲ್ಲಿಗೆ, ನಮ್ಮ ಮಗು ಹೋಗ್ತಾನೆ ತಮಾಷೆ ಮಾಡ್ತಾನೆ ಏನೇನೋ ಮಾಡ್ತಾನೆ ಪಾಪ. ಒಂದು ಮಾತಿನಲ್ಲಿ ಸೊಲ್ಯೂಷನ್ ಸಿಕ್ಕಿಬಿಡೋದು, ನಾನು ನನ್ನದು ಅದು ತಿಳ್ಕೊಂಡು ಬಿಟ್ರೆ ಪರ್ಮನೆಂಟ್ ರೆಮಿಡಿ ಅಂದ್ರೆ ಅಹಂಕಾರ ಮಮಕಾರ ಬಿಡೋದು ಅಂತ ಆಯ್ತಾರೆ. ಅಹಂಕಾರ ಮಮಕಾರ ಬಿಡೋದು, ಅಹಂಕಾರ ಬಿಡೋದು ಯಾವಾಗ, ದೇವರು ಮಾಡಿಸ್ತಾನೆ. ಮಮಕಾರ ಬಿಡೋದು ಯಾವಾಗ, ಎಲ್ಲ ದೇವರದ್ದು. ಸೊ ಎರಡು ರೆಮಿಡಿ ತಿಳ್ಕೊಂಡು ಬಿಟ್ರೆ ಅದು ಹೇಳಿದವರು ಯಾರು, ಮಧ್ವಾಚಾರ್ಯ. ಆಗ ನಮಗೆ ದೇವರ ವಿಷಯ ಹೇಳಿದವರು ಗುರುಗಳಾದ್ದರಿಂದ ದೇವರು ನಾರಾಯಣ, ಗುರುಗಳು ಮಧ್ವಾಚಾರ್ಯ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ, ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಅದು ನಿಜವಾದ ಸಿದ್ಧಾಂತ ಹೇಳಿ ಯಾರ್ದವ್ರ ಕೇಳ್ಬೋದು. ಏನಾದರೂ ವಿಷಯಕ್ಕೆ ಆದಷ್ಟು ಡೈರೆಕ್ಟ್ ಸಂಬಂಧಪಟ್ಟಿದ್ದಷ್ಟು ಒಳ್ಳೆಯದು.